ஹரி ஓம் ஸ்ரீ குருப்பியோ நமஹ. அப்ரமம் மங்கரயித்தம் அஜரம் விமலம் சதா ஆனந்த சீத்தமத்லம் புதி தாபத்ரயாபம் நித்யா சித்தாந்த துத்வாந்த வித்வம்சன சக்னஹ சைதீத்தா கதனி பாசதாம் நோகதம்பரே அத்திகல்த்த கல்போயம் பிரத்யத்திகர் கேசரி வியாசதீத்த குருபூயாத் அஸ்மிருஷ்டா சித்தே தபோ வித்யா சத்யாதி சத்குணோகாகராணம் வாரிராஜ குருன் வந்தே ஹெச்சி பிராஷய பூஜ்ய ராகவேந்திராய சத்யதர்மதாய பிரதான் கல்பவருஷாய நமதாம் காமதேனவே துர்வாதித்வாந்தரவே வைஷ்ணவேந்தீவரேந்தவே ஸ்ரீ ராகவேந்து குருவே நம சிந்தையாளவே ஆபாதமௌழி பர்யந்தம் குருநாமாப்யம் ஸ்மரே தேன விக்னாஹ ப்ரஷ்யந்தி சித்யந்த மனோரதாஹ. ஹரிஹி ஓம் ஸ்ரீ குருப்பியோ நமஹ. நாவு இவத்து ஸ்ரீ ஜெகந்நாததாசரு மாடிருவந்த ஒன்று கிருதி, அதர ஒன்று கெலவு அம்சங்களும் ஆழவாகிறோ அம்சங்கள் நோடோண அந்தேழி. ಇದು ಭಗವಂತನ ಒಂದು ಸುಂದರ ಆಕೃತಿಯನ್ನು ನಮ್ಮ ಮುಂಚೆ ಇಡುವಂತಹ ಒಂದು ಸುಂದರ ಕೃತಿಯಾಗಿದೆ. ಭಗವಂತ ಅವನನ್ನು ನಾವು ಯಾವ ಯಾವ ರೀತಿಗಳಿಂದ ನಮ್ಮ ಜೀವನದಲ್ಲಿ ಬರುವ ಅಂಶಗಳನ್ನು ನಾವು ಶಾಸ್ತ್ರಗಳಲ್ಲಿ ನೋಡಿದ ವಿಷಯಗಳನ್ನು ಸ್ವಲ್ಪ ಇಟ್ಟುಕೊಂಡು ಒಂದು ಕಡೆ ಜಗನ್ನಾಥದಾಸರು ಸುಂದರವಾಗಿ ಕ್ರೋಢೀಕರಣ ಮಾಡಿದ್ದಾರೆ. ಅದರ ಕೆಲವು ವಿಶೇಷ ಮೇಲ್ನೋಟಕ್ಕೆ ಅರ್ಥಗಳು ಕೆಲವು ಸುಲಭವಾಗಿ ಗೋಚರವಾಗುತ್ತೆ. ಒಳಗಿನ ಅರ್ಥಗಳನ್ನು ಕೂಡ ಸ್ವಲ್ಪ ಆದಷ್ಟು ನೋಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತೇಳಿ. ಇದು ದಾಸೋಹಂ ಅನ್ನುವ ಹಾಡು. ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ವಾಸುದೇವ ವಿಗತಾಗ ಸಂಘ ವಾಸುದೇವ ವಿಗತಾಗ ಸಂಘ ತವ ದಾಸೋಹಂ ದಾಸೋಹಂ ಅಂತ ಬರುವಂತಹದ್ದು. ಇಲ್ಲಿ ದಾಸೋಹಂ ಅಹಂ ದಾಸ ಅಹಂ ತವ ದಾಸ ನಾನು ನಿನ್ನ ದಾಸನಾಗಿದ್ದೀನಿ ಅಂತ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಈ ದಾಸೋಹಂ ಅಂದ್ರೆ ನಮಗೆ ಕೆಲವು ಜನ ಒಂದು ತಪ್ಪು ತಿಳುವಳಿಕೆ, ನಾನೇ ಭಗವಂತ ಜೀವ ಬ್ರಹ್ಮರಾಕ್ಯವನ್ನು ನೋಡ್ತಾ ಸೋಹಂ ಸೋಹಂ ಅಂತ ನೀವು ಇದು ಕೇಳೇ ಇರ್ತೀರಾ. ಸೋಹಂ ನಾನೇ ಆ ಭಗವಂತ ಅಂತ ಭಾವಿಸುವ ಒಂದು ಪ್ರಸಂಗ ಬಂದಾಗ ಅಲ್ಲೂ ಸೋಹಂ ಅಲ್ಲ, ನಾನು ದೇವರು ಒಂದೇ ಅಲ್ಲ, ನಾನು ದಾಸ ಅವನು ಈಶ. ಸೋ ಈಶದಾಸರ ಸಂಬಂಧ ನಮ್ದು, ಒಬ್ಬರಿಗೂ ಐಕ್ಯ ಸಂಬಂಧ ಇಲ್ಲವೇ ಇಲ್ಲ ಅಂತೇಳಿ ದಾಸೋಹಂ ಅಂತೇಳಿ. ಅದಕ್ಕೆ ಅವರು ದಾಸೋಹಂ ಅಂದ್ರೆ ಸದಾ ಸೋಹಂ ಅಂತೇಳಿ, ಸದಾ ಸೋಹಂ ಇಲ್ಲ ದಾಸದಾಸೋಹಂ ಅಂತೇಳಿ ಸ ದಾಸ ದಾಸೇತ್ತಾ ಹೋದ್ರೆ ನಾವು ದಾಸರು ಅನ್ನೋದೇ ಇಟ್ಕೋಬೇಕು ಯಾವಾಗಲೂ ಕೂಡ. ಅಲ್ಲಿ ಆ ದಾಸಭಾವ ನಮಗಿರಬೇಕು, ಅವನೀಶ ಭಾವ. ಇದು ಶ್ರುತಿ ಸ್ಮೃತಿಗಳಲ್ಲಿ ಸರ್ವತ್ರ ಹೇಳುವಂತಹ ಅಂಶವಾಗಿದೆ. ಆದ್ದರಿಂದ ಇದರ ಮೂಲಭೂತವಾದ ಎಲ್ಲ ಶಾಸ್ತ್ರಗಳ ಹೃದಯ ನಾನು ದಾಸ ಅವನು ಈಶ ಅನ್ನುವುದೇ ಅದರ ಉದ್ದೇಶವಾಗಿದೆ. ಇಲ್ಲಿ ಅಹಂ ದಾಸ ತವ ದಾಸ ಅಂತ ಒಂದು, ಇನ್ನೊಂದು ಅಹಂ ಅನ್ನೋದು ಸಂಬೋಧನೆ. ಕೇ ಅಹಂ ಭಗವಂತನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ನಾನೇ ಬ್ರಹ್ಮನಾಗಿದ್ದೀನಿ ಅಂತ ಅವ್ರು ಅರ್ಥ ಮಾಡ್ತಾರೆ. ಇಲ್ಲ, ಆಚಾರ್ಯರು ಬಂದು ಅದನ್ನು ಬ್ರಹ್ಮ ಪರಬ್ರಹ್ಮನಾದ ಭಗವಂತ ಅವನ ವಿಶೇಷವಾದ ಹೆಸರುಗಳು, ಅಹಂ ಅಸ್ಮಿ ಅನ್ನುವುದು ಅವನ ರಹಸ್ಯ ನಾಮಗಳಾಗಿವೆ ಅಂತ ಹೇಳಿ. ಭಗವಂತ ಅಹಂ ಶಬ್ದ ವಾಚ್ಯನಾಗಿದ್ದಾನೆ, ಅಸ್ಮಿ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಸ್ಪಷ್ಟ ಮಾಡಿದ್ದಾರೆ. ಅಹಂ ಅಂದ್ರೆ ಏನು? ಮೂಲಭೂತವಾಗಿ ಅಹಂ ಅನ್ನೋ ಅಹೇಯತ್ವಾತ್ ಅಹಂ ನಾಮ ಅಂತ ಆಚಾರ್ಯ, ಅಹೇಯತ್ವಾತ್ ಅಹಂ ನಾಮ. ಅಹಂ ಅಂದ್ರೆ ಆ ಹಂ, ಹಂ ಅಂದ್ರೆ ಹೇಯತ್ವ, ಬಿಟ್ಟಿರಬಹುದು ಯಾವುದಕ್ಕಾದ್ರೆ ಅಹಂ ಅದು. ಆ ಹಂ ಅಂದ್ರೆ ಬಿಟ್ಟಿರ್ಲಕ್ಕಾಗುದಿಲ್ಲ, ಅದನ್ನು ಬಿಡ್ಲಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಸ್ತು ಯಾವ್ದಿದೋ ಅದು ಅಹಂ ಅಂತೇಳಿ ನಾವು ಲೋಕವ್ಯವಹಾರದಲ್ಲಿ ನಾನು ನಾನು ಅಂತ ಹೇಳಿದಕ್ಕೆ ಅಹಂ ಅಂತ ಪ್ರಯೋಗ ಮಾಡ್ತೀವಿ. ಈ ದೇಹವನ್ನು ನಾವು ಇಟ್ಕೊಂಡು ಅಹಂ ನಾನು ಅಲ್ಲಿ ಹೋಗ್ತೀನಿ, ಅಹಂ ತತ್ರ ಗಚ್ಚಾಮಿ, ಅಹಂ ಇದಂ ಕರೋಮಿ ಇತ್ಯಾದಿ ಪ್ರಯೋಗಗಳು ಮಾಡ್ತೀವಿ. ಅಹಂ ಅಂದ್ರೆ ನಾನು ಅಂತ ಪ್ರಯೋಗ ಮಾಡ್ತೀವಿ. ಯಾಕೆ ಅಹಂ? ನನ್ನ ದೇಹ ನನ್ನ ಆತ್ಮ ಇವು ಎರಡು ಒಟ್ಟಿಗೆ ಇರುವಂತಹದ್ದು. ಆತ್ಮನನ್ನು ಬಿಟ್ಟು ದೇಹ ಇಲ್ಲಕ್ಕೆ ಸಾಧ್ಯವಿಲ್ಲ. ಆ ದೇಹಕ್ಕೆ ಈ ನಮ್ಮ ನನ್ನ ಶರೀರ ನನ್ನ ಆತ್ಮನ ಬಿಟ್ಟು ಇಲ್ಲಕ್ಕಾಗೋದಿಲ್ಲ. ಈಗ ನಾನು ಇಲ್ಲಿ ಮನೆ ಒಳಗಿದ್ದೀನಿ, ನಾನು ಆತ್ಮನನ್ನು ಇಲ್ಲೇ ಬಿಟ್ಟು ಬಿಟ್ಟು ನಾನು ಹೊರಗೆ ಹೋಗ್ತೀನಿ ಅಂತ ದೇಹ ಮಾತ್ರ ಹೊರಗೆ ಹೋಗಿ ಜೀವನನ್ನು ಇಲ್ಲಿ ಬಿಡ್ಲಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನನ್ನ ಒಳಗಿರುವ ಈ ಜೀವ ನನ್ನ ದೇಹಕ್ಕೆ ಅಹಂ ಆಗಿದ್ದಾನೆ. ಅಹಂ ಅನ್ನೋದು ಜೀವನನ್ನು ಹೇಳುತ್ತೆ. ಈ ದೇಹಕ್ಕೆ ಈ ಜೀವ ಅಹಂ, ನಿಜವಾದ ಅಹಂ ಅಂದ್ರೆ ಈ ಜೀವನನ್ನು ಬಿಟ್ಟು ಈ ದೇಹ ಇಲ್ಲಕ್ಕಾಗೋದಿಲ್ಲ. ದೇಹವನ್ನು ಬಿಟ್ಟು ಜೀವ ಹೋಗಬಹುದು, ಆವಾಗ ದೇಹ ಶವವಾಗಿಬಿಡುತ್ತೆ. ಆದರೆ ದೇಹ ಜೀವನನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಹಂ ಅಂದರೆ ಬಿಟ್ಟು ಇರ್ಲಕ್ಕೆ ಸಾಧ್ಯವಿಲ್ಲದೆ ಇರುವಂತಹದ್ದು. ಸೊ ನನ್ನ ದೇಹಕ್ಕೆ ನನ್ನ ಜೀವ ಅಹಂ ಆಗಿದೆ, ನನ್ನ ದೇಹ ಜೀವ ಎರಡಕ್ಕೂ ಕೂಡ ಭಗವಂತ ಅಹಂ ಆಗಿದ್ದಾನೆ. ಭಗವಂತನನ್ನು ಬಿಟ್ಟು ನನ್ನ ದೇಹವೂ ಇರ್ಲಕ್ಕಾಗೋದಿಲ್ಲ, ನನ್ನ ಜೀವವೂ ಆಗೋದಿಲ್ಲ, ಇವೆರಡಕ್ಕೂ ಭಗವಂತ ಅಹಂ. ಹಾಗೆ ನಿಮ್ಮ ದೇಹ ನಿಮ್ಮದೇ ಅಹಂ ಅಂದ್ರೆ ನಿಮ್ಮ ದೇಹ ನಿಮ್ಮನ್ನು ಬಿಟ್ಟಿರ್ಲಕ್ಕಾಗೋದಿಲ್ಲ, ಆದ್ರೆ ನಿಮ್ಮ ದೇಹಕ್ಕೂ ನಿಮ್ಮ ಜೀವಕ್ಕೂ ಭಗವಂತ ಅಹಂ ಅಂದ್ರೆ ಪ್ರಪಂಚದಲ್ಲಿ ಇರುವ ಸಮಸ್ತ ಜೀವರಾಶಿಗಳಿಗೆ ಅವನು ನಿಜವಾದ ಅಹಂ. ಅವನು ನಾನು ನಾನು ಅಂತ ಪ್ರತಿಯೊಬ್ಬರಲ್ಲಿ ಅವನು ನಿಂತಿದ್ದಾನೆ. ಆದ್ದರಿಂದ ಅವನು ಅಹೇಯತ್ವ ಅಂದ್ರೆ ಅವನನ್ನು ಬಿಟ್ಟು ಯಾವ ಚೇತನವು ಇಲ್ಲಕ್ಕೆ ಸಾಧ್ಯವಿಲ್ಲ. ಚೇತನ ಮಾತ್ರವಲ್ಲ, ಜಡಾತ್ಮಕ ಪ್ರಪಂಚವು ಯಾವ ಜಡವಸ್ತು ಕೂಡ ಅವನನ್ನು ಬಿಟ್ಟ ಇರಲಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವನು ಅಹೇಯತ್ವ, ಅವನನ್ನು ಬಿಟ್ಟು ಇರುವ ವಸ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಅಹಂ ಶಬ್ದ ಭಗವಂತನನ್ನು ಮಾತ್ರ ಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹದ್ದಾಗಿದೆ. ಆದ್ದರಿಂದ ಅಹಂ ಶಬ್ದನಿಂದ ಮುಖ್ಯವಾಚ್ಯನಾದವನು ಭಗವಂತ ಮಾತ್ರನೇ ಆಗಿದ್ದಾನೆ. ನಮಗೆ ನಾವು ಲೋಕಲ್ಲಾಗಿ ನಾವು ವಾಚ್ಯರಾಗಿರ್ತೀವಷ್ಟೇ. ಆದ್ದರಿಂದ ಭಗವಂತ ಅಹಂ ಶಬ್ದ ವಾಚ್ಯನಾಗಿದ್ದಾನೆ. ಅಂತಹ ಅಹಂ ಶಬ್ದನಾದಂತಹ ಅಹಂ ನಾಮಕನಾದ ಪರಮಾತ್ಮನೇ ನಾನು ನಿನ್ನ ದಾಸನು. ಅಹಂ ಹೇ ಅಹಂ ಅಹಂ ಅಂತ ಭಗವಂತನನ್ನು ಅಂದ್ರೆ ಅಹಂ ಅಂತ ಭಗವಂತನ ಸಂಬೋಧನೆ ಮಾಡ್ತಾ ಅಹಂ ಎರಡನೇ ಅಹಂ ತವ ದಾಸ ಹೇ ಉತ್ತಮನಾದ ಅಹಂ ನಾಮಕ ಪರಮಾತ್ಮನೇ ಅಹಂ ಅಲ್ಪನಾದ ನಾನು ಅಹಂ ತವ ದಾಸ ನಿನ್ನ ದಾಸನಾಗಿದ್ದೀನಿ ಅಂತ ಹೇಳಿ ಒಂದು ವಿಶೇಷವಾಗಿ ಒಂದು ಅರ್ಥವನ್ನು ನಾವು ನೋಡಬಹುದು. ಸೊ ದಾಸೋಹಂ ದಾಸೋಹಂ ತವ ದಾಸೋಹಂ ಅಂತ ಹೇಳಿ ಇದಾದ ಮೇಲೆ ನೆಕ್ಸ್ಟ್ ಒಂದೊಂದು ಅಂಶದಲ್ಲಿ ನಾವು ಜೀವರನ್ನು ನೋಡ್ತೀವಿ ಪ್ರಪಂಚದಲ್ಲಿ. ಸೊ ಆ ಜೀವ ಅನ್ನುವ ಶಬ್ದವನ್ನು ಇಟ್ಕೊಂಡು ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಜೀವಾಧಾರಕ ಜೀವ ರೂಪರ ಜೀವ ಭವನಕ ಜೀವೇಶ್ವರ ತವ ದಾಸೋಹಂ. ಸೊ ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಏನು ಜೀವಾಂತರ್ಗತನಾಗಿದ್ದಾನೆ ಭಗವಂತ. ಜೀವಾಂತರ್ಗತನಾಗಿದ್ದಾನೆ ಅಂತ ಹೇಳಿದ್ರೆ ಭಗವಂತ ಪ್ರತಿಯೊಂದು ಜೀವರ ಒಳಗೆ ಅಂತರ್ಗತನಾಗಿ ನಿಯಾಮಕನಾಗಿದ್ದಾನೆ ಅಂತ ಹೇಳಿ. ಇದು ಹೇಳುವಾಗ ನಮಗೆ ಇನ್ನೊಂದು ಇದು ಹೇಳಕ್ಕೆ ಮುಂಚೆ ಇನ್ನೊಂದು ಅಂಶ ವಿಗತಾಗ ಸಂಗತವ ಅನ್ನೋದು ಸ್ವಲ್ಪ ವಿಸ್ತಾರ ಮಾಡೋಣ. ವಿಗತಾಗ ಸಂಗತವ ದಾಸೋಹಂ ಅನ್ನೋದು ಅದು ನಾವು ಮಾಡಲಿಲ್ಲ. ವಾಸುದೇವ ವಿಗತಾಗ ಸಂಗತವ ದಾಸೋಹಂ ವಾಸುದೇವ ಅಂತ ಸಂಬೋಧನೆ ಮಾಡಿದ್ದಾರೆ. ವಾಸುದೇವ ಅಂದ್ರೆ ನಾವು ಲೋಕದಲ್ಲಿ ಸ್ಥೂಲವಾದ ವಾಸುದೇವನ ಮಗನಾದಂತಹ ವಾಸುದೇವಸ್ಯ ಅಪತ್ಯಂಪುಮಾನ್ ಅಂತ ವಾಸುದೇವ. ಆದರೆ ವಾಸುದೇವನ ಒಳಗೆ ಅವತಾರ ಭಗವಂತ ಮಾಡ್ಲಕ್ಕೆ ಮುಂಚೆ ವಾಸುದೇವರು ಹೆಸರು ಭಗವಂತನಿಗೆ ಅನಾದಿ ಕಾಲದಿಂದ ಇದೆ. ನಾವು ಪಂಚರೂಪಿ ನೋಡುವಾಗ ಕೂಡ ಭಗವಂತ ವಾಸುದೇವ ಅನ್ನುವ ನಾರಾಯಣ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ ಹೇಳಿ ಅಲ್ಲಿ ವಾಸುದೇವನ ಚಿಂತನೆ ಮಾಡ್ತೀವಿ. ಮತ್ತೆ ವಾಸುದೇವ ಅಂದ್ರೆ ಆವಾಗ ಏನಿತ್ತು ವಾಸುದೇವನ ಒಳಗೆ ಅವತಾರ ಮಾಡ್ಲಕ್ಕೆ ವಾಸುದೇವ ಮುಂಚೆ ವಾಸುದೇವ ಅಂದ್ರೆ ವಸಂತಿ ಅಸ್ಮಿನ್ ದೇವಾಹ ಸರ್ತಿ ಭಗವಂತನಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ. ಆದ್ದರಿಂದ ಅಂತವರಿಗೆ ಎಲ್ಲರಿಗೂ ಆಶ್ರಯಭೂತನಾದವನು ವಾಸುದೇವ. ಇಲ್ಲ ವಾಸುಹು ದೇವ ವಾಸುಹು ಸಂಪತ್ತು ಎಲ್ಲರ ಸಂಪತ್ತು ಅವನಾಗಿದ್ದಾನೆ. ನೀವು ಕ್ರೀಡಾಯಾಮ್ ದೇವರೂಪನಾಗಿದ್ದಾನೆ ಅಂತೇಳಿ. ಇಲ್ಲ ವಾಸುದೇವ ಅಂತ ಹೇಳಿದರೆ ಅವನು ಎಲ್ಲರಿಗೂ ವಾಸಯೋಗ್ಯನಾಗಿದ್ದಾನೆ. ಈಶಾವಾಶ್ಯಂಗಂ ಸರ್ವಂ ಅಂತ ಹೇಳಿದಂತೆ ಎಲ್ಲರಿಗೂ ವಾಸಯೋಗ್ಯನಾದಂತಹ ಭಗವಂತ ಅಂತ ವಾಸುದೇವ. ಹೀಗೆ ಅನೇಕ ಅರ್ಥಗಳನ್ನು ನಾವು ನೋಡಬಹುದು. ಈ ವಿಧವಾಗಿ ವಾಸುದೇವ ಶಬ್ದ ವಾಚ್ಯನಾದಂತಹ ಭಗವಂತ ವಿಗತಾಗ ಸಂಘ ಅಂತೇಳಿ. ವಿಗತ ಅಘ ಅಘ ಅಂದ್ರೆ ಪಾಪ, ಸಂಘ ಅಂದ್ರೆ ಸಮೂಹ, ಪಾಪಗಳ ಸಮೂಹವಿಲ್ಲದವನು ಅಂತೇಳಿ. ಭಗವಂತನಿಗೆ ಪಾಪಗಳಿಲ್ಲ ಅಂತ ಗೊತ್ತಲ್ಲವಾ, ಅದು ಯಾಕೆ ಅಂತ ಹೇಳಿದ್ರೆ ಕೆಲವುದನ್ನ ನೀವು ಕೇಳೇ ಇರ್ತೀರ. ರಾಮಚಂದ್ರ ದೇವರು ರಾವಣನ ಸಂಹಾರ ಮಾಡಿದರು, ಬ್ರಹ್ಮಹತ್ಯ ದೋಷ ಬಂತು. ಆ ಬ್ರಹ್ಮಹತ್ಯ ದೋಷ ಪರಿಹಾರವಾಗುವುದಕ್ಕಾಗಿ ರಾಮೇಶ್ವರದಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಲಿಂಗ ಪ್ರತಿಷ್ಠಾಪನೆ, ಅದರಿಂದ ಬ್ರಹ್ಮಹತ್ಯ ದೋಷ ಪರಿಹಾರವಾಯಿತು ಅಂತ ಹೀಗೆ ತಪ್ಪು ಕಲ್ಪನೆಗಳು ಬಂದಿವೆ. ಅದಕ್ಕೆ ವಾದರಾಜ ಸ್ವಾಮಿಗಳು ಸುಂದರವಾಗಿ ಹೇಳ್ತಾರೆ ಏನಂತ ಹೇಳಿದರೆ, ಮಹಾಪ್ರಳಯ ಬಂದಾಗ ಒಂದು ಬ್ರಾಹ್ಮಣನ ರಾವಣನ ಸಂಹಾರ ಮಾಡಿದ್ದಕ್ಕೆ ಬ್ರಹ್ಮಹತ್ಯ ದೋಷ ಬಂತು ಅಂತ ಹೇಳಿದರೆ, ಮಹಾಪ್ರಳಯ ಬಂದಾಗ ಈ ಸಮಸ್ತ ಚರಾಚರ ಬ್ರಹ್ಮಾಂಡವನ್ನೆಲ್ಲ ನುಂಗಿ ಎಷ್ಟು ಮಂದಿ ಬ್ರಾಹ್ಮಣರು, ಕೋಟ್ಯಂತರ ಬ್ರಾಹ್ಮಣರು, ಎಷ್ಟಂತ ಜೀವರಾಶಿ ಎಲ್ಲರನ್ನು ನುಂಗಿ ಬಿಡ್ತಾನೆ, ಎಷ್ಟು ದೊಡ್ಡ ಮಹಾಪಾಪ ಬರಬೇಕು. ಆವಾಗ ಭಗವಂತ ಆಳದಲ್ಲಿ ಮಲಗಿದ್ದಾನೆ, ಯಾವ ಲಿಂಗವಿತ್ತು ಅಲ್ಲಿ, ಯಾವುದಾದ್ರೂ ಒಂದು ಲಿಂಗ ಇತ್ತ, ಯಾವ ಲಿಂಗ ಪ್ರತಿಷ್ಠಾಪನೆ ಮಾಡಿದ, ಪರಮಾತ್ಮ ಒಪ್ಪನೇ ಉಳಿದಿದ್ದನಲ್ವಾ, ಅವನಿಗೆ ಪಾಪಗಳ ತಾಕು ಎಲ್ಲಿಂದ ಬರುತ್ತೆ, ಅವನನ್ನು ಯಾವ ಪಾಪ ಮುಟ್ಟತ್ತೆ ಅಂತ ಹೇಳಿ. ಆದ್ದರಿಂದ ಆ ತಪ್ಪು ಕಲ್ಪನೆ ಇರಬಾರದು ಅಂತ ಹೇಳಿ ವಿಗತ ಅಘಸಂಘ ಅಘಸಂಘದ ಯಾವ ಸಂಪರ್ಕವೇ ಯಹ ಅಧಾನಾಂ ಸಂಘ ಸ್ಪರ್ಶ ವಿಗತ ರಹಿತ ಪಾಪಗಳ ಸಂಘ ಸಮೂಹದ ಸ್ಪರ್ಶವಿಲ್ಲದವನು ಅಂತ ನಾವು ಹಾಗೆ ಅರ್ಥ ಮಾಡಬಹುದು. ಅಷ್ಟೇ ಅಲ್ಲದೆ ಭಕ್ತಜನರಿದ್ದಾರೆ, ಅವರ ಪಾಪಗಳಿದ್ದಲ್ಲವಾ ಅಗವ ಕಳೆವನು ಅಂತ ಹೇಳಿ ನಮಗೆ ಹರಿಗದಾಂತ ಅಲ್ಲಿ ತನ್ನ ಸ್ಮರಣೆ ಮಾಡುವ ಅವರ ಪಾಪವನ್ನು ಅನಘನೆಂದೆನಿಸಿ ಅಂತ ಹೇಳಿ ಅಗವ ಕರಿವನು ಅನಘನೆಂದೆನಿಸಿ ಅಂತ ಹೇಳ್ತಾರೆ. ಅನಘ ಅನಘ ಅನ್ನುವ ಶಬ್ದ ಅದೇ ಹೇಳುತ್ತೆ, ಪಾಪವಿಲ್ಲದವನು, ಪಾಪವಿಲ್ಲದಂತೆ ಮಾಡುವವನು, ಯಾ ಎಲ್ಲರ ಪಾಪವನ್ನು ಕದಿಯುವವನು. ಆದ್ದರಿಂದ ಅವನು ಅಗ ಅರ್ಥ, ಅಗ ಸಂಹಾರ, ಅಗ ವಿಘಾತ. ಆದ್ದರಿಂದ ಅಘಾನಾಂ ಸಂಘ ಏನ ವಿಗತ, ಭಕ್ತರ ಪಾಪಗಳನ್ನುವ ಸಮೂಹ ಯಾರಿಂದ ಆದರೆ ದೂರವಾಗುತ್ತೆ ಅಂದ್ರೆ ಭಕ್ತರ ಪಾಪಗಳನ್ನು ದೂರ ಮಾಡುವವನು. ಅಷ್ಟೇ ಅಲ್ಲದೆ ಭಗವಂತ ಸರ್ವನಿಯಾಮಕ, ಪಾಪ ಅನ್ನೋದು ಇದೆ ಅಂತ ಹೇಳಿದ್ರೆ ಭಗವಂತನ ಒಂದು ಇಚ್ಛೆಯಿಂದ ಪಾಪಗಳಿದೆ, ಪಾಪಗಳ ನಿಯಾಮಕ ಅವನೇ. ಯಾರಿಗೆ ಯಾವ ಪಾಪ ಯಾವಾಗ ಹೇಗೆ ಬರಬೇಕಂತ ನಿಶ್ಚಯ ಮಾಡುವವನವನೇ. ಎಲ್ಲ ಪಾಪಗಳು ಅವನ ಹತೋಟಿಯಲ್ಲಿ ಇರುವಂತಹದ್ದು, ಅವನನ್ನು ಪಾಪಗಳೇನು ಮಾಡುತ್ತೆ. ಆದ್ದರಿಂದ ವಿಗತಾಗ ಸಂಘತವ ಅಂದ್ರೆ ಅವನಿಗೆ ಪಾಪಗಳಿಂದ ಯಾವತ್ತೂ ಭ್ರಮೆ ಪಡಬೇಡಿ, ಅವತಾರಗಳಲ್ಲಿ ಸಹಿತ ಅವನನ್ನು ಪಾಪಗಳನ್ನುವುದು ಮುಟ್ಟಲಾರವು. ಅಷ್ಟೇ ಅಲ್ಲದೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಸರ್ವಾಂತರ್ಯಾಮಿಯಾದ ಭಗವಂತ ತನ್ನ ಭಕ್ತ ಜನರನ್ನು ಕಾಪಾಡ್ತಾ ಅವರ ಪಾಪಗಳನ್ನು ದೂರ ಮಾಡ್ತಾ ಇರುವಂತವನಾದ್ದರಿಂದ ಅವನು ವಿಗತಾಗ ಸಂಘ ಅಗ ಪಾಪಗಳ ಸಂಘ ಸಮೂಹವನ್ನು ವಿಗತ ಮಾಡುವವನು ಆಗಿದ್ದಾನೆ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಜೀವಾಂತರ್ಗತ ಅಂತ ಹೇಳಿದಾಗ ನಮಗೆ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಪ್ರಾತಸಂಕಲ್ಪ ಗದ್ಯದಲ್ಲಿ ಎರಡು ಮಾತು ಬರುತ್ತೆ, ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ, ರೂಪ ಭೇದೇನ ಚತುರೂಪಾತ್ಮಕ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಜೀವಾಂತರ್ಯಾಮಿ ಜೀವಾಂತರ್ಗತ, ಎಲ್ಲ ಜೀವರ ಒಳಗೆ ಬಿಂಬರೂಪನಾಗಿ ಅಂತರ್ಗತನಾಗಿರ್ತಾನೆ. ಹೀಗೆ ಬಿಂಬರೂಪನ ಅವನು, ಪ್ರತಿಬಿಂಬರು ನಾವು ಅನ್ನುವ ವಿಷಯವನ್ನು ಈ ಜೀವಾಂತರ್ಗತ ಅನ್ನುವ ಶಬ್ದ ತಿಳಿಸಿಕೊಡುತ್ತೆ. ಅದೇ ಮತ್ತು ರಾಯರು ಮತ್ತು ಸರ್ವಸಂಪೂರ್ಣ ಗದ್ಯದಲ್ಲಿ ಹೇಳ್ತಾರೆ, ದೇಹಾಂತರ್ಗತ ದೇಹಾಂಗುಷ್ಟ ಪರಿಮಿತ ಜೀವಾಂತರ್ಗತ ಜೀವಾಂಗುಷ್ಟ ಪರಿಮಿತ ಅಂತ ಹೇಳಿ, ಜೀವಾಂತರ್ಗತನಾಗಿರುವ ಭಗವಂತ ಅದು ಜೀವ ಅಷ್ಟು ಸೂಕ್ಷ್ಮವಾದದ್ದು, ಆ ಜೀವದ ಅಂಗುಷ್ಟ ಪರಿಮಿತ ಅಷ್ಟು ಸ್ಮಾಲ್ ಅಂದ್ರೆ ನಾವು ಹೇಳ ಅನೋರಣೀಯನ ಮಹತೋ ಮಹೀನ ಅಂತ ಹೇಳಿದ್ರು ಸೂಕ್ಷ್ಮ ಸೂಕ್ಷ್ಮತರಂ ಅಂತ ಭಗವಂತ ಎಷ್ಟು ಚಿಕ್ಕವನಾಗಿರ್ತಾನೆ ಅಂತ ಹೇಳಿದ್ರೆ ಜೀವನ ಒಳಗೆ ಜೀವದ ಅಂಗುಷ್ಟ ಪರಿಮಾಣದಷ್ಟು ಆಕಾರದಲ್ಲಿ ಅಷ್ಟು ಪರಿಮಾಣದಲ್ಲಿ ಭಗವಂತ ಬಿಂಬರೂಪನಾಗಲ್ಲಿ ನೆಲೆಸಿರ್ತಾನೆ ಅಂತ ಹೇಳಿ ನಾವು ಕೇಳಿದ್ದೀವಿ. ಸೊ ಅದನ್ನು ಹೇಳ್ತಾ ಇದ್ದಾರೆ, ಜೀವಾಂತರ್ಗತನಾಗಿ ಬಿಂಬರೂಪನಾಗಿ ಭಗವಂತ ನೆಲೆಸಿದ್ದಾನೆ ಅನ್ನುವುದನ್ನು ಜೀವಾಂತರ್ಗತ ಅನ್ನುವ ಶಬ್ದ ತಿಳಿಸಿಕೊಡುತ್ತೆ. ಅವನು ಜೀವ ನಿಯಾಮಕ, ಜೀವ ನಿಯಾಮಕ ಅಂದ್ರೆ ಜೀವಗಳನ್ನು ನಿಯಮನ ಮಾಡ್ತಾನೆ ಅಂತ ಹೇಳಿ. ನಾವು ಅಷ್ಟವಿಧ ವ್ಯಾಪಾರಗಳನ್ನು ನೋಡುವಾಗ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಹೇಳ್ತೀವಿ. ಅದರಲ್ಲಿ ಆ ಒಂದು ವ್ಯಾಪಾರ ನಿಯಮನ ವ್ಯಾಪಾರ. ನಿಯಮನ ಮಾಡುವುದಂದ್ರೆ ಏನು, ಕಂಟ್ರೋಲ್ ಮಾಡುವುದು, ಕಂಟ್ರೋಲ್ ಮಾಡುವುದಂದ್ರೆ ಏನು ಅಂತ ಹೇಳಿದರೆ, ಆ ಜೀವಗಳು ಅವರ ಎಲ್ಲ ವ್ಯಾಪಾರಗಳು ಮಾಡುವಾಗ ಅವರ ಒಂದೊಂದು ಹೆಜ್ಜೆಯಲ್ಲಿ ಕೂಡ ಅವರು ಹೇಗೆ ಇರಬೇಕು, ಎಲ್ಲಿ ಇರಬೇಕು, ಎಂಥ ಪರಿಸ್ಥಿತಿಯೇ ಅವರು ಇರಬೇಕು ಅಂತ ಹೇಳಿ ಅವರನ್ನು ಪ್ರತಿ ಕ್ಷಣವು ಒಳಗಿಂದ ಹೊರಗಿಂದ ನಿಯಮನ ಮಾಡ್ತಾನೆ. ಅಂದರೆ ಯಮ ಕಂಟ್ರೋಲ್, ನಿಯಮ ಅಂದ್ರೆ ನಿತರಾಂ ಯಮ ಅಂದರೆ ಅವರು ಭಗವಂತನ ವಶದಿಂದ ಯಾವತ್ತೂ ಕೂಡ ಹೊರಗೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ಅವರ ಅಸ್ವಾತಂತ್ರ್ಯ ಭಗವಂತನ ಸ್ವಾತಂತ್ರ್ಯವನ್ನು ತಿಳಿಸುವಂತಹದ್ದು. ಸೊ ಜೀವ ನಿಯಾಮಕ ಅಂದರೆ ಎಲ್ಲರೂ ಕೂಡ ಅಸ್ವಾತಂತ್ರ್ಯರೇ, ಎಲ್ಲರೂ ಕೂಡ ಭಗವಂತನ ನಿಯಮನಕ್ಕೆ ಒಳಗಾಗಿದ್ದಾರೆ, ಅವನ ನಿಯಂತ್ರಣಕ್ಕೆ ಒಳಗಾಗಿದ್ದಾರೆ, ಅವನೇ ಸ್ವತಂತ್ರ, ಎಲ್ಲರೂ ಅಸ್ವತಂತ್ರರು ಅನ್ನುವುದು ತಿಳಿಸುವುದಕ್ಕಾಗಿ ಜೀವ ನಿಯಾಮಕ ಅನ್ನುವ ಶಬ್ದ ಹೇಳುತ್ತೆ. ಅದಾದ ಮೇಲೆ ಜೀವ ವಿಲಕ್ಷಣ ಅಂತ ಹೇಳಿ, ಜೀವ ವಿಲಕ್ಷಣ ಅಂತ ಹೇಳಿದರೆ ಇದು ಕೂಡ ಅದೇ ಜೀವ ಬ್ರಹ್ಮ ಐಕ್ಯವನ್ನು ತಿಳಿಸುವವರು ಆ ವಿಧವಾಗಿ ತಪ್ಪು ತಿಳ್ಕೊಳ್ಳುವವರಿಗೆ ಅವರಿಗೆ ಜೀವ ವಿಲಕ್ಷಣ, ಭಗವಂತ ಎಲ್ಲ ಜೀವರಿಗಿಂತ ಭಿನ್ನನಾಗಿದ್ದಾನೆ. ಕೆಲವು ಕಡೆ ಭಗವಂತ ಜೀವನ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂದ್ರೆ ನನ್ನ ಅಂಶರೇ ಎಲ್ಲರೂ ಆಗಿದ್ದಾರೆ ಅಂತ ಹೇಳಿದಾಗ ಕೆಲವು ಜನ ತಪ್ಪು ಕಲ್ಪನೆ ಏನು ಮಾಡ್ಕೊಳ್ತಾರಂದ್ರೆ ಭಗವಂತ ಒಂದು ಸಮುದ್ರವಿದ್ದಂತೆ, ನಾವೆಲ್ಲರೂ ಆ ಸಮುದ್ರದಲ್ಲಿರುವ ಬಿಂದುಗಳಂತೆ. ಸೊ ವಿ ಆರ್ ಆಲ್ ಪಾರ್ಟ್ ಇನ್ ದ ಹೋಲ್. ಸರಿ, ನಾವೇ ಭಗವಂತ ಅಲ್ಲ, ಆದ್ರೆ ವಿ ಆರ್ ಸ್ಮಾಲ್ ಪಾರ್ಟ್ ಆಫ್ ದ ಗಾಡ್. ಯಾಕಂದ್ರೆ ನಾವು ಜೀವ ಭಗವಂತನ ಅಂಶ ಅಂತ ಹೇಳಿದ್ದಾರೆ ಎಲ್ಲ ಕಡೆ, ಮಮ ಏವ ಅಂಶ, ನನ್ನ ಅಂಶರೇ ಎಲ್ಲ ಜೀವರು ಅಂತ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಅವನ ಅಂಶ, ಅವನು ಅಂಶಿ ನಾವು ಅಂಶ, ಆದ್ದರಿಂದ ವಿ ಆರ್ ಪಾರ್ಟ್ ಈಸ್ ದ ಹೋಲ್ ಅನ್ನುವ ತಪ್ಪು ಕಲ್ಪನೆ ಅದಕ್ಕೆ ಆಚಾರ್ಯರು ಬಂದು ಸ್ಪಷ್ಟ ಮಾಡ್ತಾರೆ, ನಾವು ಭಿನ್ನ ಅಂಶರು. ಅಂಶ ಅನ್ವ ಶಬ್ದ, ಪ್ರತಿಬಿಂಬ ಅನ್ವ ಶಬ್ದ, ಈ ಎರಡು ಶಬ್ದಗಳು ತಗೊಂಡ್ರೆ ಅಂಶಗಳು ಎರಡು ವಿಧವಾದ ಅಂಶಗಳು, ಒಂದು ಸ್ವಾಂಶ ಇನ್ನೊಂದು ಭಿನ್ನಾಂಶ. ಅಂದರೆ ಸ್ವಾಂಶ ಅಂತ ಹೇಳಿದರೆ ಈ ಪಾರ್ಟ್ ಅಂಡ್ ಹೋಲ್ ಅಂತೀವಲ್ವ, ಸಮುದ್ರ ಅದರ ಒಳಗೆ ಇದು ಜಲಬಿಂದು, ಇದು ಸ್ವಾಂಶಗಳು ಅಂದ್ರೆ ಸೀನಿ ಪಾರ್ಟ್ ಆಫ್ ದ ಓಷನ್. ಅದೇ ಭಿನ್ನಾಂಶ ಅಂತ ಹೇಳಿದರೆ ಈಗ ನಾವಿದ್ದೀವಿ, ನಮ್ಮ ಪ್ರತಿಬಿಂಬ ನಮ್ಮ ಶ್ಯಾಡೋ ಬರುತ್ತೆ, ಶ್ಯಾಡೋ ಇಸ್ ಪಾರ್ಟ್ ಆಫ್ ಅಸ್, ಬಟ್ ಇಟ್ಸ್ ನಾಟ್ ರಿಯಲಿ ಪಾರ್ಟ್ ಆಫ್ ಅಸ್, ಇಟ್ ಔಟ್ಸೈಡ್ ಅಸ್, ನಮ್ಮಕ್ಕೆ ಹೊರಗಿದೆ. ಶ್ಯಾಡೋ ಇರಬಹುದು, ಇದೆ, ಒಂದೊಂದು ಸಾರಿ ಹೊಟ್ಟೋಗುತ್ತೆ, ಶ್ಯಾಡೋ ಇರೋದಿಲ್ಲ. ಸೊ ಶ್ಯಾಡೋ ಇಸ್ ನಾಟ್ ರಿಯಲಿ ಪಾರ್ಟ್ ಆಫ್ ಅಸ್, ಭಿನ್ನ ಅಂಶ ಅದು, ನಮ್ಮ ಜೊತೆಲೇ ಇರುತ್ತೆ. ಸೊ ಇಟ್ ಇಸ್ ಕೈಂಡ್ ಆಫ್ ಬಿಲಾಂಗ್ಸ್ ಟು ಅಸ್, ಬಟ್ ಇಟ್ ಇಸ್ ಔಟ್ಸೈಡ್ ಅಸ್. ಹಾಗೆ ನಾವು ಭಗವಂತನ ಭಿನ್ನಾಂಶರಾಗಿದ್ದೀವಿ, ಅಂದರೆ ಭಗವಂತನ ಜೊತೆ ಜೊತೆಲೇ ಇರ್ತೀವಿ, ಅವನಿಗೆ ಒಳಪಟ್ಟಿರ್ತೀವಿ. ಪ್ರತಿಬಿಂಬ ರಿಫ್ಲೆಕ್ಷನ್ ಹೇಗಾದರೆ ಭಿನ್ನವಾಗಿರುವ ಅಂಶವಾಗಿದೋ ನಾವು ಪರಮಾತ್ಮನ, ಯಾಕಂದ್ರೆ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳುತ್ತೆ ಶ್ರುತಿ, ಅಂಶವನ್ನು ಹೇಳುತ್ತೆ. ಪ್ರತಿಬಿಂಬ ಅನ್ನೋದಕ್ಕೆ ಪ್ರತಿಬಿಂಬ ಅಂಶವೂ ಆಗುತ್ತೆ, ಪ್ರತಿಬಿಂಬವೂ ಆಗುತ್ತೆ. ಸೊ ಅಂಶ ಅಂತ ಹೇಳಿದಾಗ ಪ್ರತಿಬಿಂಬ ಇಸ್ ಇನ್ಕ್ಲೂಡೆಡ್, ಬೇರೆ ಮೀನ್ಸ್ ಪ್ರತಿಬಿಂಬ ಇಟ್ ಈಸ್ ಸ್ಪೆಸಿಫಿಕ್ ಯುನಿಕ್ ಆಗಿ, ಓಹೋ ಇದು ಪ್ರತಿಬಿಂಬ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಂಶ ಅಂತ ಹೇಳಿದಾಗ ಅದು ಸ್ವಾಂಶವೋ ಭಿನ್ನಾಂಶವೋ ಅನ್ನುವ ಸಂಶಯ ಬರುತ್ತೆ, ಡೌಟ್ ಬರುತ್ತೆ. ಇಟ್ ಸ್ವಾಂಶ, ಇಟ್ ಇಸ್ ರಿಯಲಿ ದ ಇಂಟೆಗ್ರಲ್ ಪಾರ್ಟ್ ಆರ್ ಇಸ್ ಭಿನ್ನಾಂಶ ಡಿಫರೆಂಟ್ ಪಾರ್ಟ್ ಅಂತ ಎರಡು ಪಾಸಿಬಿಲಿಟೀಸ್ ಇದೆ. ಬಟ್ ಪ್ರತಿಬಿಂಬ ಅಂತ ಹೇಳಿದಾಗ ಇಟ್ಸ್ ಪಾಯಿಂಟ್ಸ್ ಆಫ್ ಓಹೋ ನಾವು ಭಿನ್ನಾಂಶರೇ. ಸೊ ಆದ್ದರಿಂದ ಎರಡನ್ನು ಒಟ್ಟಿಗೆ ಸೇರಿಸಿಕೊಂಡಾಗ ನಾವು ಭಗವಂತನ ಭಿನ್ನಾಂಶರು ಅನ್ನೋದು ಸ್ಪಷ್ಟವಾಗತ್ತೆ. ಆದ್ದರಿಂದ ಈ ಜೀವ ವಿಲಕ್ಷಣ ಅನ್ನೋದು ಅದನ್ನು ತಿಳಿಸ್ಕೊಳ್ಳಿ, ನಾವು ಭಗವಂತ ಸಮಸ್ತ ಜೀವರಾಶಿಗಳಿಗಿಂತಲೂ ವಿಲಕ್ಷಣನಾಗಿದ್ದಾನೆ. ಇದಕ್ಕೆ ಜಗನ್ನಾಥದಾಸರು ನಮಗೆ ಅಲ್ಲಿ ಧ್ಯಾನ ಪ್ರಕ್ರಿಯೆಯಲ್ಲಿ ಹೇಳ್ತಾರೆ, ಅಸ್ವತಂತ್ರನು ಜೀವ ಹರಿತ ಅದ್ವಸ್ವತಂತ್ರನು ನಿತ್ಯ ಸುಖಮಯ ನಿಸ್ವಬದ್ಧ ಅಲ್ಪಜ್ಞ ಶಕ್ತ ಸದುಃಖ ನಿರ್ವಿಣ್ಣ ಅನ್ನುವುದರಲ್ಲಿ ಅಶ್ವದೇಹಿ ಸನಾಥ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತೀಶಾದ್ಯಮರನುತ ಹರಿಯೆಂದು ಕೊಂಡಾಡುವಂತೇಳಿ ಭಗವಂತನಿಗೆ ಜೀವನಿಗೆ ಇರುವ ವ್ಯತ್ಯಾಸ ನಾವು ಬಹಳ ವಿಸ್ತಾರವಾಗಿ ನೋಡಿದ್ದೀವಿ. ಅರ್ಥ ಬಹಳ ಅರ್ಥಯುಕ್ತವಾದಂತಹ ಪದ್ಯ ಅದು. ಭಗವಂತನಿಗೆ ಜೀವನಿಗೆ ಇರುವ ವ್ಯತ್ಯಾಸವನ್ನು, ಯು ಆರ್ ನಾಟ್ ಓನ್ಲಿ ಜಸ್ಟ್ ಡಿಫರೆನ್ಸ್ ಫ್ರಮ್ ಪರಮಾತ್ಮ, ನಾವು ಎಲ್ಲೋ ಕಳಗ ಅತ್ಯಂತ ಅಲ್ಪ ಶಕ್ತಿ, ಅವನ ಅನಂತ ಶಕ್ತಿ, ವಿ ಆರ್ ಆಲ್ಮೋಸ್ಟ್ ಲೈಕ್ ಆಪೋಸಿಟ್ ಎನಿಸಿದ್ದಂತೆ. ಅವನು ಸರ್ವ ಸ್ವತಂತ್ರ, ನಾವು ಪೂರ್ತಿ ಅಸ್ವತಂತ್ರರು, ಅವನಿಗೆ ಯಾವ ಬಂಧನೇ ಇಲ್ಲ, ನಮಗೆ ಎಲ್ಲ ಬಂಧನಗಳಿದೆ. ವಿ ಆರ್ ನಾಟ್ ಓನ್ಲಿ ಡಿಫರೆಂಟ್ ಫ್ರಮ್ ಹಿಮ್, ವಿ ಆರ್ ಟೋಟಲಿ ಆನ್ ದ ಅದರ್ ಸೈಡ್ ಇದ್ದಂತೆ ಇದ್ದೀವಿ. ಅಷ್ಟು ಒಂದು ವ್ಯತ್ಯಾಸ ವಿಲಕ್ಷಣತೆ ಇರುವಾಗ ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಚಿಂತನೆ ಮಾಡಲಕ್ಕೂ ಸಾಧ್ಯವಿಲ್ಲ. ಅದನ್ನೇ ಹೇಳ್ತಾರೆ ಜೀವ ವಿಲಕ್ಷಣ ಅಂದ್ರೆ ಕಂಪ್ಲೀಟ್ಲಿ ಟೋಟಲಿ ಡಿಫ್ರೆಂಟ್ ಫ್ರಮ್ ಜೀವ. ಸಮಸ್ತ ಜೀವರಾಶಿಗಳಿಗಿಂತ, ಅಕ್ಷರಾಕ್ಷರ ಜೀವರಾಶಿಗಳಿಗಿಂತ ಉತ್ತಮನಾಗಿಯೂ ವಿಭಿನ್ನನಾಗಿ ಇರುವವನು ಭಗವಂತ ಆಗಿದ್ದಾನೆ ಅನ್ನೋದು ಜೀವ ವಿಲಕ್ಷಣ ಅನ್ನೋದು ತಿಳಿಸ್ಕೊಡುತ್ತೆ. ಅದಾದ ಮೇಲೆ ಜೀವನದಾಯಕ ಏನು ಜೀವನವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಎರಡು ವಿಧವಾದ ಜೀವನದ ಅಂದ್ರೆ ನಾವು ಭಗವಂತ ನಮಗೆ ಜೀವನವನ್ನು ಚೇತನಾನಾಮ್ ಅಂತ ಹೇಳ್ತೀವಿ ಭಗವಂತನನ್ನು. ಅವನು ಪ್ರತಿಯೊಂದು ಜೀವದ ಒಳಗೂ ನಿಂತು ಬಿಂಬರೂಪನಾಗಿ ಇದ್ದು ಯಾವತ್ತೂ ಬಿಂಬ ರೂಪಿ ಆ ಜೀವ ಭಗವಂತ ಅವನು ಬೇರೆ ಅವತಾರಗಳನ್ನು ಮಾಡುವಾಗ ಆ ಅವತಾರಗಳಲ್ಲಿ ಸಂಶ್ಲೇಷಣ ವಿಶ್ಲೇಷಣಾದಿಗಳಾಗುತ್ತಾ ಇರುತ್ತೆ. ಆದರೆ ಬಿಂಬರೂಪ ಬಂದಾಗ ಆ ಸಂಶ್ಲೇಷ ಅಂದ್ರೆ ಯಾವತ್ತು ಜೀವನನ್ನು ಬಿಟ್ಟು ಪರಮಾತ್ಮ ಹೊರಗೆ ಹೋಗುವ ಪ್ರಸಕ್ತಿಯೇ ಇಲ್ಲ. ಅಂದರೆ ಪ್ರತಿಯೊಂದು ಜೀವದ ಒಳಗೆ ನಿಂತು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತಾನೆ, ಯಾವತ್ತೂ ಹೊರಗೆ ಹೊರಡುವುದಿಲ್ಲ. ಮೋಕ್ಷಕ್ಕೆ ಹೋದ ನಂತರವೂ ಭಗವಂತ ಜೀವನನ್ನು ಬಿಟ್ಟು ಹೊರಗೆ ಬರೋದಿಲ್ಲ, ಬಿಂಬರೂಪನಾಗಿ ಒಳಗೇ ಇರ್ತಾನೆ ಇದ್ದು ಆ ಜೀವದ ನಿತ್ಯ ಜೀವನಿತ್ಯ ಜೀವನಿತ್ಯ ಭಗವಂತನಂತೆ ಜೀವನಿತ್ಯ ಅಂತೆ ಭಗವಂತನಂತೆ ಅಂದ್ರೆ ಭಗವಂತ ನಿತ್ಯ ಜೀವನಿತ್ಯ ಅಷ್ಟೇ, ಭಗವಂತನ ನಿತ್ಯತ್ವದಂತೆ ಜೀವನ ನಿತ್ಯತ್ವ ಅಲ್ಲ. ಭಗವಂತನ ನಿತ್ಯತ್ವ ಸ್ವತಂತ್ರವಾದದ್ದು, ಜೀವನ ನಿತ್ಯತ್ವ ಭಗವಂತ ಕೊಟ್ಟಿತ್ತು. ಆ ಜೀವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯವಾಗಿರ್ತಾನೆ ಅಂದ್ರೆ ಆ ನಿತ್ಯತ್ವವನ್ನು ಕಾಪಾಡುತ್ತಾ ಭಗವಂತ ಇದ್ದಾನಾದ್ದರಿಂದ ಜೀವನಿತ್ಯನಾಗಿದ್ದಾನೆ. ಆದ್ದರಿಂದ ಆ ಜೀವನಿಗೆ ಆ ನಿತ್ಯತ್ವವನ್ನು ಜೀವನವನ್ನು ಕೊಟ್ಟವನು, ಸ್ವರೂಪದ ಆ ನಿತ್ಯತ್ವವನ್ನು ಕೊಟ್ಟವನು ಭಗವಂತ. ಅಂತಹ ಜೀವನದ ಇದೆ. ಅಷ್ಟೇ ಅಲ್ಲದೆ ನಾವು ದೇಹಧಾರಣೆ ಮಾಡಿದಾಗ ಎಷ್ಟು ಹೊತ್ತು ನಮ್ಮ ಆಯುಷ್ ಇದೋ, ನಮ್ಮ ಆಯುಷ್ ಇದ್ದಷ್ಟು ಕಾಲ ನಮ್ಮ ಆಯುಷ್ ಇದೆ ಅಂತ ಹೇಳಿದ್ರೆ ಏನಾದರೂ ನಮ್ಮ ಜೀವನ ಹೊರಗೆ ಹೋಗೋದಿಲ್ಲ. ಅಂದ್ರೆ ದ ಬಾಡಿ ಡಸ್ ನಾಟ್ ಲೀವ್ ದಿ ಜೀವ, ಜೀವ ಡಸ್ ನಾಟ್ ಲೀವ್ ದ ಬಾಡಿ. ಅಂಟಿಲ್ ಪರಮಾತ್ಮ ಡಿಸೈಡ್ಸ್ ಇಟ್. ಸೊ ನಮಗೆ ಆಯುಷ್ ಇದೆ ಅಂದ್ರೆ ಆ ಆಯುಷ್ ಇದ್ದಷ್ಟು ಕಾಲ ಜೀವನ ಇದ್ದೇ ಇರುತ್ತೆ. ಈ ವಿಧವಾಗಿ ಆಯುಷ್ ಇದ್ದಷ್ಟು ಕಾಲ ನಮಗೆ ಆ ಜೀವನವನ್ನು, ಅಂದರೆ ದೇಹ ಜೀವಗಳ ಒಟ್ಟಿಗೆ ಇರುವುದೇ ಆ ಒಂದು ಜೀವನ, ದೇಹಧಾರಣ ರೂಪವಾದ ಜೀವನವನ್ನು ಕೊಡುವವನು ಭಗವಂತ ಆಗಿದ್ದಾನೆ. ಆ ವಿಧವಾಗಿಯೂ ಅವನು ಜೀವನದ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಜೀವನದ ಅಂತ ಹೇಳಿದ್ರೆ ಅನಿರುದ್ಧ ದೇಹವನ್ನು ಜೀವನ ಸುಜ್ಞ ಸ್ಥಿತಿಗೆ ಬಂದಾಗ ಯಾವಾಗಾದ್ರೆ ಭಗವಂತ ಅನಿರುದ್ಧ ದೇಹವನ್ನು ಕೊಡ್ತಾನೋ, ಆ ಅನಿರುದ್ಧ ದೇಹ ಇರಬೇಕಾದಷ್ಟು ದಿನ ಆ ಅನಿರುದ್ಧ ದೇಹ ಇರುವಂತೆ ಮಾಡ್ತಾನೆ, ಅದು ಜೀವನದ. ಅದೇ ವಿಧವಾಗಿ ಲಿಂಗದೇಹದ ಜೀವನ ತಗೊಂಡ್ರೆ ಅನಾದಿ ಕಾಲದಿಂದ ನಮಗೆ ಲಿಂಗದೇಹ ಇದೆ. ಆ ಅಣು ಶರೀರ ಲಿಂಗ ಶರೀರ ನಮಗೆ ಕೊಟ್ಟು ಅದು ಇರಬೇಕಾದಷ್ಟು ಮತ್ತ ಆ ಲಿಂಗ ಭಂಗ ಆಗುವಷ್ಟುವರೆಗೂ ಆ ಲಿಂಗದೇಹ ನಮ್ಮ ಹತ್ತರೇ ಇರುವಂತೆ ಮಾಡ್ತಾನೆ. ಆ ಜೀವನವನ್ನು, ಲಿಂಗದೇಹ ರೂಪವಾದ ಜೀವನವನ್ನು ಕೊಡುವವನು ಭಗವಂತನೇ ಆಗಿದ್ದಾನೆ. ಹೀಗೆ ಇವೆಲ್ಲವೂ ಆ ಭಗವಂತನೇ ಮಾಡ್ತಾನಾದ್ದರಿಂದ ಅವನೇ ಜೀವನದನಾಗಿದ್ದಾನೆ, ಜೀವನವನ್ನು ಕೊಟ್ಟವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಜೀವಾಧಾರಕ. ಜೀವಾಧಾರಕ ಅಂದ್ರೆ ಈ ಜೀವ ಯಾವತ್ತೂ ಪರಮಾತ್ಮನನ್ನೇ ಆಧರಿಸಿಕೊಂಡಿರುತ್ತೆ. ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಆ ಜೀವ ಇಲ್ಲಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜೀವನಿಗೆ ಪರಮಾತ್ಮ ಆಧಾರಭೂತನಾಗಿದ್ದಾನೆ. ಜೀವ ಯಾವತ್ತು ಅಧೇಯನಾಗಿರ್ತಾನೆ, ಭಗವಂತ ಆಧಾರಕನಾಗಿರ್ತಾನೆ. ಸೊ ಈ ವಿಧವಾಗಿ ಆ ಜೀವನಿಗೆ ತಾನು ಆಧಾರ. ಹೇಗೆ ಅಂತ ಹೇಳಿದ್ರೆ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ನಾನು ಎಲ್ಲದರ ಒಳಗೂ ಇದ್ದೀನಿ, ಯಾವುದರ ಒಳಗೂ ಇಲ್ಲ, ಎಲ್ಲವೂ ನನ್ನ ಒಳಗೆ ಇದೆ, ಎಲ್ಲವೂ ನನ್ನ ಒಳಗೆ ಇಲ್ಲ ಅಂತ ಹೇಳಿ ಒಂದು ರೀಡಲ್ ತರ ಹೇಳ್ತಾನೆ. ಭಗವಂತ ಎಲ್ಲದರ ಒಳಗಿದ್ದಾನೆ, ಹಾಗೆ ಭಗವಂತ ಯಾವುದರ ಒಳಗೂ ಇಲ್ಲ, ಎಲ್ಲವೂ ಭಗವಂತನ ಒಳಗೆ ಇದೆ, ಆದರೆ ಎಲ್ಲವೂ ಭಗವಂತನ ಒಳಗೆ ಇಲ್ಲ. ಇದು ಹೇಗೆ ಅಂತ ಹೇಳಿದಾಗ ಅಲ್ಲಿ ಆಚಾರ್ಯರು ಸ್ಪಷ್ಟ ಮಾಡ್ತಾರೆ, ಭಗವಂತ ಎಲ್ಲದರ ಒಳಗೂ ಇದ್ದಾನೆ ಅಂತ ಹೇಳಿದರೆ ಎಲ್ಲದರ ಒಳಗೂ ಅಂತರ್ಯಾಮಿ ರೂಪೇಣ ಇದ್ದು ಎಲ್ಲದರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಭಗವಂತ ಯಾವುದರ ಒಳಗೂ ಇಲ್ಲ ಅಂತ ಹೇಳಿದ್ರೆ ಯಾವುದರ ಒಳಗೂ ಆಶ್ರಯ ಮಾಡಿಕೊಂಡಿಲ್ಲ, ಅವನು ಆಶ್ರಯವನ್ನು ಅಪೇಕ್ಷೆ ಮಾಡಿಕೊಂಡು ಯಾವುದರ, ಯಾಕಂದ್ರೆ ಈಗ ಒಂದು ಪಾತ್ರೆ ಇದ್ರೆ ಆ ಪಾತ್ರೆ ಒಳಗೆ ಹಾಲಿದೆ ಅಂದ್ರೆ ಹಾಲು ಪಾತ್ರೆಯನ್ನು ಆಧಾರ ಮಾಡ್ಕೊಂಡಿದೆ, ಪಾತ್ರೆ ಇಲ್ಲದೆ ಇದ್ರೆ ಹಾಲು ಸುರಿದೋಗುತ್ತೆ. ಆದ್ದರಿಂದ ಪಾತ್ರೆ ಹಾಲಿಗೆ ಆಧಾರ, ಸೊ ಪಾತ್ರೆ ಒಳಗೆ ಹಾಲಿದೆ ಅಂದ್ರೆ ಹಾಲಿಗೆ ಪಾತ್ರ ಆಧಾರವಾಗಿದೆ. ಪರಮಾತ್ಮ ಎಲ್ಲದರ ಒಳಗಿದ್ದಾನೆ ಅಂದ್ರೆ ಎಲ್ಲಕ್ಕೂ ಆಧಾರವ, ಎಲ್ಲವೂ ಭಗವಂತನನ್ನ ಆಧಾರ ಕೊಡ್ತಾ ಇದೆ ಅಂತ ಇಲ್ಲ, ಆ ರೀತಿಯಲ್ಲಿ ಇಲ್ಲ. ಪಾತ್ರೆ ಒಳಗೆ ಹಾಲಿದ್ದಂತೆ ಭಗವಂತ ಎಲ್ಲದರ ಒಳಗೂ ಇಲ್ಲ, ಅಂದ್ರೆ ಭಗವಂತ ಯಾವುದರ ಮೇಲೂ ಆಧಾರ ಪಡಲಿಲ್ಲ ಅಂತ ಹೇಳೋದಕ್ಕೆ ಭಗವಂತ ಯಾವುದರ ಒಳಗೂ ಇಲ್ಲ ಅಂತ ಹೇಳಿ, ಎಲ್ಲವೂ ಭಗವಂತನ ಒಳಗೆ ಇದೆ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದೆ. ಯಾವುದು ಭಗವಂತನ ಒಳಗೆ ಇಲ್ಲ ಅಂತ ಹೇಳಿದರೆ ಯಾವುದು ಕೂಡ ಭಗವಂತನನ್ನು, ಈಗ ಹಾಲು ಪಾತ್ರೆ ಇದೆ, ಹಾಲು ಪಾತ್ರೆಗೆ ಹತ್ಕೊಳ್ಳುತ್ತೆ, ಎಲ್ಲ ಭಗವಂತನ ಒಳಗೆ ಇದೆ ಅಂದ್ರೆ ತಮ್ಮ ಪ್ರಾಪರ್ಟೀಸ್ ಭಗವಂತನಿಗೆ ಟ್ರಾನ್ಸ್ಫರ್ ಮಾಡೋ ರೀತಿಯಲ್ಲಿ ಇದೆ ಅಂತ ಇಲ್ಲ. ಯಾವುದು ಕೂಡ ಭಗವಂತನ ಒಳಗೆ ಸಂಪರ್ಕ ಮಾಡಿಕೊಂಡ್ರೆ ಭಗವಂತನಿಗೆ ತಮ್ಮ ಲೇಪವನ್ನು ಕೊಡುವ ರೀತಿಯಲ್ಲಿ ಒಳಗೆ ಇಲ್ಲ ಅಂತ ಆಚಾರ್ಯರು ಸ್ಪಷ್ಟ ಮಾಡ್ತಾರೆ. ಸೊ ಈ ವಿಧವಾಗಿ ಭಗವಂತ ಜೀವಾಧಾರಕನಾಗಿದ್ದಾನೆ ಅಂದ್ರೆ ಎಲ್ಲ ಜೀವಗಳ ಒಳಗೆ ಹೊರಗೆ ಎರಡು ವಿಧವಾಗಿ ಆಧಾರಕ, ಅಂದ್ರೆ ಒಳಗಿದ್ದು ಆಧಾರ ಕೊಡ್ತಾ ಇದ್ದಾನೆ, ಹೊರಗಿದ್ದು ಆಧಾರ ಕೊಡ್ತಾ, ಹೊರಗಿದ್ದು ಇರೋದು ಸಪೋರ್ಟಿ, ಒಳಗಿದ್ದಿರೋದು ಕಂಟ್ರೋಲಿ. ಈ ವಿಧವಾಗಿ ಭಗವಂತ ಒಳಗಿಂದಲೂ ಹೊರಗಿಂದಲೂ ಆಧಾರಕನಾಗಿದ್ದಾನೆ ಅನ್ನೋದು ಜೀವಾಧಾರಕ ಅನ್ನುವ ಶಬ್ದ ಕೊಡುತ್ತೆ. ಅದಾದ ಮೇಲೆ ಜೀವರೂಪಿ, ಕೆಲವು ಕಡೆ ಜೀವರೂಪ ಅಂತ ಪಾಠ ಇದೆ, ಕೆಲವು ಕಡೆ ಜೀವರೂಪಿ ಅಂತ ಪಾಠ ಇದೆ. ಹ್ಯಾಗ ತಗೊಂಡು ಕೂಡ ಭಗವಂತ ಜೀವ ರೂಪ ಅಂತ ಹೇಳಿದ್ರೆ ನಮ್ಮ ಜೀವವ್ಯಾಪ್ತ ಜೀವರೂಪ ಅಂತ ಹೇಳಿ ಜೀವನ ಒಳಗೆ ಭಗವಂತ ವ್ಯಾಪ್ತನಾಗಿದ್ದು ಆ ಜೀವದ ರೂಪದಲ್ಲಿ ಇರ್ತಾನೆ ಅಂತ ಹೇಳಿ, ಅಂದ್ರೆ ಜೀವ ಬಿಂಬನಾಗಿರ್ತಾನೆ, ಜೀವ ವ್ಯಾಪ್ತವಾದ ರೂಪವು ಎರಡು ರೂಪಗಳು ಭಗವಂತ ತಗೊಂಡಿರ್ತಾನೆ ಅಂತ ನಾವು ಕೇಳಿದ್ದೀವಿ. ಸೊ ಈ ವಿಧವಾಗಿ ಜೀವರೂಪನಾಗಿ ಒಂದು ರೂಪ, ಇನ್ನೊಂದು ರೂಪ ಕೂಡ ಜೀವ ಬಿಂಬರೂಪ ಮಾತ್ರವಲ್ಲದೆ ಜೀವರೂಪವಾದ ಒಂದು ರೂಪವು ಭಗವಂತ ಇದೆ, ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಆ ಜೀವನಿಗೆ ಅಂತಹ ರೂಪವನ್ನು ಕೊಡುವುದಕ್ಕಾಗಿ ಭಗವಂತ ಅಂತಹ ರೂಪವನ್ನು ಧಾರಣ ಮಾಡಿರ್ತಾನೆ ಅನ್ನೋದನ್ನು ಹೇಳ್ತಾರೆ. ಅದಾದ ಮೇಲೆ ರಾಜೀವ ಭವಜನಕ ಅಂತೇಳಿ, ರಾಜೀವ ಅಂದ್ರೆ ತಾವರೆ, ತಾವರದಲ್ಲಿ ಭವ ಹುಟ್ಟಿದವನು, ತಾವರದಲ್ಲಿ ಹುಟ್ಟಿದವನು ಅಂದ್ರೆ ಪದ್ಮಜ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ರಾಜೀವ ಭವ ಇಲ್ಲ ಪದ್ಮಭವ ಅಂತ ಹೇಳಿ ಹೆಸರು. ಸೊ ಅದೇ ಪದ್ಮಭೂ ಅಂತಲೂ ಕರ್ತಾರೆ. ರಾಜೀವ ಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಅವರಿಗೆ ಜನಕ ತಂದೆಯಾದವನು, ಚತುರ್ಮುಖ ಬ್ರಹ್ಮದೇವರಿಗೂ ಜನ್ಮವನ್ನು ಕೊಟ್ಟವನು. ಭಗವಂತ ತನ್ನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟಿದವರು ಅಂತ ನಾವು ಹೇಳ್ತೀವಿ. ಸೊ ಆದ್ದರಿಂದ ರಾಜೀವ ಭವ ಜನಕ ಚತುರ್ಮುಖ ಬ್ರಹ್ಮದೇವರಿಗೂ ಸಹಿತ ಜನ್ಮವನ್ನು ಕೊಟ್ಟಂತಹ ಭಗವಂತ ಶ್ರೀಮನ್ನಾರಾಯಣ ಅಂತೇಳಿ ಹೇಳ್ತಾ ಇದ್ದಾರೆ. ಜೀವೇಶ್ವರ, ಜೀವೇಶ್ವರ ಜೀವಗಳಿಗೆ ಈಶ್ವರ ಒಡೆಯ. ಮತ್ತು ಯಾಕೆ ಜೀವೇಶ್ವರ ಎಲ್ಲ ಕಡೆ ಇಲ್ಲಿ ಮುಂಚೆ ಹೇಳಿದರೆ ಎಲ್ಲ ಕಡೆ ಹೇಳಿದ್ದು ಬೇರೆ, ಇಲ್ಲಿ ಜೀವೇಶ್ವರ ಅಂದ್ರೆ ಈಶ್ವರ ಸರ್ವಭೂತಾನ ದೇಹೇತ್ನ ತಿಷ್ಠತಿ ಧಾಮ ಯಂತ್ರಾರೂಢ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ತಾನು ಎಲ್ಲ ಜೀವರಾಶಿಗಳ ಹೃದಯ ಕಮಲದಲ್ಲಿ ನೆಲೆಸಿದ್ದು ಅವೆಲ್ಲವನ್ನು ಒಂದು ಯಂತ್ರಗಳಂತೆ ನಡೆಸುತ್ತಾ ಇದ್ದಾನೆ ಅಂತ ಹೇಳಿ ಆ ನಿಯಾಮಕತ್ವ ರೂಪವನ್ನು ಇಲ್ಲಿ ಹೇಳ್ತಾರೆ. ಜೀವ ಈಶ್ವರ, ಈಶ್ವರ ಸರ್ವಭೂತಾನಾಮ್ ಅನ್ನುವುದು ಎಲ್ಲ ಜೀವಗಳ ಒಳಗೆ ತಾನು ನಿಂತು ಈಶ್ವರನಾಗಿ ಅವಗಳ ಅವುಗಳೆಲ್ಲರೂ ಕೂಡ ಕೇವಲ ಯಂತ್ರಗಳಂತೆ ಪಪ್ಪೆಸ್ತರ ನಡೆಸುತ್ತಾ ಇದ್ದಾನೆ ಅಂತ ಹೇಳ್ತಾರೆ ಜೀವೇಶ್ವರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ ಸೊ ಈ ವಿಧವಾಗಿ ಜೀವ ಶಬ್ದದಿಂದ ಭಗವಂತ ಮಾಡುವ ಅನೇಕ ಕಾರ್ಯಗಳನ್ನು ಮಹಿಮೆಗಳನ್ನು ವ್ಯಾಪಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಕಾಲ, ಜೀವ ಆದ ಮೇಲೆ ಕಾಲ, ಭಗವಂತ ಕಾಲದ ಒಳಗೆ ಹೇಗೆ ಹೇಗಿರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತತಿ ಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲ ಮೂರ್ತಿ ತವ ದಾಸೋಹಂ ಅಂತ ಬರುತ್ತೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಇಲ್ಲಿ ಕೆಲವು ಕಡೆ ಪಾಠ ಕಾಲಮೂರ್ತಿ, ಕಾಲರೂಪ ಅಂತ ಪಾಠಾಂತರಗಳು ಇರಬಹುದು. ಸೊ ಬಟ್ ಅವೆಲ್ಲವೂ ಒಂದೇ ಅರ್ಥವನ್ನು ಕೊಡುತ್ತೆ. ಭಗವಂತ ಕಾಲಾಂತರ್ಗತ, ಏನು ಕಾಲಾಂತರ್ಗತ, ಕಾಲದ ಒಳಗಿದ್ದಾನೆ. ಕಾಲದ ಒಳಗಿದ್ದಾನೆ ಅಂದ್ರೆ ಏನು ಅಂತ ಹೇಳಿ ಈಗ ನೋಡ್ರಿ, ಕಾಲ ಟೈಮ್ ಅನ್ನೋದು ಇದೆ ಅಂತ ಹೇಳಿದ್ರೆ ಟೈಮ್ ಮೇಬಿ ಬೈ ಇಟ್ಸೆಲ್ಫ್ ಟೈಮ್, ನಮಗೆ ಕಾಲವನ್ನು ಇನ್ನೊಬ್ಬರು ನಿಯಮನ ಮಾಡ್ತಾ ಇದ್ದಾರೆ ಅಂತ ಊಹಿಸುವುದು ಕಷ್ಟ ಆಗುತ್ತೆ. ಕಾಲ ಅನ್ನೋದಿದೆ, ಟೈಮ್ ಇದೆ, ಟೈಮ್ ಇಸ್ ದೇರ್ ಬೈ ಇಟ್ಸೆಲ್ಫ್. ಸೊ ಯಾರು ಅದನ್ನೇನು ಮಾಡಬೇಕಾಗಿಲ್ಲ ಅಂತ ಭಾವನೆ ಬರಬಹುದು. ಇಲ್ಲ, ಭಗವಂತ ಕಾಲಾಂತರ್ಗತನಾಗಿದೆ. ನಾವೊಂದು ಕ್ರೂಡ್ ಎಕ್ಸಾಂಪಲ್ ತಗೋಬೇಕಂದ್ರೆ ಯಾವುದೋ ಒಂದು ರಬ್ಬರ್ ಕವರಿಂಗ್ ಯಾವ್ದೋ ಇದೆ ಅನ್ಕೊಳ್ರಿ, ಅದರೊಳಗೆ 1 inch ಆಬ್ಜೆಕ್ಟ್ ಇಟ್ಟರೆ ಇಟ್ಟರೆ ಇಟ್ ಸ್ಟ್ರೆಚಸ್ 1 inch. 2 inch ಆಬ್ಜೆಕ್ಟ್, ಲಾಂಗ್ ಆಬ್ಜೆಕ್ಟ್ ಇದ್ರೆ ದಟ್ ರಬ್ಬರ್ ಥಿಂಗ್ ಕ್ಯಾನ್ ಸ್ಟ್ರೆಚ್. ಆದ್ರೆ ಅದಕ್ಕೆ ಕೆಪಾಸಿಟಿ ಇಲ್ಲದೆ ಇದೆ, 10 inch ಆಬ್ಜೆಕ್ಟ್ ಇದ್ರೆ ಇಟ್ ಮೇ ಜಸ್ಟ್ ಬ್ರೇಕ್ ಆಗಬಹುದು. ಸೊ ಎಷ್ಟೆಷ್ಟು ಸ್ಟ್ರೆಚ್ ಆಗುತ್ತೆ, ಒಳಗೆ ಒಂದು ಆಬ್ಜೆಕ್ಟ್ ಅದು ಸ್ಟ್ರೆಚ್ ಮಾಡಿದ್ರೆ ಆ ಒಳಗಿರುವ ಆಬ್ಜೆಕ್ಟ್ ಗೆ ತಕ್ಕಂತೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಭಗವಂತ ತಾನು ಕಾಲ ಅನ್ನುವ ಒಂದು ವಸ್ತು ಅದು ನಿತ್ಯವಾದದ್ದು ಇದ್ರೂ ಕೂಡ ಆ ಭಗವಂತ ನಿತ್ಯವಾದ ಕಾಲದ ಒಳಗೆ ನಿತ್ಯವಾಗಿ ಅಂತರ್ಗತನಾಗಿ ಅದರ ಒಳಗೆ ಸತ್ಸೃಷ್ಟವಾದ ದೇವಾನ್ ಪುರುಷ್ಯ ಅಂತ ಹೇಳಿದ ರೀತಿಯಲ್ಲಿ ಕಾಲದ ಒಳಗೆ ಅವನು ಅಂತರ್ಗತನಾಗಿದ್ದು ಅವನು ಅನಂತನಾಗಿದ್ದಾನ. ಆದ್ದರಿಂದ ಕಾಲಕ್ಕೆ ಕೂಡ ಆ ಅನಂತತ್ವ ಲಕ್ಷಣವನ್ನು ಕೊಟ್ಟು ಆ ಕಾಲ ಅನಂತವಾಗಿರುವಂತೆ, ಅನಾದಿ ಅನಂತತ್ವ. ಕಾಲ ಯಾವಾಗ ಶುರು ಆಯ್ತು ಅಂದ್ರೆ ವಿ ಕೆ ನಾಟ್ ಎಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ದ ಟೈಮ್ ಸ್ಟಾರ್ಟ್ ಅಂತ ಹೇಳಕ್ಕ ವಾಟ್ ಅಬೌಟ್ ಬಿಫೋರ್ ದಟ್ ಅಂತ ಹೇಳಿ. ಸೊ ಕಾಲ ಇಸ್ ಬಿಗಿನಿಂಗ್ ಲೆಸ್, ಕಾಲ ಇಸ್ ಎಂಡ್ಲೆಸ್ ಆಲ್ಸೋ. ಟೈಮ್ ಅನ್ನೋದು ಬಿಗಿನಿಂಗ್ ಲೆಸ್ ಅಂಡ್ ಎಂಡ್ಲೆಸ್. ಅದಕ್ಕೆ ಅಂತಹ ಬಿಗಿನಿಂಗ್ ಲೆಸ್ ಎಂಡ್ಲೆಸ್ ಕೆಪಾಸಿಟಿ ಸ್ವತಂತ್ರವಾಗಿ ಬಂದಿಲ್ಲ. ಭಗವಂತ ಕಾಲ ಒಳಗೆ ತಾನು ಪ್ರವೇಶ ಮಾಡಿ ಅದು ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಪ್ರವೇಶ ಮಾಡಿದ್ದಾನಂತಲ್ಲ, ಅನಾದಿ ಕಾಲದಿಂದ ಹಾಗೆ ಪ್ರವೇಶ ಮಾಡೇ ಇದ್ದಾನೆ. ಮಾಡಿ ಅದಕ್ಕೆ ಅನಂತತ್ವವನ್ನು ಕೊಟ್ಟಿದ್ದಾನೆ, ತಾನು ಅನಂತ. ಆದ್ದರಿಂದ ಅದರೊಳಗೆ ಪ್ರವೇಶ ಮಾಡಿ ಅದಕ್ಕೆ ಅನಂತವಾಗಿರುವ ಕೆಪಾಸಿಟಿ ಕೊಟ್ಟು ಅದಕ್ಕೆ ಅನಂತತ್ವವನ್ನು ಕೊಟ್ಟು ಅನಾದಿ ಅನಂತತ್ವದ ಲಕ್ಷಣವನ್ನು ಕಾಲಕ್ಕೆ ಕೊಟ್ಟಿದ್ದಾನೆ. ಕೊಡುವ ರೀತಿ ಅದರ ಒಳಗೆ ತಾನೇ ಅಂತರ್ಗತನಾಗಿ ಅದಕ್ಕೆ ಅಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಭಗವಂತ. ಆ ವಿಧವಾಗಿ ಕಾಲ ಅಂತರ್ಗತವಾಗದ ರೂಪ ಭಗವಂತನಿಗೆ ನಾವು ಚಿಂತನೆ ಮಾಡಬೇಕು. ಅಂದ್ರೆ ಕಾಲದ ಅಸ್ವತಂತ್ರ್ಯ, ಭಗವಂತನ ಸ್ವಾತಂತ್ರ್ಯ. ಕಾಲಕ್ಕೆ ಕೂಡ ಅವನೇ ನಿಯಾಮಕ, ಕಾಲ ತನ್ನಾಗಿ ತಾನೇ ಇರುವುದಲ್ಲ. ಭಗವಂತ ಬಯಸಿ ಅದಕ್ಕೆ ದ್ರವ್ಯಂ ಕರ್ಮ ಚ ಕಾಲಸ್ಥ ಸ್ವಭಾವೋ ಜೀವ ಏವತ ಯದ್ ಅನುಗ್ರಹ ಸಂತಿ ನ ಸಂತಿ ಯದಪೇಕ್ಷೆಯ ಅಂತ ಭಾಗವತದಲ್ಲಿ ಬಂದಂತೆ ಕಾಲವು ಕೂಡ ಅವನು ಬಯಸಿದ್ದ ಕಾರಣದಿಂದ ಇದೆ. ಅವನು ಉಪೇಕ್ಷೆ ಮಾಡದೆ ಕಾಲ ಇರುವುದಿಲ್ಲ ಅಂತೇಳಿ, ಅದು ಉಪೇಕ್ಷೆ ಮಾಡ್ತಾನೆ ಮಾಡುವುದಿಲ್ಲ. ಯಾಕಂದ್ರೆ ಅವನೇ ಅದರ ಹೊಣೆಗಾರಿಕೆ ತಗೊಂಡಿದ್ದಾನೆ, ಉಪೇಕ್ಷೆ ಮಾಡುವ ಪ್ರಸಕ್ತಿ ಇಲ್ಲ. ಆದ್ರೆ ಹೇಳುವುದು ಯಾಕಂದ್ರೆ ಅವನೇ ಕಾಲಕ್ಕೆ ಆ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ, ಆ ಅನಂತತ್ವವನ್ನು ಕೊಟ್ಟಿದ್ದಾನೆ ಅನ್ನೋದು ಅಲ್ಲಿ ಮುಖ್ಯವಾದ ಅಂಶ. ಕಾಲಾಂತರ್ಗತನಾಗಿದ್ದಾನೆ, ಕಾಲ ನಿಯಾಮಕನಾಗಿದ್ದಾನೆ. ಕಾಲ ನಿಯಾಮಕ ಅಂತ ಹೇಳಿದ್ರೆ ಕಾಲವನ್ನು ನಿಯಮನ ಮಾಡುವ, ಜೀವವನ್ನು ನಿಯಮನ ಮಾಡುವುದು ನೋಡಿದ್ವಿ, ಕಾಲವನ್ನು ನಿಯಮನ ಮಾಡುವುದಂದ್ರೆ ಏನು? ಹೌ ಇಸ್ ಇಟ್ ಕಂಟ್ರೋಲಿಂಗ್ ದ ಟೈಮ್ ಅಂತ ಹೇಳಿ. ಕಂಟ್ರೋಲಿಂಗ್ ದ ಟೈಮ್ ಅಂದ್ರೆ ಒಂದು ನಿಮಿಷ ಅಷ್ಟೇ, ಒಂದು ಗಂಟೆ ಕಾಲ, ಒಂದು ಗಂಟೆ. ಯಾವ ಯಾವ ಕಾಲದ ಅಂಗಗಳಿವೋ ಆಯಾ ಕಾಲದ ಅಂಗಗಳು ಅಷ್ಟೇ ಇರುವಂತೆ. ಒಂದು ವರ್ಷವೇ ಆಗತ್ತೆ. ಸೊ ಆ ಕಾಲದ ಅಂಗಗಳು ಅವು ತಮ್ಮ ತಮ್ಮ ನಿಯಮಗಳನ್ನು ಪಾಲಿಸುವಂತೆ ಮಾಡ್ತಾನೆ ಭಗವಂತ. ಇಟ್ ಫಾಲೋಸ್ ದ ಟೈಮ್, ಫಾಲೋಸ್ ದ ರೂಲ್ಸ್ ಆಫ್ ದ ಟೈಮ್, ಬಿಕಾಸ್ ದ ಗಾಡ್ ಈಸ್ ಕಂಟ್ರೋಲಿಂಗ್ ಇಟ್. ಸೊ ಟೈಮ್ ಫಾಲೋಯಿಂಗ್ ದ ರೂಲ್ಸ್ ಆಫ್ ದ ಟೈಮ್ ಹಾಗೆ ಮಾಡ್ತಾನೆ. ಆದ್ದರಿಂದ ಅವನು ಕಾಲ ನಿಯಾಮಕನಾಗಿದ್ದಾನೆ ಅಂತೇಳಿ. ಆಯ್ತರಿ, ಅವನು ಕಾಲ ನಿಯಾಮಕನಿದ್ದಾನೆ, ಕಾಲಾಂತರ್ಗತನಾಗಿದ್ದಾನೆ. ಆದ್ರೆ ಈ ಕಾಲವೇ ಅವನನ್ನು ಕೂಡ ಕಂಟ್ರೋಲ್ ಮಾಡುತ್ತ, ಈ ಕಾಲ ಒಳಗೆ ಅವನು ಹೀಸ್ ಇನ್ಸೈಡ್ ದಿ ಕಾಲ ನಾವು. ಸೊ ಆದ್ದರಿಂದ ಹೀ ಇಸ್ ನಾವು ಕಂಟ್ರೋಲ್ಡ್ ಬೈ ದ ಟೈಮ್. ಹಾಗೇನಾದ್ರೂ ಆಗತ್ತಾ ಅಂದ್ರೆ ಇಲ್ಲ, ಅವನು ಕಾಲ ಅತೀತ. ಕಾಲ ಅವನು ಒಳಗೆ ಅಂತರ್ಗತನಾಗಿರೋ ರೂಪ ಮಾತ್ರವೇ ಅಲ್ಲ, ಮೀರಿ ನಿಂತ ರೂಪವೂ ಇದೆ. ಅವನು ಕಾಲಾತೀತ, ಎಲ್ಲ ಕಾಲದ ನಿಯಮಗಳಿಗೆ, ಕಾಲದ ಮಿತಿಗಳಿಗೆ ಮೀರಿ ನಿಂತಿದ್ದಾನೆ. ಆದ್ದರಿಂದ ಕಾಲಾತೀತ ಅಂತ ಹೇಳಿ, ಅದಕ್ಕೆ ಸಮತೀತ ಕ್ಷರಾಕ್ಷರಂ ಅಂತ ಹೇಳುವಾಗ ಜಡಗಳನ್ನು ಕೂಡ ಮೀರಿ ನಿಂತಿದ್ದಾನೆ ಅಂತ ಹೇಳ್ತೀವಿ. ಅವನು ಕ್ಷರಾಕ್ಷರ ಜಡಗಳನ್ನು, ಆ ಜಡಗಳಲ್ಲಿ ಕಾಲವೂ ಇದೆ, ಆ ಕಾಲವನ್ನು ಕೂಡ ಮೀರಿ ನಿಂತವನಾದ್ದರಿಂದ ಅವನು ಕಾಲ ಅತೀತ. ಅಂದ್ರೆ ಏನು, ಕಾಲ ಅವನ ಮೇಲೆ ಯಾವ ಪ್ರಭಾವವನ್ನು ತೋರಿಸಲಾರದು. ಟೈಮ್ ಹ್ಯಾಸ್ ನೋ ಎಫೆಕ್ಟ್ಸ್ ಆನ್ ಹಿಮ್. ಸೊ ಆದ್ದರಿಂದ ಅವನು ಕಾಲಕ್ಕೆ ಅತೀತನಾಗಿದ್ದಾನೆ ಅಂತ ಹೇಳಿ. ಆಮೇಲೆ ತ್ರಿಕಾಲಜ್ಞ, ಇದು ಸರಿ. ತ್ರಿಕಾಲಜ್ಞ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಭಗವಂತನಿಗೆ ಗೊತ್ತು. ಗೊತ್ತಂದ್ರೆ ಅವನಿಗೆ ಪೂರ್ಣವಾಗಿ ಗೊತ್ತಾ? ಭೂತಕಾಲ, ಬಿಗಿನಿಂಗ್ಲೆಸ್ ಟೈಮ್, ಎಲ್ಲವೂ ಗೊತ್ತಾ ಅವನಿಗೆ? ಫ್ಯೂಚರ್, ಭವಿಷ್ಯತ್ ಕಾಲ, ಎಲ್ಲವೂ ಗೊತ್ತಾ ಅವನಿಗೆ ಅಂದ್ರೆ ಹೌದು, ಪೂರ್ಣವಾಗಿ ಸಂಪೂರ್ಣವಾಗಿ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಭಗವಂತನಿಗೆ ಗೊತ್ತು ಮಾತ್ರವಲ್ಲ, ಅವನೇ ನಿಯಮನ ಮಾಡುವನಾದ್ರೆ ಅವನಿಗೆ ಗೊತ್ತಿಲ್ಲೇ ಇರುವ ಪ್ರಸಕ್ತಿಯೇ ಇಲ್ಲ. ಅದಕ್ಕೆ ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ನೀನು ಯಾವತ್ತು ಸೂರ್ಯನಿಗೆ ಹೇಳ್ಕೊಟ್ಟಿ? ಇಟ್ಟುಕ್ ಅವತಾರವನ್ನೇ ನಾವು, ಸೊ ನೀನು ಸೂರ್ಯನಿಗೆ ಹೇಗೆ ಇವೆಲ್ಲವೂ ಹೇಳಿಕೊಟ್ಟಿ, ಜ್ಞಾನವನ್ನು ಹೇಗೆ ಹೇಳಿದ್ದಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಬಹು ನಿಮೇ ವಿದಿತಾನೆ ಜನ್ಮಾನೆ ತವತಾರ್ಜುನ ತಾನಿಹಂ ವೇದ ಸರ್ವಾನಿ ನತ್ವಂ ವೇತ್ತ ಪರಂತಪ ಅಂತ ಹೇಳ್ತಾನೆ. ಅನೇಕ ಜನ್ಮಗಳು ನನಗೂ ಆಗಿದೆ, ಅವತಾರಗಳು ನಿನಗೂ ಅನೇಕ ಜನ್ಮಗಳಾಗಿದೆ, ಆದರೆ ನನಗೆ ಆದದ್ದು ನೋಡಿ, ಆಕ್ಚುಲ್ ಆಗಿ ಅರ್ಜುನನಿಗೆ ಆದ ಜನ್ಮಗಳು ಕಂಪೇರ್ ಟು ಪರಮಾತ್ಮ ಬಹಳ ಲಿಮಿಟೆಡ್, ಅದು ಕೆಲವು ಕಲ್ಪಗಳಿಗೆ ಮಾತ್ರ ಸಂಬಂಧಪಟ್ಟದ್ದು, ಬೇರೆ ಪರಮಾತ್ಮನಿಗೆ ಅನಾದಿ ಕಾಲದಿಂದ ಇರುವಂತಹದ್ದು. ಆದರೆ ಕೃಷ್ಣ ಅಲ್ಲಿ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ, ನನಗೆ ಎಷ್ಟೆಷ್ಟು ಅವತಾರಗಳಾಗಿದ್ದೋ ಈ ಅನಾದಿ ಕಾಲದಿಂದ ಆದ ಎಲ್ಲ ಅವತಾರಗಳು ನನಗೆ ಗೊತ್ತು. ಐ ರಿಮೆಂಬರ್ ಎವ್ರಿ ಒನ್ ಆಫ್ ದೆಮ್. ಯಾಕಂದ್ರೆ ಅದು ಭಗವಂತನ ಇಚ್ಛೆಯಿಂದ ಬಂದದ್ದು, ಅವನು ಬಯಸಿ ಬಂದದ್ದು, ಆದ್ದರಿಂದ ಎಲ್ಲವೂ ಅವನಿಗೆ ನೆನಪು ಇರೋದು ಮಾತ್ರವಲ್ಲ, ಅವನಿಗೆ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎವ್ರಿಥಿಂಗ್ ಲುಕ್ಸ್ ಲೈಕ್ ಎ ಸಮಥಿಂಗ್ ಆನ್ ದ ಟೇಬಲ್. ಎಲ್ಲವೂ ಕಣ್ಣು ಮುಂಚೆ ವರ್ತಮಾನದಂತೆ ಕಾಣಿಸ್ತಾ ಇರುತ್ತೆ ನಮಗೆ. ಭೂತ ಭವಿಷ್ಯದ ಮೂರು ಕಾಲಗಳು ನಮಗೆ ಗೊತ್ತಾಗ್ತಾ, ಅವನಿಗೆ ಮೂರು ಕಾಲಗಳು ಒಂದು ಕಾಲ ಇದ್ದಂತೆ, ಎಲ್ಲವೂ ಅವನ ಕಣ್ಣು ಮುಂಚೆ ಕಾಣಿಸುವಂತಹದ್ದಾಗಿದೆ. ಸರ್ವಸಾಕ್ಷಿ, ಎಲ್ಲವನ್ನು, ಎಲ್ಲ ಕಾಲಗಳನ್ನು ಏಕಕಾಲದಲ್ಲಿ ಅವನು ನೋಡ್ತಾ ಇರ್ತಾನೆ. ಅಂತಹ ತ್ರಿಕಾಲಜ್ಞನಾಗಿದ್ದಾನೆ, ಮೂರು ಕಾಲಗಳು ಎಲ್ಲವೂ ಏಕಕಾಲದಲ್ಲಿ ಅವನಿಗೆ ಗೋಚರವಾಗ್ತಾ ಇರುತ್ತೆ, ಆದ್ದರಿಂದ ಅವನು ತ್ರಿಕಾಲಜ್ಞ ಅಂತ ಹೇಳಿ. ಆಮೇಲೆ ಕಾಲ ಪ್ರವರ್ತಕ, ಕಾಲ ನಿವರ್ತಕ. ಏನು ಕಾಲ ಪ್ರವರ್ತಕ ಅಂದ್ರೇನು, ಕಾಲ ನಿವರ್ತಕ ಅಂದ್ರೇನು? ಕಾಲ ಪ್ರವರ್ತ ಅಂದ್ರೆ ಪ್ರವರ್ತಿಸುವಂತೆ. ಅಂದ್ರೆ ಈಗ ನೋಡ್ರಿ, ಒಂದು ನಿಮಿಷ ಇದೆ, ಆ ನಿಮಿಷ ಮುಗಿಯುತ್ತೆ, ಎರಡನೇ ನಿಮಿಷ ಸ್ಟಾರ್ಟ್ ಆಗುತ್ತೆ, ಇಲ್ಲ ಒಂದು ಗಂಟೆ ಮುಗಿಯುತ್ತೆ, ಎರಡನೇ ಗಂಟೆ ಸ್ಟಾರ್ಟ್ ಆಗುತ್ತೆ. ಅದು ಆಗುವಾಗ ಮತ್ತೆ ಏನೋ ಗ್ಯಾಪ್ ಏನೋ ಬಂದ್ಬಿಡುತ್ತೆ, ಬರೋದಿಲ್ಲ. ಅದು ತಕ್ಷಣ ಆ ಕಾಲ ಒನ್ ಸೆಗ್ಮೆಂಟ್ ಆಫ್ ದ ಟೈಮ್ ಫಾಲೋಯಿಂಗ್ ಅನದರ್ ಸೆಗ್ಮೆಂಟ್ ಆಫ್ ದ ಟೈಮ್ ದ ಫ್ಲೋ ಅಂತ ನೋಡಿ, ಕಾಲ ಪ್ರವಾಹ. ಆ ಕಾಲ ಪ್ರವಾಹ ಹೇಗೆ ಹೋಗಬೇಕು ಹಾಗೇ ಹೋಗುತ್ತೆ, ಮುಂದುವರಿಯುತ್ತೆ. ಎಲ್ಲಿ ಆ ಪ್ರವಾಹಕ್ಕೆ ಛೇದ ವಿಚ್ಛೇದ, ನಾನ್ ಯೂನಿಫಾರ್ಮಿಟಿ ಬ್ರೇಕ್ ಆಗಲಿ, ನಾನ್ ಯೂನಿಫಾರ್ಮಿಟಿ ಆಗಲಿ, ಯಾವುದು ಬರೋದಿಲ್ಲ, ಅದಕ್ಕೆ ಭಂಗ ಬರೋದಿಲ್ಲ. ಅದು ಏಕ ರೀತಿಯಲ್ಲಿ ಯೂನಿಫಾರ್ಮ್ ಆಗಿ ಹೋಗುವಂತೆ ಮಾಡ್ತಾನೆ. ಅದರಿಂದ ಅವನು ಕಾಲ ಪ್ರವರ್ತಕ, ಕಾಲ ಹೇಗೆ ಬಿಹೇವ್ ಮಾಡ, ದ ಬಿಹೇವಿಯರ್ ಆಫ್ ಟೈಮ್, ಅದನ್ನು ಭಗವಂತ ಹೀಗಿರಬೇಕು ಅಂತ, ಹೇಗಿರ್ಬೇಕು ಹಾಗೇ ಇರುವಂತೆ ಮಾಡ್ತಾನೆ. ಆದ್ದರಿಂದ ಅದು ಕಾಲವ ಪ್ರವರ್ತಿಸುವ ರೀತಿಯನ್ನು ಅವನು ನಿರ್ಣಯ ಮಾಡಿದ್ದಾನೆ, ಮೇಂಟೈನ್ ಮಾಡ್ತಾನೆ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರು. ಕಾಲ ನಿವರ್ತಕ ಅಂತ ಹೇಳಿದರೆ, ಅದು ಸಪೋಸ್ ಭಗವಂತ ಅದನ್ನು ರಿವರ್ಸ್ ಮಾಡ್ಬೇಕಂದ್ರೆ ರಿವರ್ಸ್ ಮಾಡಬೇಕಂದ್ರೆ ಮಾಡಬಹುದು, ಮಾಡೋದಿಲ್ಲ. ಅದೇ ಅಂದ್ರೆ ಆ ನಿವರ್ತನೆ ಅನ್ನುವುದು ಯಾವಾಗಲೂ ಕೂಡ ಟೈಮ್ ರಿವರ್ಸ್ ಅಲ್ಲಿ ಹೋಗುತ್ತಾ ಅಂದ್ರೆ ಹೋಗೋದಿಲ್ಲ. ಮತ್ತೆ ನಿವರ್ತಕ ಅಂತ ಹೇಳಿದ್ರೆ ಆ ನಿವರ್ತನ ಮಾಡುವ ಸಾಮರ್ಥ್ಯ ಅವನಿಗಿದೆ, ಆದ್ರೆ ಅವನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರವರ್ತಕನಾದ್ದರಿಂದ ಅದು ಯೂನಿಫಾರ್ಮ್ ಆಗಿ ಹೋಗುವಂತೆ ಮಾಡ್ತಾನೆ. ನಿವರ್ತಕ ಅಂದ್ರೆ ಅಲ್ಲಿ ನಿವರ್ತಕ ಅಂತ ಹೇಳಿದ್ರೆ ಯಾವ ಭಂಗವೂ ಇಲ್ಲದೆ, ಬ್ರೇಕ್ ಇಲ್ಲದೆ ನೋಡ್ಕೊಳ್ತಾನೆ. ಪ್ರವರ್ತಕ ಪ್ರವರ್ತಿಸುವಂತೆ ಮಾಡೋದು, ನಿವರ್ತಕ ಅಂದ್ರೆ ಯಾವುದಕ್ಕೂ ಎಲ್ಲಿ ಭಂಗವಾಗದೆ, ಬ್ರೇಕ್ ಇಲ್ಲದೆ, ವೈಲೇಷನ್ ಇಲ್ಲದೆ ಮಾಡ್ತಾನೆ. ಆ ವಿಧವಾಗಿಯೂ ಅವನು ಕಾಲ ನಿವರ್ತಕ ಅಂತ ಹೇಳಿ. ಅದಾದ ಮೇಲೆ ಕಾಲೋತ್ಪಾದಕ, ಕಾಲೋತ್ಪಾದಕ, ಕಾಲವನ್ನು ಉತ್ಪಾದನೆ ಮಾಡು, ಸೃಷ್ಟಿ ಮಾಡುವ. ಅಂದ್ರೆ ಕಾಲ ಉತ್ಪಾದನೆ ಸೃಷ್ಟಿ ಹೇಗಾಗತ್ತೆ ರೀ? ಕಾಲಕ್ಕೆ ಎಟರ್ನಲ್ ಥಿಂಗ್, ಟೈಮ್ ಇಸ್ ಎಟರ್ನಲ್, ಅದು ಸೃಷ್ಟಿ ಮಾಡಲ್ಪಡುವುದಲ್ಲ. ಕಾಲಕ್ಕೆ ಉತ್ಪಾದನೆ ಎಲ್ಲಿಂದ ಬಂತು? ಸೃಷ್ಟಿ ಹೇಗೆ ಬಂತು? ಉತ್ಪತ್ತಿ ಹೇಗೆ ಬಂತು? ಕ್ರಿಯೇಷನ್ ಇಲ್ಲವಲ್ಲ ಕಾಲಗೆ. ಅಂದ್ರೆ ಕಾಲ ಹ್ಯಾಸ್, ಅದಕ್ಕೆ ಅದು ಬೋತ್ ಆದಿ ಅನಾದಿ ಎರಡು. ಅಂದ್ರೆ ಕಾಲದ ನೀವು ಯಾಸ್ ಎ ಸೂಕ್ಷ್ಮ ರೂಪದಲ್ಲಿ ತಗೊಂಡ್ರೆ ಟೈಮ್ ಆಸ್ ಎ ಟೈಮ್ ಇಟ್ ಇಸ್ ಬಿಗಿನಿಂಗ್ಲೆಸ್ ಅಂಡ್ ಎಂಡ್ಲೆಸ್, ಅದಕ್ಕೆ ಸೃಷ್ಟಿ ಇಲ್ಲ. ಆದರೆ
ಈಗ ಪ್ರಭವ ಸಂವತ್ಸರ ಒಂದು ಹೆಸರು ಹೆಸರಿಗೆ ಹೇಳ್ತೀವಿ, ಅದೇ ಡೋಂಟ್ ವರಿ ಅಬೌಟ್ ದ ನೇಮ್, ಹೆಸರಲ್ಲ, ಒಂದು ಸಂವತ್ಸರ ಇದೆ. ಸೆಗ್ಮೆಂಟ್ಸ್ ಆಫ್ ಟೈಮ್, ಆ ಸೆಗ್ಮೆಂಟ್ಸ್ ಆಫ್ ಟೈಮ್ ದೇ ಹ್ಯಾವ್ ಟು ಬಿ ಕ್ರಿಯೇಟೆಡ್. ಅಂದ್ರೆ ಈಗ ಈ ಪ್ರಭಾವ ಸಂವತ್ಸರ ಪ್ರಭಾವ ಶುರು ಆಯ್ತು, ಈ ಸಂವತ್ಸರ ಶುರು ಆಯ್ತು, ಆಮೇಲೆ ಆ ಸಂವತ್ಸರ ಮುಗೀತು, ಇನ್ನೊಂದು ಸಂವತ್ಸರ ವಿಭವ ಬಂತು, ಪ್ರಭಾವ ವಿಭವ ಪ್ರಮೋದೂತ ಪ್ರದೋತ್ಪತ್ತಿ ಹಂಗಿರ್ತಾ ಈ ವಿಧವಾಗಿ ಒಂದೊಂದು ಸಂವತ್ಸರ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಕಾಲದ ಸೆಗ್ಮೆಂಟ್ಸ್ ಅದೇ ಯುಗಗಳು, ಒಂದು ಯುಗ ಕಲ್ಪಗಳಾಗಲಿ, ಯಾವುದೇ ಒಂದು ಸ್ಮಾಲ್ ಸೆಗ್ಮೆಂಟ್ ಆಗ ಒಂದು ಸೆಕೆಂಡ್ ಒಂದು ಕ್ಷಣ ಆಗಲಿ, ಪ್ರತಿ ಒಂದು ಸೆಗ್ಮೆಂಟ್ ಆಫ್ ಟೈಮ್ ಇಟ್ ಈಸ್ ಫೈನೈಟ್, ಅದನ್ನು ಉತ್ಪಾದನೆ ಮಾಡ್ತಾನೆ. ಆ ಸೆಗ್ಮೆಂಟ್ ಆಫ್ ಟೈಮ್ ಬಿಗಿನ್ ಆಗುವಂತೆ, ಇಟ್ ಸ್ಟಾರ್ಟ್ಸ್ ಅಟ್ ಸಮ್ ಇನ್ಸ್ಟೆಂಟ್, ಇಟ್ ಎಂಡ್ಸ್ ಅಟ್ ಸಮ್ ಇನ್ಸ್ಟೆಂಟ್, ಪ್ರತಿ ಒಂದು ಸೆಗ್ಮೆಂಟ್ ಆಫ್ ಟೈಮ್. ಈ ವಿಧವಾಗಿ ಕಾಲದ ಅಂಗಗಳಂತೆ ನೋಡ್ರಿ, ಕಾಲದ ಅಂಗಗಳು ಅವುಗಳನ್ನು ಭಗವಂತ ಉತ್ಪಾದನೆ ಮಾಡ್ತಾನೆ. ಆದ್ದರಿಂದ ಆ ಅಂಗಗಳ ಉತ್ಪಾದಕನಾಗಿದ್ದಾನೆ ಅವನು, ಕಾಲೋತ್ಪಾದಕ ಅಂತ ಭಗವಂತನನ್ನು ಅದಕ್ಕೆ ಕರಿತೀವಿ. ಅವನು ಕಾಲಮೂರ್ತಿ ಇಲ್ಲ ಕಾಲರೂಪ, ಕಾಲಮೂರ್ತಿ ತವ ದಾಸೋಹ. ಕಾಲಮೂರ್ತಿ ಅಂದರೆ ಏನು? ನಾವು ಭಗವಂತನನ್ನು ಪೂಜಾ ಮನೆಯಲ್ಲಿ ನಮ್ಮ ಪೂಜೆಯಲ್ಲಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಅದೇ ವಿಧವಾಗಿ ದೇವಾಲಯಕ್ಕೆ ಹೋದೆ, ಗುಡಿ ಗೋಪುರಗಳು, ಅಲ್ಲಿ ಗುಡಿಗೆ ಹೋದಾಗ ಅಲ್ಲಿ ಭಗವಂತನ ವಿಗ್ರಹಕ್ಕೆ ಪೂಜೆ ಮಾಡ್ತೀವಿ, ಅಲ್ಲಿ ವಿಗ್ರಹವನ್ನು ನೋಡ್ತೀವಿ. ಏನು ನೋಡಿದಾಗ ನಮಗೆ ಬರಬೇಕಾಗಿದ್ದ ಚಿಂತನೆ ಏನು? ನಮ್ಮ ಮನೆಯಲ್ಲಿ ಆಗಲಿ ದೇವಾಲಯದಲ್ಲಾಗಲಿ ವಿಗ್ರಹಗಳನ್ನು ನೋಡಿದಾಗ ನಮ್ಗೆ ಏನು ಚಿಂತನೆ ಬರುತ್ತೆ? ಆ ವಿಗ್ರಹ ಅದು ಜಡ, ಅದೇ ಪರಮಾತ್ಮ ಅಲ್ಲ. ಆದ್ರೆ ಆ ವಿಗ್ರಹದಲ್ಲಿ ಅದು ಪರಮಾತ್ಮನ ಸನ್ನಿಧಾನ ಇದೆ, ಅಲ್ಲಿ ಭಗವಂತ ಆ ವಿಗ್ರಹದ ಒಳಗೆ ನೆಲೆಸಿದ್ದಾನೆ, ನೆಲೆಸಿದ್ದು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಸೊ ಆ ವಿಗ್ರಹದ ಒಳಗೆ ನೆಲೆಸಿರುವ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡ್ತೀವಿ. ನಮ್ಮ ಒಳಗೆ ನಮ್ಮ ಮನೆ ಒಳಗಿರುವ ವಿಗ್ರಹವನ್ನು ಅಲ್ಲಿ ಕೂಡ ಚಿಂತನೆ ಮಾಡ್ತಂದ್ರೆ ಆ ವಿಗ್ರಹ ಒಂದು ಪ್ರತೀಕ. ಸೊ ಆದ್ದರಿಂದ ಆ ವಿಗ್ರಹವನ್ನು ಯಾಕಂದ್ರೆ ಪ್ರತೀಕ ಇಲ್ಲದೆ ಇದ್ರೆ ನಾವು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಆ ವಿಗ್ರಹವನ್ನು ನಾವು ಪೂಜೆ ಮಾಡಬೇಕು. ಸೊ ಆ ವಿಧವಾಗಿ ವಿಗ್ರಹವನ್ನು ಇಟ್ಕೊಂಡು ನಾವು ಆ ಪೂಜೆ ಮಾಡಿದಂತೆ ಈ ಕಾಲ ಅನ್ನುವುದೇ ಒಂದು ಪ್ರತೀಕವಾಗಿ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ರಿ ಅಂತ ಹೇಳಿ. ಕಾಲ ವಿಗ್ರಹ ಇದಲ್ಲವ, ಅಂದ್ರೆ ಒಂದು ಮನೆಯಲ್ಲಿ ಒಂದು ವಿಗ್ರಹ ಇಲ್ಲ, ದೇವಾಲಯದ ಒಂದು ವಿಗ್ರಹ ಇಟ್ಕೊಂಡು ಅದಕ್ಕೆ ಹೂಗಳನ್ನು ಹಾಕಿ ನಾವು ಪೂಜೆ ಮಾಡಿದಂತೆ ಈ ಕಾಲ ಅನ್ನುವ ಒಂದು ಪ್ರತೀಕೆಯಲ್ಲಿ ಭಗವಂತನನ್ನು ಪೂಜೆ ಮಾಡ್ರಿ ಅಂತೇಳಿ. ಹಾಗಾದರೆ ನಾವು ವಿಗ್ರಹಗಳನ್ನು ಇಟ್ಟುಕೊಂಡ್ರೆ ಹೂ ಹಾಕ್ತೀವಿ, ಪೂಜೆ ಮಾಡ್ತೀವಿ. ಈ ಕಾಲ ಅನ್ನುವ ವಿಗ್ರಹ ಮೂರ್ತಿಯನ್ನು ಇಟ್ಕೊಂಡು ಕಾಲಮೂರ್ತಿ, ಆ ಕಾಲಮೂರ್ತಿಯನ್ನು ನಾವು ಹೇಗೆ ಪೂಜೆ ಮಾಡಬೇಕು? ಆ ಅದಕ್ಕೆ ಹೂ ಹಾಕ್ಲಕ್ ಆಗೋದಿಲ್ಲವಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲವಲ್ಲ. ಸೊ ಅಂತಹ ಕಾಲ ರೂಪಿ ಪರಮಾತ್ಮನನ್ನು ನಾವು ಹೇಗೆ ಪೂಜೆ ಮಾಡ, ಆ ಕಾಲಮೂರ್ತಿಯನ್ನು ಹೇಗೆ ಪೂಜೆ ಮಾಡಬೇಕು ಅಂತ ನಮಗೆ ಸಂಶಯ ಬರುತ್ತೆ. ಅಂತಹ ಕಾಲಮೂರ್ತಿಯನ್ನು ಕೂಡ ನಾವು ಹೂಗಳು ಹಾಕಿ ಪೂಜೆ ಮಾಡುವುದು, ಮಾನವ ಪುಷ್ಪಗಳಿಂದ ಪೂಜೆ ಮಾಡ್ರಿ. ನೀವೆಲ್ಲ ಕೇಳಿ ಇರ್ತೀರಾ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನಂ ಪುಷ್ಪಂ, ತಪ ಪುಷ್ಪಂ, ಧ್ಯಾನಂ ಪುಷ್ಪಂ ತಥೈವ ಸ, ಸತ್ಯಂ ಅಷ್ಟವಿಧಂ ಪುಷ್ಪಂ, ವಿಷ್ಣೋ ಪ್ರೀತಿಕರ ಭವೇತ್ ಅಂತ ಹೇಳಿ ನಾವು ಕೇಳಿದ್ವಿ. ಸೊ ಇಲ್ಲ ಪ್ರೀತಿಕರಿಸ್ತದ ಅಂತೇಳಿ ಎರಡು ಪಾಠ. ಸೊ ಈ ವಿಧವಾಗಿ ವಿಷ್ಣುವಿಗೆ ಪ್ರೀತಿಕರವಾದಂತಹ ಎಂಟು ಮಾನಸಿಕ ಪುಷ್ಪಗಳು, ಆ ಕಾಲಮೂರ್ತಿಯನ್ನು ನಾವು ಮಾನಸಿಕ ಪುಷ್ಪಗಳಿಂದ ನಾವು ನಿಶ್ಚಯವಾಗಿ ಪೂಜೆ ಮಾಡಬಹುದು. ಆದ್ದರಿಂದ ಆ ಕಾಲಮೂರ್ತಿಯನ್ನು ಈ ಎಂಟು ಮಾನಸಿಕ ಪುಷ್ಪಗಳಿಂದ ನೀವು ಪೂಜೆ ಮಾಡ್ರಿ ಅಂತ ಹೇಳಿ ನಮಗೆ ತವ ದಾಸೋಹಮಂತಹ ಕಾಲಮೂರ್ತಿಯಾದಂತಹ ಪರಮಾತ್ಮನೇ ನಿನ್ನ ದಾಸನಾಗಿದ್ದೀನಿ ಅಂತ ಹೇಳಿ ಅಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇದು ಸ್ವಲ್ಪ ಟೈಮ್ ಆಗತ್ತೆ, ಸೊ ಐ ಥಿಂಕ್ ಬಟ್ ಮುಗಿಸಿಬಿಟ್ಟೋಣವಾ ಇಲ್ಲ ಕಂಟಿನ್ಯೂ ಮಾಡೋಣ ಹಾಗೆ?
ಕಂಟಿನ್ಯೂ ಮಾಡೋಣ ರೀ.
ಕರ್ಮ ಕರ್ಮ ಕುತ ಕರ್ಮ ಕುತಾಗಮ ಕರ್ಮ ಫಲಪ್ರದ ಕರ್ಮಜಿತ ಕರ್ಮ ಬಂಧಮ ಕರ್ಮ ವಿಮೋಚನ ಕರ್ಮ ನಿಗ್ರಹ ಕರ್ಮ ಸಾಕ್ಷಿತವ ದಾಸೋಹಂ ಅಂತ ಹೇಳಿ. ಸೊ ಇಲ್ಲಿ ಕಾಲದ ಮೇಲೆ ಹೇಳಿದ ಮೇಲೆ ಕರ್ಮಗಳು ನಮ್ಗೆ ಕರ್ಮಗಳಂತ ಹೇಳಿದಾಗ ಆಲ್ ದ ಆಕ್ಷನ್ಸ್ ಇದು ನಮ್ಗೆ ನೆನಪು ಬರುತ್ತೆ. ಸೊ ಅಲ್ಲಿ ಆ ಭಗವಂತನ ಚಿಂತನೆ ಹೇಗೆ ಬರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಕರ್ಮಕುತ ಕರ್ಮ ಅನ್ನುವ ಶಬ್ದಕ್ಕೆ ಒಂದು ಪ್ರಸಿದ್ಧವಾದ ನಾವು ಮಾಡುವ ಕರ್ಮಗಳು ಅಂತ ಒಂದು ಅರ್ಥ ಇದೆ. ಕರ್ಮ ಅನ್ನುವ ಶಬ್ದಕ್ಕೆ ಅಷ್ಟೇ ಅಲ್ಲದೆ ಆಚಾರ್ಯರು ನಮಗೆ ಕರ್ಮಣ್ಯ ಕರ್ಮಯ ಪಶ್ಯೇತು ಪಶ್ಯೇದ ಕರ್ಮಣಿ ಸಕರ್ಮಯ ಅಂತ ಗೀತೆಯಲ್ಲಿ ಒಂದು ಬರುತ್ತೆ. ಅಲ್ಲಿ ಬರುವಾಗ ಕರ್ಮ ಅನ್ನುವ ಶಬ್ದಕ್ಕೆ ಕರ್ಮಣಿ ಅಕರ್ಮ ಯಹ ಪಶ್ಯೇತು ಅಕರ್ಮಣಿ ಚ ಕರ್ಮಯ ಅಕರ್ಮಯಲ್ಲಿ ಕರ್ಮ ನೋಡ್ಬೇಕು, ಕರ್ಮಯಲ್ಲಿ ಅಕರ್ಮ ನೋಡ್ಬೇಕು ಅಂತ ಹೇಳಿ ಒಂದು ರಿಡಲ್ ತರ ಹೇಳ್ತಾರೆ. ಅಲ್ಲಿ ಹೇಳುವಾಗ ಅದನ್ನು ಬಿಡಿಸಿ ಹೇಳ್ತಾರೆ, ಕರ್ಮ ಅನ್ನುವ ಶಬ್ದಕ್ಕೆ ಏನು ಅರ್ಥ, ಅಕರ್ಮ ಅನ್ನುವ ಶಬ್ದಕ್ಕೆ ಏನು ಅಂತ ಹೇಳುವಾಗ ಭಾಷೆಯಲ್ಲಿ ಒಂದು ಅರ್ಥವನ್ನು ತಾತ್ಪರ್ಯದೊಂದು ಹೇಳುವಾಗ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಇಲ್ಲಿ ಕರೋ ಅಸ್ಮಿನ್ ನಿಯತ ಇತಿ ಕರ್ಮ ಜೀವ ಉದಾಹೃತ ವಿಧಿ ಶಬ್ದೇನ ಅಮಿತತ್ವಾತ್ ಅಕರ್ಮ ಭಗವಾನ್ ಹರಿಹಿ ಅಂತೇಳಿ. ಕರ್ಮ ಅಂತ ಹೇಳಿದರೆ ಕರ ಶಬ್ದ ತಗೊಂಡು ಕರಹ ಅನ್ನುವ ಶಬ್ದ, ಅದರಲ್ಲಿ ಆ ಮಾಡುವುದು ಕ್ರಿಯೆ ಇದೆ ನೋಡ್ರಿ. ನಾವು ಮಾಡುವ ಕರ ಯಾವ ಕ್ರಿಯೆಗಳಿದೆ ಅದರಿಂದ ನಾವು ತಿಳಿಯಲ್ಪಡ್ತೀವಿ. ಆದ್ದರಿಂದ ಜೀವನಿಗೆ ಕರ್ಮ ಅನ್ನುವ ಅರ್ಥ, ಕರ್ಮ ಅಂದ್ರೆ ಜೀವ ಅಂತ ಅರ್ಥ. ಇನ್ನೊಂದು ಅರ್ಥ ಕರ್ಮ ಅಂದ್ರೆ ನಾವು ಮಾಡುವ ಕರ್ಮಗಳು. ಸಂಸ್ಕೃತದಲ್ಲಿ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಕಾಂಟೆಕ್ಚುಯಲ್ ಆಗಿ ನಾವು ತಗೋಬೇಕು. ಆ ಅರ್ಥವನ್ನು ಆಚಾರ್ಯರು ಹೇಳುವಷ್ಟುವರೆಗೂ ಜನಗಳಿಗೆ ಇದರಲ್ಲಿ ಹೇಗೆ ಬಿಡಿಸಬೇಕು, ಆಚಾರ್ಯರ ಮುಂದೆ ಬಂದ ವ್ಯಾಖ್ಯಾನಕಾರರು ಯಾರು ಕೂಡ ಇದಕ್ಕೆ ಒಂದು ಮನಸ್ಸಿಗೆ ಹತ್ತುವಂತೆ ಒಂದು ಅರ್ಥವನ್ನು ಹೇಳಿ, ಆಚಾರ್ಯರು ಭಾಷ್ಯದಲ್ಲಿ ಒಂದು ವಿಶೇಷವಾದ ಅರ್ಥ, ತಾತ್ಪರ್ಯದಲ್ಲಿ ಇನ್ನೊಂದು ವಿಶೇಷವಾದ, ಬಹಳ ಅದ್ಭುತವಾಗಿ ಸುಂದರವಾಗಿ ಹೇಳಿದ್ದಾರೆ. ಅದು ಹೇಳುವಾಗ ಕರ್ಮ ಅಂದರೆ ಆ ಜೀವ ಮಾಡುವ ಪ್ರತಿಯೊಂದು ಆ ಜೀವನ ವಿಷಯದಲ್ಲಿ ಜೀವ ಕರ್ಮ ಮಾಡ್ತಾ ಇದ್ದಾನಂತ ಹೇಳಿದ್ರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಅವನಿಂದ ಭಗವಂತ ಅಕರ್ಮ ವಾಚ್ಯನಾದ ಭಗವಂತ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಈ ವಿಧವಾಗಿ ಜೀವ ಮಾಡುವ ಆ ಕರ್ಮಗಳ ಜೀವನದಲ್ಲಿ ಆ ಭಗವಂತನನ್ನು ಯಾರು ನೋಡ್ತಾರೋ ಅದೇ ವಿಧವಾಗಿ ಅಕರ್ಮಣಿಕ ಕರ್ಮಯ ಅಕರ್ಮ ವಾಚ್ಯನಾದ ಭಗವಂತ ಎಲ್ಲವನ್ನು ಮಾಡ್ತಾ ಇದ್ದರೆ ಅವನಲ್ಲಿಯೇ ಸ್ವಾತಂತ್ರ್ಯ ಕರ್ಮಗಳಿದೆ ಅಂತ ಹೇಳಿ ಯಾರಾದರೂ ನೋಡ್ತಾರೋ ಅಂತಹ ಅವರು ಅಂತ ಹೇಳಿ ಆಚಾರ್ಯ ಸುಲಭವಾಗಿ ಮುಗಿಸ್ತಾರೆ. ಒಟ್ಟಾರೆ ಕರ್ಮ ಶಬ್ದಕ್ಕೆ ಜೀವ ಅಂತಲೂ ಅರ್ಥ ಮಾಡಬಹುದು. ಆವಾಗ ನಾವು ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡಬಹುದು. ಅಂದ್ರೆ ಈಗ ಏನು, ಭಗವಂತ ಅವನು ಕರ್ಮ ಕರ್ಮ ಕೃತ, ಕರ್ಮ ಅಂದ್ರೆ ಜೀವ, ಆ ಜೀವಗಳಿಂದ ಎಲ್ಲ ಕರ್ಮಗಳನ್ನು ಮಾಡಿಸುವವನು ಅವನು ಕರ್ಮ. ಇಲ್ಲ ಕರ್ಮ ಕರ್ಮ ಅಂತ ಹೇಳಿದರೆ ಅವನು ಕರ್ಮ ಜೀವನಲ್ಲಿ ಇದ್ದು ಕರ್ಮ ಮಾಡ್ತಾನೆ, ಮಾಡಿ ಅವನು ಕೃತಕರ್ಮ. ಕೃತಕರ್ಮ ಅಂತ ಹೇಳಿದರೆ ಮಾಡಲ್ಪಟ್ಟ ಕರ್ಮ ಉಳ್ಳವನು. ಮಾಡಲ್ಪಟ್ಟ ಕರ್ಮ ಉಳ್ಳವನು ಅಂತ ಹೇಳಿದ್ರೆ ಭಗವಂತ ಸ್ವತಂತ್ರವಾಗಿ ಕರ್ಮ ಮಾಡ್ತಾನೆ. ಕೃತಕರ್ಮ ಅಂತ ಹೇಳಿದ್ರೆ ತನ್ನಿಂದ ಜೀವನ ಜೀವನ ಕರ್ಮ ಮಾಡಲ್ಪಡುತ್ತೆ. ಅಂದ್ರೆ ಭಗವಂತ ತಾನು ಸ್ವತಂತ್ರನಾಗಿ ಮಾಡಿ ಮಾಡಿಸುವ ಅಂತ ಹೇಳಿ ಮಾಡಿ ಮಾಡಿಸುವ ಅಂತ ಹೇಳಿದ್ರೆ ಜೀವನು ತನ್ನಿಂದ ನಿಯಮಿತನಾಗಿದ್ದಾನೆ. ಜೀವ ಮಾಡುವ ಜಡ ಕರ್ಮಗಳು ಕೂಡ ಅಂದ್ರೆ ಚೇತನ ಕರ್ಮ ಜೀವ, ಜಡ ಕರ್ಮ ಕರ್ಮ, ಇವು ಎರಡೂ ಕೂಡ ಭಗವಂತ ನಿಯಮನ ಮಾಡ್ತಾ ಇದ್ದಾನೆ ಅನ್ನುವ ಅರ್ಥ. ಸೊ ಕರ್ಮ 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 ಕೃತ ಕೃತಕರ್ಮ, ಕೃತಕರ್ಮ ಆದವನು ಅವನು ಕೃತ ಆಗಮವು ಅಂತೇಳಿ. ಕೃತ ಆಗಮ ಅಂತ ಹೇಳಿದ್ರೆ ಯಾರಿಂದ ಆದಲೇ ಆಗಮಗಳು ಮಾಡಲ್ಪಟ್ಟಿದೆ ಅಂತೇಳಿ. ಬಟ್ ಆಗಮ ಅಂದ್ರೆ ವೇದ ಅಂತ ನೀವು ತಗೊಂಡ್ರೆ ವೇದಗಳು ಅನಾದಿ, ವೇದಗಳು ಪೌರುಷೇಯವಲ್ಲ. ಭಗವಂತ ಕೂಡ ವೇದಗಳನ್ನು ರಚನೆ ಮಾಡಲಿಲ್ಲ. ವೇದಗಳನ್ನು ಭಗವಂತ ತಾನು ಮತ್ತು ಮತ್ತು ಮ್ಯಾನಿಫೆಸ್ಟ್ ಅಭಿವ್ಯಕ್ತಿವಾಗುವಂತೆ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಕೃತ ಅಂದ್ರೆ ಅಭಿವ್ಯಕ್ತಿ ಅಂತ ತಗೊಂಡ್ರೆ ಕೃತ ಆಗಮ, ಆಗಮ ಅಂದ್ರೆ ವೇದಗಳನ್ನು ತಗೊಂಡ್ರೆ ಆಗಮ ಅನ್ನುವ ಶಬ್ದಕ್ಕೆ ನಿರ್ದೋಷ ಶಬ್ದ ಆಗಮ ಅಂತೇಳಿ. ಆಗಮಗಳು ಅಂತ ಹೇಳಿದ್ರೆ ವೇದಗಳು ಆಗಮಗಳಿಗೆ, ಆಗಮಗಳಂದ್ರೆ ವೇದೇತರವಾದ, ಉದಾಹರಣೆಗೆ ಪಂಚರಾತ್ರಕ್ಕೂ ಆಗಮ ಸ್ಥಿತಿ ಇದೆ. ಸೊ ಪಂಚರಾತ್ರಗಳು ಆಗಮ, ಪಂಚರಾತ್ರಗಳನ್ನು ಭಗವಂತ ರಚನೆ ಮಾಡಿದ್ದಾನೆ. ಸೊ ಕೃತ ಆಗಮ ಅಂದ್ರೆ ಪಂಚರಾತ್ರಾದಿ ಆಗಮಗಳನ್ನು ರಚನೆ ಮಾಡಿದ್ದಾನೆ ಅಂತ ಒಂದರ್ಥ. ವೇದಾದಿಗಳನ್ನು ಅಭಿವ್ಯಕ್ತಿಗೊಳಿಸಿದ್ದಾನೆ ಅಂತೇಳಿ, ನಮಗೆ ಉಜ್ಜೀರ್ಯಂತಿ ಅನಿಶಮ್ಯತಃ ಅಂತೇಳಿ ಭಗವಂತನ ಕಂಠದಿಂದ ವೇದಗಳು ಯಾವತ್ತೂ ಶ್ವಾಸರೂಪದಲ್ಲಿ ಹೊರಗೆ ಬರ್ತಾ ಇರುತ್ತೆ ಅಂತೇಳಿ. ಸೊ ಆದ್ದರಿಂದ ವೇದಗಳನ್ನು ಅಭಿವ್ಯಕ್ತಿ ಮಾಡ್ತಾ ಇರ್ತಾನೆ. ಆದ್ದರಿಂದ ಕೃತ ಆಗಮ ಅಂದ್ರೆ ವೇದಗಳನ್ನು ಹಾಗೆ ಅಭಿವ್ಯಕ್ತಿ ಮಾಡಿಸ್ತಾನೆ ಅನ್ನುವ ಅರ್ಥದಲ್ಲಿ ಆಗಮ ಅಂತ ವೇದಗಳು ತಗೊಂಡ್ರೆ ಕೃತ ಆಗಮವಾಗುತ್ತೆ. ಈ ವಿಧವಾಗಿ ವೇದೇಶ ಸರ್ವೈ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವತಾಹಂ ಅಂತೇಳಿ, ವೇದಾಂತಗಳನ್ನು ಅಂದ್ರೆ ಬ್ರಹ್ಮಸೂತ್ರಗಳನ್ನು ಭಗವಂತ ರಚನೆ ಮಾಡಿದ್ದಾನೆ. ಆದರೆ ವೇದಗಳನ್ನು ವೇದೈಶ್ಚ ಅಹಂ ಏವ, ಭಗವಂತ ವೇದೈಕ ವೇದ್ಯನಾಗಿದ್ದಾನೆ. ಆದ್ದರಿಂದ ಭಗವಂತ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ಕೃತ ಆಗಮ. ಯಾರಾದರೆ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೋ ಅವನು ಕೂಡ ಕೃತ ಆಗಮ, ವೇದಗಳಿಂದ ಪ್ರತಿಪಾದ್ಯನಾದವನು ಅನ್ನುವ ಅರ್ಥ ಕೂಡ ಕೃತಾಗಮ ಅನ್ನೋದು ತಿಳಿಸಿಕೊಡುತ್ತೆ. ಹೀಗೆ ಭಗವಂತ ಕೃತಾಗಮನಾಗಿದ್ದಾನೆ. ಅದಾದ ಮೇಲೆ ಕರ್ಮ ಫಲಪ್ರದ, ಅವನು ಎಲ್ಲ ಕರ್ಮಗಳಿಗೆ ಫಲಪ್ರದ ಪ್ರಾಪ್ರದಾಯಕ ಅವನೇ. ಕರ್ಮಣ್ಯೇವಾಧಿಕಾರತೆ ಮಾ ಫಲೇಶು ದಾತನ ಮಾ ಕರ್ಮ ಫಲ ಹೇತುರ್ಬುರು ಮಾತೇ ಸಂಗೋಸ್ತ ಕರ್ಮಣೆ ಅಂತ ಹೇಳಿದಾಗ ಕರ್ಮ ಫಲಗಳು ಯಾರ ಹತೋಟಿಯಲ್ಲಿ ಇಲ್ಲ, ಭಗವಂತನೇ ಕರ್ಮ ಫಲಗಳನ್ನು ಕೊಡುವ ಆಗಿದ್ದಾನೆ. ಆದ್ದರಿಂದ ಅವನೇ ಕರ್ಮ ಫಲಪ್ರದನಾಗಿದ್ದಾನೆ ಅಂತೇಳಿ ನಾವು ತಿಳ್ಕೋಬೇಕು. ಅದಾದ ಮೇಲೆ ಕರ್ಮಜಿತ ಅಂತೇಳಿ, ಕರ್ಮಜಿತ ಅಂದ್ರೆ ಜಿತ ಯಾರಾದ್ರೆ ಕರ್ಮಗಳನ್ನು ಗೆದ್ದಿದ್ದಾನೋ ಅಂತೇಳಿ. ಭಗವಂತ ಕರ್ಮಗಳನ್ನು ಗೆಲ್ಲುವುದಂದ್ರೆ ಏನು ಕರ್ಮಜಿತ ಅಂದ್ರೆ? ಅಂದ್ರೆ ಭಗವಂತನಿಗೆ ಕರ್ಮಗಳ ವಿಧಿಗಳಿಲ್ಲ, ಲೇಪವಿಲ್ಲ, ಫಲ ಪ್ರಸಕ್ತಿ ಇಲ್ಲ. ಆದ್ದರಿಂದ ನಾವು ಅಕರ್ಮಣಿ ಅಂತ ಡಿಫಿನಿಷನ್ ಕೊಡುವಾಗ ವಿಧಿ ಶಬ್ದೇನ ಅಮಿತತ್ವ ಅಂತ ಹೇಳಲ್ಲಿ ನೋಡಿದ್ದೀವಿ. ಯಾರಿಗಾದರೆ ಕರ್ಮಗಳ ವಿಧಿಯೂ ಇಲ್ಲ, ಕರ್ಮಗಳ ಫಲ ಉಣ್ಣಲೇಬೇಕನ್ನುವ ಕಡ್ಡಾಯವಿಲ್ಲ, ಅಂತಹವನು ಯಾರಿದ್ದಾನೋ ಆ ಕಾರಣದಿಂದ ಅವನಿಗೆ ಅಕರ್ಮ ಅಂತ ಬಂದಿದೆ ಅಂತ ಹೇಳಿ. ಈ ಕರ್ಮಜಿತ ಅನ್ನುವ ಶಬ್ದ ಆ ಅಕರ್ಮವನ್ನೇ ಹೇಳುತ್ತೆ. ಭಗವಂತ ಕರ್ಮಗಳನ್ನು ಗೆದ್ದಿದ್ದಾನೆ ಅಂದ್ರೆ ಅವನಿಗೆ ಕರ್ಮಗಳ ವಿಧಿ ನಿಷೇಧಗಳಿಲ್ಲ, ಫಲ ಉಣ್ಣಬೇಕನ್ನುವುದಿಲ್ಲ, ಸ್ವತಂತ್ರನಾಗಿರುವ ಕಾರಣದಿಂದ ಕರ್ಮ ಬಂಧಕತ್ವ ಅವನಿಗೆ ಇಲ್ಲ. ಆದ್ದರಿಂದ ಆ ವಿಧವಾಗಿ ಅವನು ಕರ್ಮಗಳನ್ನು ಗೆದ್ದಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕರ್ಮ ಬಂಧ ಮಹ ಕರ್ಮ ವಿಮೋಚಕ, ಕರ್ಮ ಬಂಧ ಅಂದ್ರೆ ಕರ್ಮ ಬಂಧ ಪ್ರದಾಯಕ, ಎಲ್ಲ ಜೀವರಾಶಿಗಳಿಗೆ ಕರ್ಮ ಬಂಧವನ್ನು ಕೊಡುವವನಾಗಿದ್ದಾನೆ, ಅವನು ಮಹಾ ಮಹಿಮೋಪಜನಾಗಿದ್ದಾನೆ, ಕರ್ಮ ವಿಮೋಚಕನಾಗಿದ್ದಾನೆ ಅಂತೇಳಿ. ಕರ್ಮ ವಿಮೋಚಕ ಅಂದ್ರೆ ಯಾರ್ಯಾರು ಕರ್ಮಗಳಿಗೆ ಬದ್ಧರಾಗಿ ಇರುವ ಜೀವರಾಶಿಗಳು ಭಗವಂತನಿಗೆ ಶರಣಾದಾಗ ಅವರು ಭಗವಂತನ ಸೇವಾತ್ಮಕವಾದ ಸಾಧನೆಯನ್ನು ಮಾಡಿದಾಗ ಅವರವರಿಗೆ ಕರ್ಮಗಳಿಂದ ವಿಮೋಚಕತ್ವವನ್ನು, ಅದೇ ಬಂಧ ಮೋಚನ ಎರಡೂ ಭಗವಂತನ ವಶದಲ್ಲಿ ಇದೆ. ಆ ಕರ್ಮ ವಿಮೋಚಕತ್ವವನ್ನು ಕೊಡುವನ ಅಂದ್ರೆ ಅಷ್ಟೇ ಅಲ್ಲದೆ ನಮ್ ದಿನ ದಿನಗ ಮಾಡುವ ಕೂಡ ನಮ್ಗೆ ಕರ್ಮಗಳಿಗಿಂತ ಯಾವುದೋ ಒಂದು ತೊಂದರೆ ಆಗುತ್ತೆ, ವ್ಯಾಧಿಗಳು ಬರುತ್ತೆ ಇತ್ಯಾದಿ ಕರ್ಮಗಳ ಒಂದು ತೊಂದರೆ ಬಂದಾಗ ಆ ಕರ್ಮದಿಂದ ಬಂದ ಪೀಡೆಗಳಿಂದಲೂ ನಮಗೆ ವಿಮೋಚನೆಯನ್ನು ಕೊಡ್ತಾನೆ. ಆದ್ದರಿಂದ ಆ ವಿಧವಾಗಿಯೂ ಕರ್ಮ ವಿಮೋಚಕ ಅಂದ್ರೆ ಕರ್ಮದ ಯಾವ ಯಾವ ತೊಂದರೆಗಳು ಬರುತ್ತೋ ಕರ್ಮಗಳಿಂದ ಆ ತೊಂದರೆಗಳಿಂದಲೂ ನಮಗೆ ವಿಮೋಚನೆ ಕೊಡ್ತಾನೆ. ಆ ವಿಧವಾಗಿ ಅವನು ಕರ್ಮ ವಿಮೋಚಕ ಆಗಿದ್ದಾನೆ. ಕರ್ಮ ನಿಗ್ರಹ, ನಿಗ್ರಹ ಅಂದ್ರೆ ಮತ್ತೆ ವಿಮೋಚಕ ಅನ್ನೋದು ಕರ್ಮಗಳ ದಿಂದ ವಿಮೋಚನೆ ಕೊಡ್ತಾನೆ ಅಂದ್ರೆ ನಿಗ್ರಹ ಅನ್ನೋದು ಅದೇ ಅರ್ಥ ಕೊಡುತ್ತಲ್ಲದೆ ಅಂತ ಹೇಳಿ ಇಲ್ಲ. ಕರ್ಮ ನಿಗ್ರಹ ಅಂದ್ರೆ ಕರ್ಮಗಳ ಈಗ ಯಾರಿಗೋ ಒಂದು ಕರ್ಮ ಬಲದಿಂದ ಯಾವುದೋ ಒಂದು ತೊಂದರೆಗಳು ಬರುತ್ತೆ, ಸೊ ಆಲ್ರೆಡಿ ದೇ ಸ್ಟಾರ್ಟೆಡ್ ಗೋಯಿಂಗ್ ಥ್ರೂ ದ ಕರ್ಮ, ಆವಾಗ ಅದರಿಂದ ವಿಮುಕ್ತಿಯನ್ನು ಅಂದ್ರೆ ಇಟ್ ಹ್ಯಾಸ್ ಆಲ್ರೆಡಿ ಹಿಟ್ ದೆಮ್, ಮುಟ್ಟಿದ ಪ್ರಾರಬ್ಧದಿಂದ ನಡೀತಾ ಇದೆ, ನಡೀತಾ ಇರುವಾಗ ಅದರಿಂದ ಮೋಚನೆಯನ್ನು ಕೊಡುವುದು, ಅದು ಕರ್ಮ ವಿಮೋಚಕ ಆಗುತ್ತೆ. ಕರ್ಮ ನಿಗ್ರಹ ಅಂದರೆ ಆ ಕರ್ಮ ಮುಟ್ಟದೇನೆ ಅಂದ್ರೆ ಈವನ್ ಬಿಫೋರ್ ಇಟ್ ಸ್ಟಾರ್ಟ್ ಅಂದ್ರೆ ಅದನ್ನು ಪ್ರಾರಬ್ಧಕ್ಕೆ ಬರದೇ ಇರುವಂತೆ, ನಾವು ಸಂಚಿತ ಕರ್ಮ ಅನಾದಿ ಕಾಲದಿಂದ ಅಂತಕಾಲ ಕರ್ಮ ಮಾಡ್ತಾ ಇರ್ತೀವಿ, ಕರ್ಮ ಸಂಚಿತ ಕರ್ಮ ಬರುತ್ತೆ, ಆಗಾಮಿ ಕರ್ಮ ಬರುತ್ತೆ, ಆ ಸಂಚಿತ ಆಗಾಮಿಗಳ ಲೇಪ ನಮಗೆ ಬರದೇ ಮಾಡುವಂತ ನಿಗ್ರಹ ಮಾಡುವುದು, ದಟ್ ಮೀನ್ಸ್ ಪ್ರಿವೆಂಟಿಂಗ್ ಇಟ್ ಫ್ರಮ್ ಬಿಕಮಿಂಗ್ ಎ ಪ್ರಾರಬ್ಧ. ನಮಗೆ ಅದು ಪ್ರಾರಬ್ಧವಾಗಿ ಪರಿಣಾಮ ಆಯಿತು ಅಂದ್ರೆ ಪ್ರಾರಬ್ಧ ಅನುಭವಿಸಲೇ, ಪ್ರಾರಬ್ಧ ಅವಶ್ಯ ಅನುಭವಿಸ್ತವ್ಯ, ಆದ್ದರಿಂದ ಪ್ರಾರಬ್ಧ ಅನುಭವಿಸಲೇಬೇಕು. ಆ ಪ್ರಾರಬ್ಧದ ಸ್ಥಿತಿಗೆ ಬರದೇ ಇರುವಂತೆ ನಿಗ್ರಹ ಮಾಡ್ತಾನೆ, ಪ್ರಿವೆನ್ಸಿ. ಸೊ ವಿಮೋಚಕ ಅನ್ನೋದು ಕ್ಯೂರ್ ಆದ್ರೆ ನಿಗ್ರಹ ಅನ್ನೋದು ಪ್ರಿವೆನ್ಷನ್, ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅದರಿಂದ ಕ್ಯೂರು ಬೇಕು, ಪ್ರಿವೆನ್ಷನ್ ಬೇಕು. ಈ ಕರ್ಮ ನಿಗ್ರಹ ಅನ್ನೋದು ನಮಗೆ ಆ ಕರ್ಮದ ಒಂದು ಪ್ರಭಾವ ಲೇಪ ಬರದೆ ತಡೆದು ನಮ್ಮನ್ನು ಕಾಪಾಡ್ತಾನೆ. ಆದ್ದರಿಂದ ಅವನು ಕರ್ಮ ನಿಗ್ರಹ ಅಂತ ಹೇಳಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕರ್ಮ ಸಾಕ್ಷಿ, ಅವನು ಕರ್ಮ ಸಾಕ್ಷಿ, ಸರ್ವಕರ್ಮ ಸಾಕ್ಷಿ. ನಾವು ಇದು ಕೇಳಿದ್ದು ಭಗವಂತ ಅವನು ನಮ್ಮನ್ನು ಯಾವಾಗಲೂ ಕೂಡ ನಾವು ಮಾಡುವ ಪ್ರತಿಯೊಂದು ಕರ್ಮಗಳನ್ನು ಯಾವತ್ತೂ ನೋಡ್ತಾ ಇರ್ತಾನೆ. ಇಲ್ಲಿ ನೀವು ಒಂದು ಕತೆ ಕೇಳೇ ಇರ್ತೀರ, ಕರ್ಮ ಸಾಕ್ಷಿ ಅಂತ ಹೇಳುವಾಗ ನಮಗೆ ನೆನಪುಗಳು ಬರುವಂತಹದ್ದು ಕನಕದಾಸರ ಒಂದು ವೃತ್ತಾಂತ ಬರುತ್ತೆ. ವ್ಯಾಸರಾಯರ ಸಮಯದಲ್ಲಿ ಬಹಳ ಜನ ಕೆಲವು ಕುಹೇಕಿಗಳು ಕನಕದಾಸರಂದ್ರೆ ಇಷ್ಟೇ ಇಲ್ಲದಾಗೆ ಕನಕದಾಸರ ಮೇಲೆ ಯಾವಾಗಲೂ ವ್ಯಾಸರ ನೀವು ಕನಕದಾಸರ ಮನೆ ಹೊಗಳ್ತಾ ಇರ್ತೀವಿ ಅದು ಇದು ಅಂತ ಹೇಳಿ ಸ್ವಲ್ಪ ಈರ್ಷ್ಯಾ ಭಾವದಿಂದ ಇರ್ತಾರೆ. ಆವಾಗ ಒಂದಿನ ಅವರು ಯಾರ್ಯಾರು ಆ ಕನಕದಾಸರ ಮೇಲೆ ಸ್ವಲ್ಪ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ ಅವರೆಲ್ಲರನ್ನು ಕರೆದು ಅವರ ಜೊತೆಯಲ್ಲಿ ಕನಕದಾಸರನ್ನು ಕರೆದು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಯಾರು ನೋಡದೆ ಇರೋ ಹಾಗೆ ಬಾಳೆಹಣ್ಣು ತಿಂದ್ರಿ ಅಂತ ಹೇಳಿದಾಗ ಎಲ್ಲರೂ ಹೋಗಿ ನಾವು ಹೀಗೆ ನೆಕ್ಸ್ಟ್ ಡೇ ಎಲ್ಲರೂ ತಿಂದ್ಬಿಟ್ಟು ಬರ್ತಾರೆ, ಕನಕದಾಸರು ಮಾತ್ರ ಬಾಳೆಹಣ್ಣು ವಾಪಸ್ ತಗೊಂಡು ಬರೋದು, ಎಲ್ಲರೂ ನಾವು ಬಾಳೆಹಣ್ಣು ಯಾರಿಗೂ ಗೊತ್ತಿಲ್ಲದೆ ಒಂದು ಕಡೆ ಗೊತ್ತಿಟ್ಕೊಂಡಿದ್ದೀವಿ ಅಂತ ಹೇಳಿದಾಗ ಕನಕದಾಸರು ಎಲ್ಲ ಕಡೆ ನಾನು ದೇವ್ರು ನೋಡ್ತಾ ಇದ್ದೀನಿ, ನಾನು ಅವ್ರ ದೇವ್ರನ್ನ ನೋಡಿದೆ ನಾನು ಹೇಗೆ ತಿನ್ನಕ್ಕಾಗತ್ತೆ, ನನ್ನಿಂದ ಆಗೋದಿಲ್ಲ ಅಂತ ಗೊತ್ತಿದ್ದಾರೆ ಅಂತ. ಆವಾಗ ಎಲ್ಲರಿಗೆ ಕನಕದಾಸರ ಆ ಮಹಿಮೆ ಕೊಹಿಕೇಳಿ ಗೊತ್ತಾಗತ್ತೆ. ಸೊ ವ್ಯಾಸರಾಯರು ಹಾಗೆ ಮಾಡಿದ್ದಾರೆ. ಸೊ ಇದು ಯಾಕಂದ್ರೆ ಭಗವಂತ ಪ್ರತಿಯೊಬ್ಬರ ಕರ್ಮಗಳನ್ನು ತಾನು ಸ್ವತಃ ಸ್ವಯಂ ಎಲ್ಲ ಕಾಲದಲ್ಲಿ ನೋಡ್ತಾ ಇರ್ತಾನೆ. ಅದಕ್ಕೆ ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅಂತ ನಾವು ಪುರುಷದಲ್ಲಿ ಹೇಳುವಂತೆ ಅವನು ಸರ್ವಕರ್ಮ ಸಾಕ್ಷಿಯಾಗಿದ್ದಾನೆ, ಎಲ್ಲರ ಕರ್ಮಗಳನ್ನು ನೋಡ್ತಾನೆ ಅನ್ನುವುದನ್ನು ಹೇಳ್ತಾ ಅಂತಹ ಕರ್ಮ ಸಾಕ್ಷಿಯಾದ ಭಗವಂತನೇ ತವ ದಾಸೋಹಂ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಈ ಕರ್ಮದ ಇದು ಹೇಳಿದಂತೆ ಧರ್ಮವನ್ನು, ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಧಾರಣಾ ಧರ್ಮ ಅಂತ ನಾವು ಹೇಳ್ತೀವಿ, ಎಲ್ಲವನ್ನು ಧರಿಸುವಂತಹ ಧರ್ಮ ಅಂತೇಳಿ.
ಹಾಗಾದ್ರೆ ಧರ್ಮ ಕೂಡ ಭಗವಂತನಿಗಿಂತ ಸ್ವತಂತ್ರವಾಗಿರುವ ಒಂದು ಶಕ್ತಿಯ ಅಂತ ಹೇಳಿದರೆ, ಇಲ್ಲ, ಧರ್ಮ ಕೂಡ ಎಲ್ಲವನ್ನೂ ಅದು ಧಾರಣೆ ಮಾಡುತ್ತೆ. ಆ ಧರ್ಮವನ್ನು ಧಾರಣೆ ಮಾಡುವನು ಪರಮಾತ್ಮ, ಅವನು ಧರ್ಮ ಸ್ವರೂಪ. ಧರ್ಮಕ್ಕೆ ಕೂಡ ದ್ರವ್ಯಂ ಕರ್ಮತ ಕಾಲಸ್ಥ ಸ್ವಭಾವೋ ಜೀವಯವತ ಅಂತ ಹೇಳಿದಾಗ ಅಲ್ಲಿ ಧರ್ಮವನ್ನು ಕೂಡ ಉಪಲಕ್ಷಣ ನಾವು ತಗೋಬಹುದು. ಧರ್ಮವನ್ನು ಕೂಡ ಭಗವಂತ ಇರಬೇಕಂದ್ರೆ ಇದೆ, ಆದ್ದರಿಂದ ಧರ್ಮದ ರಕ್ಷಕ ಅವನಾಗಿದ್ದಾನೆ. ಅದನ್ನೇ ಇಲ್ಲಿ ಧರ್ಮ ಯೂಪ ಯೂಪ ಅಂತ ಹೇಳಿದ್ರೆ ಸ್ತಂಭ. ಈ ಅಶ್ವಮೇಧ ಯಾಗ ಅದೆಲ್ಲ ಮಾಡುವಾಗ ಆ ಕುದುರೆಯನ್ನು ಕಟ್ ಹಾಕೋದಕ್ಕೆ ಒಂದು ಸ್ತಂಭ, ಆ ಸ್ತಂಭಕ್ಕೆ ಕುದುರೆಯನ್ನು ಕಟ್ ಹಾಕ್ತಾ ಆ ಸ್ತಂಭಕ್ಕೆ ಯೂಪ ಅಂತ ಕರೀತಾರೆ. ಸೊ ಈ ಯಾಗ ಪಶುಗಳನ್ನು ಆ ಸ್ತಂಭಕ್ಕೆ ಕಟ್ ಹಾಕ್ತಾರೆ. ಸೊ ಯೂಪಕ್ಕೆ ಕಟ್ ಅಂದ್ರೆ ಟೈಟ್ ಟು ದಿ ಯೂಪ. ಯೂಪ ಇಸ್ ದ ಸ್ತಂಭ ವಿಚ್ ಇಸ್ ಆಕ್ಚುಲಿ ಕೈಂಡ್ ಆಫ್ ಹೋಲ್ಡಿಂಗ್ ಬ್ಯಾಕ್ ದಿ ಯಜ್ಞ ಪಶು. ಆದ್ದರಿಂದ ಆ ಧರ್ಮವನ್ನು ಭಗವಂತ ಹಿಡ್ಕೊಂಡಿದ್ದಾನೆ. ಆದ್ದರಿಂದ ಯೂಪ ಸ್ತಂಭದ ಅಂತಂದ್ರೆ ಸ್ತಂಭ ಸ್ಥಿರವಾಗಿರುತ್ತೆ, ಫರ್ಮ್ ಆಗಿರುತ್ತೆ. ಆ ಯಾಗ ಪಶು ಎಲ್ಲಿ ಹೋಗದಂಗೆ ಪ್ರಿವೆಂಟ್ ಮಾಡುತ್ತೆ. ಆ ವಿಧವಾಗಿ ಧರ್ಮ ಎಲ್ಲಿ ಜಾರಿ ಹೋಗದಂಗೆ ಭಗವಂತ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ, ಅವನು ಧರಿಸಿದ್ದಾನೆ ಧರ್ಮವನ್ನು. ಆದ್ದರಿಂದ ಆ ಧರ್ಮಕ್ಕೆ ಸ್ತಂಭದಂತೆ ಆಧಾರಭೂತನಾಗಿದ್ದಾನೆ ಭಗವಂತ ಅಂತ ಹೇಳಿ ಧರ್ಮದ ಯೂಪ, ಧರ್ಮದ ಸ್ತಂಭವನಾಗಿದ್ದಾನೆ ಅಂತ ಹೇಳಿ ಧರ್ಮಯೂಪ ಅಂತ ಹೇಳ್ತಾರೆ. ಅದಾದ ಮೇಲೆ ಮಹಾ ಮಹಾ ಅಂದ್ರೆ ಮಹತ್ತರವಾದ ಧರ್ಮ ವಿವರ್ಧನ, ಧರ್ಮ ವಿವರ್ಧನ, ಧರ್ಮವನ್ನು ಬೆಳೆಸುವನು. ಧರ್ಮವನ್ನು ಬೆಳೆಸುವುದು ಅಂದ್ರೆ ಏನು ಅಂತ ಹೇಳಿದ್ರೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿ. ಧರ್ಮ ನಾವು ಪಾಲಿಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ. ನಾವು ಧರ್ಮವನ್ನು ಪಾಲಿಸಬೇಕಂದ್ರೆ ನಮ್ಮಲ್ಲಿ ಧರ್ಮದ ಬುದ್ಧಿ ಬೆಳೆಯಬೇಕು. ಸೊ ಅದನ್ನು ಧರ್ಮ ವಿವರ್ಧನ ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಧರ್ಮದ ಬುದ್ಧಿಯನ್ನು ಬೆಳೆಸುತ್ತಾನೆ. ಈ ಮೇಕ್ಸ್ ದಿ ಥಾಟ್ಸ್ ಆಫ್ ದಿ ಧರ್ಮ ಗ್ರೋ ಇನ್ ದ ಮೈಂಡ್ಸ್ ಆಫ್ ದಿ ಡಿವೋಟೀಸ್. ಭಕ್ತರ ಮನಸ್ಸಿನಲ್ಲಿ ಧರ್ಮ ಬುದ್ಧಿಯನ್ನು ಬೆಳೆಸುತ್ತಾನಾದ್ದರಿಂದ ಅವನು ಧರ್ಮ ವಿವರ್ಧನ ಅಂತ ಹೇಳಿ. ಅಂತಹ ಪರಮಾತ್ಮ ಧರ್ಮ ವಿದುತ್ತಮ ಅಂತ ಹೇಳಿ. ಅವನು ಧರ್ಮವನ್ನು ತಿಳಿದವರು ಅನೇಕ ಮಂದಿ ಇದ್ದಾರೆ. ಅವರಿಗೆ ಧರ್ಮವನ್ನು ತಿಳಿ ಅಂದ್ರೆ ಲಕ್ಷ್ಮಿಗೂ ಧರ್ಮದ ಜ್ಞಾನ ಇದೆ, ಚತುರ್ಮುಖ ಬ್ರಹ್ಮದೇವರಿಗೂ ಜ್ಞಾನ ಇದೆ ಧರ್ಮದ್ದು, ವಾಯುದೇವರಿಗೂ ಧರ್ಮದ ಜ್ಞಾನ ಇದೆ, ದೇವತೆಗಳಿಗೆ ಯಥಾ ರೀತಿಯ ಯಥಾಯೋಗ್ಯವಾಗಿ ಧರ್ಮದ ಜ್ಞಾನ ಇದೆ. ಇವರೆಲ್ಲರೂ ಧರ್ಮ ವಿತ್ತುಗಳೇ, ಧರ್ಮವನ್ನು ತಿಳಿದವರು. ಆದರೆ ಆ ಎಲ್ಲ ಧರ್ಮ ವಿತ್ತುಗಳಲ್ಲಿ ಉತ್ತಮನಾದವನು ಅಂದ್ರೆ ಧರ್ಮವನ್ನು ಸಂಪೂರ್ಣವಾಗಿ ತಿಳಿದವನು, ಸ್ಪಷ್ಟತ್ವೇನ ಪೂರ್ಣವಾಗಿ ತಿಳಿದವನು ಭಗವಂತ. ಆದ್ದರಿಂದ ಧರ್ಮವನ್ನು ತಿಳಿದವರಲ್ಲಿ ಸರ್ವೋತ್ತಮನಾಗಿದ್ದಾನೆ ಧರ್ಮ. ಅದಕ್ಕೆ ಧರ್ಮ ವಿದುತ್ತಮ ಅಂತ ಕರೀತಾ ಇದ್ದಾರೆ. ಅವನು ಧರ್ಮ ನಿಧಿ. ಧರ್ಮ ನಿಧಿ, ನಿಧಿ ಅಂದ್ರೆ ಸಂಪತ್ ಅಂದ್ರೆ ನಿಧಾನ. ಎಲ್ಲ ಧರ್ಮವು ಅವನಲ್ಲಿ, ಅವನು ಭಗವಂತ, ಅವನೆಲ್ಲ ಧರ್ಮಗಳು ಅವನಲ್ಲಿ ನೆಲೆಸಿದೆ. ಅಂದ್ರೆ ಧರ್ಮದ ಚಿಂತನೆಗಳು, ಎಲ್ಲ ಧರ್ಮದ ಇವು ಕೂಡ ಅವನಲ್ಲಿ ನೆಲೆಸಿದೆ. ಅಂದ್ರೆ ಧರ್ಮಕ್ಕೆ ಅವನು ನಿಧಿಭೂತನಾಗಿದ್ದಾನೆ. ನಿಧಿ ಅಂತ ಹೇಳಿದ್ರೆ ಏನು, ಈಗ ಜಲನಿಧಿ ಅಂದ್ರೆ ಜಲಕ್ಕೆ ನಿಧಿ ಸಮುದ್ರ, ಅದಕ್ಕೆ ಜಲನಿಧಿ ಅಂತ ಹೇಳ್ತೀವಿ. ದಟ್ ವೇ ಎವ್ರಿಥಿಂಗ್, ಆಲ್ ದ ವಾಟರ್ ಇಸ್ ಅಕ್ಯುಮುಲೇಟೆಡ್ ಇನ್ ಒನ್ ಪ್ಲೇಸ್. ಆ ವಿಧವಾಗಿ ಎಲ್ಲ ಧರ್ಮಗಳು ಅವನಲ್ಲಿ ನೆಲೆಸಿದೆ ಅಂತೇಳಿ. ಈ ಧರ್ಮ ಶಬ್ದಕ್ಕೆ ಇನ್ನೊಂದು ಕೂಡ, ಧರ್ಮ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥದಲ್ಲಿ ಕೂಡ ಪ್ರಯೋಗ ಮಾಡ್ತೀವಿ. ಇದು ನನ್ನ ಧರ್ಮ, ದಿಸ್ ಇಸ್ ಮೈ ಡ್ಯೂಟಿ ಅನ್ನೋದಕ್ಕೆ ಇದು ನನ್ನ ಧರ್ಮ ಅಂತ ಪ್ರಯೋಗ ಮಾಡ್ತೀವಿ. ಬೆಂಕಿ ಅದು ಸುಡುತ್ತೆ, ಸುಡುವುದು ಬೆಂಕಿಯ ಧರ್ಮ ಅಂತೇಳಿ. ಪ್ರಾಪರ್ಟಿ, ಪ್ರಾಪರ್ಟಿ ಅಂತ ಹೇಳೋದಕ್ಕೂ ಅದಕ್ಕೆ ಧರ್ಮ ಅಂತ ಹೇಳ್ತೀವಿ. ಸೊ ಡ್ಯೂಟಿ, ಪ್ರಾಪರ್ಟಿ, ಧರ್ಮ ಅಂತ ಹೇಳಿದ್ರೆ ಇದು ವರ್ಚುವಸ್ನೆಸ್ ಅಂದ್ರೆ ವರ್ಚು, ಅದಕ್ಕೆ ಧರ್ಮ ಅಂತ. ಸೊ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ. ಇಲ್ಲಿ ಧರ್ಮ ಅನ್ನೋದು ಎಲ್ಲವನ್ನು ಒಳಗೊಂಡಿತ್ತು. ಸೊ ಎಲ್ಲವನ್ನು ಒಳಗೊಂಡಿದ್ದ ಈ ಧರ್ಮ ಎಲ್ಲವೂ ಕೂಡ ಭಗವಂತನಲ್ಲಿ ನೆಲೆಸಿದೆ. ಸೊ ಎಲ್ಲದಕ್ಕೂ ಅವನಿಂದ ಆ ಧರ್ಮಗಳಿಗೆ ಎಲ್ಲೆಲ್ಲಿ ಯಾವ ಯಾವ ಡೆಫಿನೇಷನ್ ಕೊಟ್ಟರು ಆ ಡೆಫಿನೇಷನ್ ತಕ್ಕಂತೆ ಆ ಧರ್ಮ ಅಲ್ಲಿರುವಂತೆ. ಅದೇ ವಿಧವಾಗಿ ಬೆಂಕಿಗೆ ಸುಡುವ ಧರ್ಮ ದೇವರು ಕೊಟ್ಟಿದ್ದಾನೆ. ಯಾವಾಗ ಅದು ಯಕ್ಷನಾಗಿ ಭಗವಂತ ಬಂದು ಅಗ್ನಿಯ ಪರೀಕ್ಷೆ ಮಾಡಿದಾಗ ನಾವು ಉಪನಿಷತ್ತಲ್ಲಿ ಕೇಳಿದಂತೆ ಅಗ್ನಿಗೆ ಒಂದು ಹುಲ್ಲು ಕಡ್ಡಿ ಸುಡಲಕ್ಕೂ ಆಗೋದಿಲ್ಲ, ಯಾಕಂದ್ರೆ ಟೆಂಪರರಿಯಾಗಿ ಭಗವಂತ ಹೇಳ್ಕೊಂಡ ಆ ಶಕ್ತಿಯನ್ನು. ಆ ವಿಧವಾಗಿ ಅವನು ಎಲ್ಲ ಧರ್ಮಗಳನ್ನು ತಾನು ತನ್ನಲ್ಲಿ ಇಟ್ಟುಕೊಂಡು ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾ ಇದ್ದಾನೆ. ಆದ್ದರಿಂದ ಅವನು ಧರ್ಮನಿಧಿ ಅಂತೇಳಿ. ಮತ್ತು ಧರ್ಮ ಸೂಕ್ಷ್ಮ, ನಾವು ಧರ್ಮ ಅಂತ ಕೇಳಿದ್ದೀವಿ, ಧರ್ಮ ಸೂಕ್ಷ್ಮ ಅಂದ್ರೆ ಏನು? ಭಗವಂತನಿಗೆ ಯಾಕೆ ಧರ್ಮ ಸೂಕ್ಷ್ಮ ಅಂತ ಕರೀತಾರೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಒಂದು ವೃತ್ತಾಂತವನ್ನು ನಾವು ನೆನಪಿಗೆ ತಂದ್ಕೋಬಹುದು. ಮಹಾಭಾರತದಲ್ಲಿ ಬರುತ್ತೆ ಒಂದು ಸಾರಿ ಆ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಯುಧಿಷ್ಠಿರ ಆಮೇಲೆ ಕರ್ಣ ಅವರಿಬ್ಬರಿಗೆ ಯುದ್ಧ ನಡೆಯುತ್ತೆ. ನಡೆದಾಗ ಕರ್ಣ ಬಹಳ ಪರಾಕ್ರಮಶಾಲಿ, ಅವನು ಯುಧಿಷ್ಠಿರನಿಗೆ ತುಂಬಾ ಗಾಯ ಆಗುವಂತೆ ಮಾಡ್ತಾನೆ. ಯುಧಿಷ್ಠಿರ ಹಿ ಬಿಕಮ್ಸ್ ವೆರಿ ಮಚ್ ವೌಂಡೆಡ್. ಆಮೇಲೆ ತನ್ನ ತಾಯಿ ಕುಂತಿ ಕೊಟ್ಟವರ ಅಂತ ಬಿಟ್ಟು ಬಿಡ್ತಾನೆ ಯುಧಿಷ್ಠಿರನ್ನ. ಸೊ ಯುಧಿಷ್ಠಿರ ಶಿಬಿರಕ್ಕೆ ಬರ್ತಾನೆ.
ಬಂದಾಗ ಅವನಿಗೆ ತುಂಬಾ ಅಯ್ಯೋ ಈ ಕರ್ಣನ ಇನ್ನೇ ಈಗ ಅಷ್ಟು ಜಂಬ ಹೇಳ್ಕೊಳ್ತಾ ಇದ್ದ ಅರ್ಜುನ, ಈ ಕರ್ಣನ ಕೊಂದಾಗ್ಬಿಟ್ಟಿದ್ರೆ ನಾನು ಇಷ್ಟು ಒಂದು ದುಸ್ಥಿತಿಯಲ್ಲಿ ಇರ್ತಾ ಇದ್ದಿಲ್ವಲ್ಲ ಅಂತೇಳಿ ಮನಸ್ಸನ್ನ ತುಂಬಾ ಬೇಜಾರು ಮಾಡ್ಕೊಂಡು ಆ ಸಮಯದಲ್ಲಿ ಆಗ ಸಮಾಚಾರ ಗೊತ್ತಾಗತ್ತೆ, ಕೃಷ್ಣ ಅದನ್ನು ಓಡ್ಕೊಂಡು ಬರ್ತಾರೆ. ಬಂದಾಗ ಅರ್ಜುನ ನೋಡಿದ್ರು ಹರ್ತ ಸ್ಟೇಟ್ ನಲ್ಲಿ ಆ ವಿಭೀಷಣ ತುಂಬಾ ಆಗ ಸಿಟ್ಟು ಬಂದಿರತ್ತೆ, ದುಃಖ ಬಂದಿರತ್ತೆ. ಅರ್ಜುನನ ಹೋಗಿ ನಿಂದೆ ಮಾಡ್ತಾನೆ, ಏನ್ ದೊಡ್ಡ ಗಾಂಡಿವ ಇಟ್ಕೊಂಡು ಅಷ್ಟು ತುಂಬಾ ಇರೋದು, ಆಗ ನಿನ್ನ ಗಾಂಡಿವ ವ್ಯರ್ಥ ಆಗ ಕೃಷ್ಣನ್ಗೂ ಬೇರೆ ಯಾರಿಗೂ ನಿನ್ನ ಗಾಂಡಿವ ಕೂಡ ಅವರಾದ್ರೂ ಆಗ ಕರ್ಣನ ಸಂಹಾರ ಮಾಡ್ತಾನೆ, ಗಾಂಡಿವ ಅಂದ ನಿಂದನೆ ಮಾಡ್ತಾನೆ. ಮಾಡಿದಾಗ ಅರ್ಜುನ ಇದಿಷ್ಟನ್ನ ಕೊಲ್ಲಕ್ಕೆ ಬಂದು ಬಿಡ್ತಾನೆ. ಕೃಷ್ಣ ಏನೇನು ತಡೀತಾರೆ, ಏನಾಯ್ತು, ನಾನು ಒಂದು ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ಗಾಂಡಿವನ್ನು ಯಾರಾದರೆ ಬೈತಾರೋ ಅವರ ಸಂಹಾರ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಸೊ ನನ್ನ ಪ್ರತಿಜ್ಞೆ ನಾನು ನಿಲ್ಲಿಸ್ಕೋಬೇಕು, ಆದ್ದರಿಂದ ನಾನು ಇದಿಷ್ಟನ್ನ ಸಂಹಾರ ಮಾಡ್ಲಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಇದು ಇದು ತಾಳ್ತಾಳ ಅಂತ ಹೇಳಿ, ನಿನಗೆ ಜ್ಯೇಷ್ಠ ಭ್ರಾತ ತಂದೆ ಸಮಾನ ಇದಿಷ್ಟಿರ, ನೀನು ಅವನು ಕೊಲ್ಲಬೇಕು ಅಂತ ಹೇಳಿದರೆ ಪ್ರತಿಜ್ಞೆ ಮಾಡಿ, ನಿನ್ನ ಪ್ರತಿಜ್ಞೆ ನಿಲ್ಲಬೇಕು ಅಂತ ಹೇಳಿದ್ರೆ ಇದಿಷ್ಟನ್ನ ಕೊಲ್ಲಬೇಕು. ಜ್ಯೇಷ್ಠ ಭ್ರಾತನ ನೀನು ನಿಂದೆ ಮಾಡು, ನಿಂದೆ ಮಾಡಿದರೆ ಕೊಲ್ಲಂತೆ ಆಗತ್ತೆ. ಸೊ ಇಟ್ಸ್ ಆಸ್ ಗುಡ್ ಆಸ್ ಕಿಲಿಂಗ್, ಸೊ ನೀನು ಇದಿಷ್ಟನ್ನ ನಿಂದೆ ಮಾಡು, ಸೊ ಕೊಲ್ಲಂತೆ ಆಗತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅರ್ಜುನ, ಇದಿಷ್ಟನ್ನ ನೀನು ಜೂರಗಾರಿ, ನಿನಗೆ ಈ ವ್ಯಸನಗಳಿದೆ, ನಿನ್ನಿಂದಲೇ ನಮ್ಗೆ ಇಲ್ಲ ಕಷ್ಟ ಬಂತು, ನಿನ್ನಿಂದಲೇ ನಮ್ಗೆ ಇಷ್ಟೆಲ್ಲ ಆಯ್ತು, ಈ ಮಹಾಭಾರತ ಯುದ್ಧವು ನಿನ್ನಿಂದಲೇ ನಡೆಯಿತು ಅಂತೇಳಿ ಎಲ್ಲ ಬೈಲಕ್ಕೆ ಶುರು ಮಾಡ್ತಾನೆ. ಮಾಡಿದಾಗ ಇದಿಷ್ಟನಿಗೆ ಬಹಳ ಮನಸ್ಸಿಗೆ ಬೇಜಾರಾಗತ್ತೆ. ಆಮೇಲೆ ಬೈಯೋದೆಲ್ಲ ಶುರು ನಿಂತು ಬಿತ್ತ ಮೇಲೆ ಅರ್ಜುನ ತನ್ನನ್ನು ತಾನೇ ಕೊಳ್ಳಕ್ ಹೋಗ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೋಗ್ತಾನೆ. ಕೃಷ್ಣ ಏನಾಯ್ತು, ಏನಾಯ್ತಾನೆ, ಧರ್ಮಾತ್ಮನಾದಂತಹ ಇಂತ ಒಳ್ಳೆ ಇದಿಷ್ಟನ್ನ ಹೋಗಿ ನಾನು ನಿಂದೆ ಮಾಡಿದೆ, ಬ್ರತಿಗೆ ಪ್ರಯೋಜನ ಇಲ್ಲ, ಅದಕ್ಕೆ ನಾನು ನನ್ನ ಕುಂಗಕ್ಕೆ ನಾನು ಸಿದ್ಧನಾಗ್ತೀನಿ, ನಾನು ಇಷ್ಟು ತಪ್ಪು ಮಾಡಿಬಿಟ್ಟು ಐ ಕ್ಯಾಂಟ್ ಲಿವ್, ಸೊ ನಾನು ನನ್ನ ಕೊಂದ ಹಾಕೊಂಡು ಬಿಡ್ತೀನಿ ಅಂತಾನೆ. ಆವಾಗ ಕೃಷ್ಣ ಆಗ ತಾಳ್ ತಾಳ್ ತಾಳು ಅಂತ ಹೇಳಿ, ನೋಡು ಆತ್ಮ ಪ್ರಶಂಸೆ ಅನ್ನೋದು ಆತ್ಮಹತ್ಯೆ ಸಮಾನ ಆಗತ್ತೆ, ನಿನ್ನ ನೀನು ಹೊಗಳ್ಕೋ, ಆದ್ದರಿಂದ ನೀನು ನಿನ್ನನ್ನು ಕೊಂದಾಗ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಸರಿ ಅಂತೇಳಿ ಅರ್ಜುನ, ನಾನು ಇದು ಮಾಡಿದೆ ಅದು ಮಾಡಿದೆ, ಕಾಂಡವ ದಹನದಲ್ಲಿ ಇಂತಹ ಘನ ಕಾರ್ಯ ಮಾಡಿದೆ ಅದು ಮಾಡಿದೆ ಅಂತ ಹೇಳಿ ತನ್ನನ್ನು ತಾನು ಹೊಗಳಕ್ಕೆ ಶುರು ಮಾಡ್ಕೊಳ್ತಾನೆ. ಮಾಡಿಕೊಂಡು ಎಲ್ಲ ಸುಳ್ಳಂದ್ರೆ ಅರ್ಜುನನಿಗೆ ಬಹಳ ನಾಚಿಕೆ ಆಗುತ್ತೆ, ಏನೇನು ನನ್ನನ್ನು ಇಷ್ಟು ಹೊಗಳ್ಕೊಂಡ ಬಹಳ ನಾಚಿಕೆ ಆಗುತ್ತೆ, ಹಾಗ ನನ್ನನ್ನು ಕೊಂಡ್ಕೊಂಡಂಗೆ ನನಗೆ ಫೀಲಿಂಗ್ ಬಂದ್ಬಿಡ್ತು ಅಂತ ಹೇಳ್ತಾನೆ. ಸೊ ಹೀಗೆ ದೊಡ್ಡ ಎರಡು ವಿಪತ್ತುಗಳನ್ನು ತನ್ನ ಧರ್ಮ ಸೂಕ್ಷ್ಮ ಬುದ್ಧಿಯಿಂದ, ಇದು ಧರ್ಮ ಸೂಕ್ಷ್ಮಗಳು ಭಗವಂತನಿಗೆ, ಅಫ್ಕೋರ್ಸ್ ಅವನು ಸರ್ವಜ್ಞ ಯಾವಾಗಲೂ, ಸೊ ಹೇಗೆ ಭಕ್ತರನ್ನು ಹೇಗೆ ಧರ್ಮ ಸೂಕ್ಷ್ಮ ಬುದ್ಧಿಯಿಂದ ಹೇಗೆ ಭಕ್ತರನ್ನು ಕಾಪಾಡಿದ ಅಂತೇಳಿ ಅಲ್ಲಿ ಒಂದು ಪ್ರಸಂಗ ಬರುತ್ತೆ. ಹೀಗೆ ಧರ್ಮ ಸೂಕ್ಷ್ಮ, ಇಂತಹ ಧರ್ಮ ಸೂಕ್ಷ್ಮಗಳು ಭಗವಂತನೇ ಮಾಡುವವನು, ಆದ್ದರಿಂದ ಆ ಎಲ್ಲ ಧರ್ಮ ಸೂಕ್ಷ್ಮಗಳ ಜ್ಞಾನ ಅವನಿಗೆ ಸಂಪೂರ್ಣವಾಗಿದೆ, ಆದ್ದರಿಂದ ಅವನು ಧರ್ಮ ಸೂಕ್ಷ್ಮಗಳನ್ನು ಮಾಡುವವನು ತಿಳಿದವನು ಆಗಿದ್ದಾನೆ ಅಂತೇಳಿ, ಧರ್ಮ ಸೂಕ್ಷ್ಮ ಮಹಾಧರ್ಮ ಸಂರಕ್ಷಕ. ನಾವು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿದರೆ, ನಾವು ಧರ್ಮವನ್ನ ಪಾಲನೆ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡುತ್ತಂದ್ರೆ, ಜಡವಾದ ಧರ್ಮ ರಕ್ಷಣೆ ಮಾಡುತ್ತಾ, ಮಾಡೋದಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ರಕ್ಷಣೆ ಮಾಡ್ತಾ ಇರೋದು ಧರ್ಮದ ಒಳಗೆ ನಿಂತು ಧರ್ಮನಾಮಕನಾದ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಅದೇ ಧರ್ಮ ರಕ್ಷಣೆ ಮಾಡುವುದು ಧರ್ಮ, ಜಡವಾದ ಧರ್ಮವಲ್ಲ, ಅದರ ಒಳಗೆ ನಿಂತ ಧರ್ಮನಾಮಕ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನು ನಮ್ಮನ್ನು ರಕ್ಷಣೆ, ಧರ್ಮವನ್ನು ಪಾಲಿಸುವ ರಕ್ಷಣೆ ಮಾಡುವುದು ಮಾತ್ರವಲ್ಲ, ಧರ್ಮವನ್ನೇ ರಕ್ಷಣೆ ಮಾಡ್ತಾನೆ. ಹೀಗೆ ಧರ್ಮವನ್ನು ನಾವು ಕಾಪು, ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ನಾವು ಧರ್ಮವನ್ನು ರಕ್ಷಣೆ ಮಾಡುವುದಂದ್ರೆ ನಮ್ಮ ಒಳಗೆ ನಿಂತು ಧರ್ಮದ ರಕ್ಷಣೆ ಮಾಡ್ತಾನೆ, ಧರ್ಮದ ಒಳಗೆ ನಿಂತು ನಮ್ಮ ರಕ್ಷಣೆ ಮಾಡ್ತಾನೆ. ಈ ವಿಧವಾಗಿ ಸರ್ವರಕ್ಷಕ ಅವನು, ಧರ್ಮ ಸಂರಕ್ಷಕ, ಸಮ್ಯಕ್ ರಕ್ಷಕ, ಧರ್ಮ ನಾಮಕನಾಗಿ ಅವನು ಎಲ್ಲವನ್ನೂ ರಕ್ಷಣೆ ಮಾಡ್ತಾನೆ ಅಂತೇಳಿ ಧರ್ಮ ಸಂರಕ್ಷಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧರ್ಮ ಸಾಕ್ಷಿ, ಧರ್ಮ ಸಾಕ್ಷಿ ಅಂದ್ರೆ ಸಾಕ್ಷಾತ್ತಾಗಿ ಧರ್ಮವನ್ನು ನೋಡುವನು ಅಂದ್ರೆ ಅರ್ಥ ಏನು ಅಂದರೆ, ಧರ್ಮದ ಒಳಗೆ ನಿಂತು ಯಾರು ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ, ಯಾರು ಧರ್ಮ ಪಾಲನೆ ಮಾಡ್ತಾ ಇಲ್ಲ, ಯಾರನ್ನು ಕಾಪಾಡಬೇಕು, ಹೇಗೆ ಧರ್ಮವನ್ನು ಕಾಪಾಡಬೇಕು ಅಂತ ಸದಾ ಸರ್ವ ಕಾಲದಲ್ಲಿಯೂ ಕೂಡ ಧರ್ಮಕ್ಕೆ ತಾನು ಅಂಡವಾಗಿ ನಿಂತು ನೋಡುತ್ತಾ ಧರ್ಮವನ್ನು ಸರಿಯಾಗಿ ನಡೆಯುವಂತೆ ಸಾಕ್ಷಾತ್ತಾಗಿ ನೋಡ್ತಾ ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನು ಧರ್ಮ ಸಾಕ್ಷಿ ಅಂಥೇಳಿ ಯಮಧರ್ಮ ಪುತ್ರತವ, ಇಲ್ಲಿ ಯಮಧರ್ಮ ಪುತ್ರತವ ಅಂತೇಳಿ, ಯಮಧರ್ಮ ಪುತ್ರ ಕೆಲವು ಕಡೆ ಯಮಧರ್ಮ ಮಿತ್ರ ಅನ್ನೋ ಪಾಠವೂ ಇದೆ, ಬಟ್ ಪ್ರಸಿದ್ಧವಾಗಿರುವಂತಹದ್ದು ಯಮಧರ್ಮ ಪುತ್ರತವ ಅಂತೇಳಿ. ಯಮಧರ್ಮರಾಜನಿಗೆ ನರ, ನಾರಾಯಣ, ಹರಿಕೃಷ್ಣ ಅನ್ನುವ ನಾಲ್ಕು ರೂಪಗಳಲ್ಲಿ ಅಲ್ಲಿ ಭಗವಂತ ಅದರಲ್ಲಿ ನರ ಅದರಲ್ಲಿ ಮಾತ್ರ ಆವೇಶ ಮಾತ್ರ, ನರನಲ್ಲಿ ಭಗವಂತನ ಆವೇಶವಿದೆ. ಮಿಕ್ಕ ಮೂರು ರೂಪಗಳಲ್ಲಿ ಭಗವಂತ ಸಾಕ್ಷಾತ್ ನಾರಾಯಣನೇ, ನಾರಾಯಣ ಹರಿ ಕೃಷ್ಣ ರೂಪಗಳಲ್ಲಿ ಯಮಧರ್ಮಪುತ್ರನಾಗಿ ಅವನು ಅವತಾರ ಮಾಡಿದ್ದಾನೆ. ಆದ್ದರಿಂದ ಯಮಧರ್ಮ ಪುತ್ರನಾದ ನಿನಗೆ ನಮ್ಮ ದಾಸನಾಗಿದ್ದೀನಿ ಅಂತೇಳಿ. ಯಮಧರ್ಮ ಮಿತ್ರ ಅಂದ್ರೆ ನಿತ್ವ ತ್ರಾಯಕೇಕಿ ಮಿತ್ರ ಅಂತೇಳಿ, ಯಾರಾದರೆ ಎಲ್ಲವನ್ನು ತಿಳ್ಕೊಂಡು ಯಮಧರ್ಮರಾಜನಿಗೆ ಅವನ ಅಂತರ್ಯಾಮಿಯಾಗಿದ್ದು ಅವನನ್ನು ಯಾವಾಗಲೂ ಕಾಪಾಡ್ತಾ ಆ ಯಮಧರ್ಮ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಡೆಸುವಂತೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನು ನಿಜವಾದ ಮಿತ್ರನಾಗಿದ್ದಾನೆ ಯಮಧರ್ಮನಿಗೆ. ಆದ್ದರಿಂದ ಯಮಧರ್ಮ ಪುತ್ರ ಮಿತ್ರ ಹೇಳ್ಕೋದಾನು ಅಂತ ಆದಂತಹ ಪರಮಾತ್ಮನೆ ನಿನಗೆ ದಾಸನಾಗಿದ್ದೀನಿ ನಾನು, ತವ ದಾಸೋಹಂ ದಾಸೋಹಂ ಅಂತ ಹೇಳಿ ಹೇಳ್ತಾ ಆಮೇಲೆ ಕೊನೆಯದಾಗಿ ಮಂತ್ರ. ಆ ಮಂತ್ರದಲ್ಲಿ ಭವ ಮಂತ್ರ ಯಂತ್ರ ಮಹ ಮಂತ್ರ ಬೀಜ ಮಹ ಮಂತ್ರ ರಾಜಗುರು ಮಂತ್ರ ದುತ ಮಂತ್ರ ಮೇಯ ಮಹ ಮಂತ್ರ ನಿಯಾಮಕ ಮಂತ್ರ ದೇವ ಜಗನ್ನಾಥ ವಿಠಲ ತವ ದಾಸೋಹಂ ಅಂತ ಹೇಳಿ ಅಲ್ಲಿ ಮಂತ್ರ ನಿಯಾಮಕ. ಅಲ್ಲಿ ಕೆಲವು ಕಡೆ ಪಾಠ ಅವನು ಬೇರೆ ಪಾಠ ಇದೆ, ಮಂತ್ರಮೇಯ ನಿಯಾಮಕ ಅನ್ನೋದು ಬೇರೆ ಪಾಠವೂ ಒಂದಿದೆ. ಬಟ್ ಇಲ್ಲಿ ನಾವು ಮಂತ್ರನೀಯ ಅದೇ ವಿಧವಾಗಿ ಮಂತ್ರ ಅಂತ ಹೇಳೋ ಯಂತ್ರ ಮಹಾಮಂತ್ರ ಮಯ ಅಂತಲೂ ಕೂಡ ಯಂತ್ರ ಮಯ ಮಹಾಮಂತ್ರ ಬೀಜ ಮಯ ಮಹಾ ಅನ್ನೋದಕ್ಕೆ ಮಯ ಮಯ ಅಂತಲೂ ಇನ್ನೊಂದು ಪಾಠ ಇದೆ. ಬಟ್ ಎರಡು ಇಟ್ಕೊಂಡು ನಾವು ಎರಡು ವಿಧವಾಗಿ ಅರ್ಥ ನೋಡೋಣ. ಇವನು ಮಂತ್ರ ಯಂತ್ರ ಮಹಾಮಂತ್ರ ಬೀಜ ಮಹ. ಸೊ ಮಂತ್ರ ಅಂದ್ರೆ ಏನು? ಮಂತ್ರ ಮನನ ತ್ರಾಯತೆ ಮತ್ತೆ ಮಂತ್ರ, ನಾವು ನಿಮ್ಗೆ ಗೊತ್ತಾದಂತೆ ಅನೇಕ ಮಂತ್ರಗಳಿವೆ. ಈ ಮಂತ್ರಗಳು ಆಚಾರ್ಯರು ತಂತ್ರಸಾರ ಸಂಘದಲ್ಲಿ ಮುಖ್ಯವಾದ ಮಂತ್ರಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಮಂತ್ರಗಳು ಭಗವಂತ ಈ ಮಂತ್ರಗಳ ಒಳಗೆ ನಿಂತು ಆ ಮಂತ್ರಗಳಿಗೆ ಆ ಶಕ್ತಿ ಮನನಾಥ ಜಡವಾದ ಮಂತ್ರಗಳು ನಿಜವಾಗಿ ನಮ್ಮನ್ನು ಕಾಪಾಡೋದು. ಆ ಮಂತ್ರ ಹೇಳಿದಾಗ ಆ ಮಂತ್ರಗಳ ಮಹಿಮೆ ಮಂತ್ರಗಳ ಒಳಗೆ ನಿಂತು ನಮ್ಮನ್ನು ರಕ್ಷಣೆ ಮಾಡೋದು ಭಗವಂತ. ಸೊ ಆ ಮಂತ್ರ ಅನ್ನುವ ಶಬ್ದ ಮಂತ್ರ ಶಬ್ದಕ್ಕೆ ಹೆಸರು ಮೂಲತಃ ಭಗವಂತ ಮಂತ್ರ ನಾಮಕ. ತಾನು ತನ್ನ ಹೆಸರನ್ನು ಆ ಮಂತ್ರಕ್ಕೆ ಕೊಟ್ಟಿದ್ದಾನೆ. ಮನನಾತ್ರಾಯತೆ ಅನ್ನೋದು ಭಗವಂತ ನಿಜವಾಗಿ ಮಂತ್ರ. ಆ ಮಂತ್ರ ನಾಮಕ ಭಗವಂತ ಆ ಮಂತ್ರಕ್ಕೆ ಆ ಹೆಸರು ಕೊಟ್ಟಿದ್ದಾನೆ, ಅದಕ್ಕೆ ಆ ಮಂತ್ರಕ್ಕೂ ಆ ಶಕ್ತಿ ಕೊಟ್ಟಿದ್ದಾನೆ. ಆದ್ದರಿಂದ ಮಂತ್ರವೂ ಕಾಪಾಡುತ್ತೆ ಅಂದ್ರೆ ಆ ಮಂತ್ರದ ಒಳಗೆ ನಿಂತು ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ. ಮತ್ತೆ ಯಂತ್ರ ಅಂದ್ರೆ ಏನು? ನಾವು ಪ್ರಸಿದ್ಧವಾಗಿರುವಂತಹ ಯಂತ್ರ ಅಂದ್ರೆ ಈ ಆಮೇಲೆ ಟಿವಿ ಎಲ್ಲ ಯಂತ್ರ, ಈ ಮಂತ್ರದಿಂದ ಮಂತ್ರಿತವಾಗಿ ಒಂದು ತಾಯತ್ತಾಗಲಿ ಇನ್ನೊಂದಾಗಲಿ ಇವುಗಳು ಮಾಡಿ ಅವುಗಳು ಗೊತ್ತಿ. ಸೊ ಮಂತ್ರದಿಂದ ಆ ಮಂತ್ರ ಶಕ್ತಿಯನ್ನು ಪಡೆಯುವಂತ ಒಂದಕ್ಕೆ ಯಂತ್ರ ಅಂತ ಕರ್ತೀವಿ. ನಿಜವಾಗಿ ನೋಡಿದರೆ ಯಂತ್ರ ನಿಜವಾದ ಯಂತ್ರ ಯಾವುದು ಅಂತ ಹೇಳಿದ್ರೆ ನಾವು ಯಾವುದಂತ ಆಯ್ತು ಅದು ಕೊಡ್ಬೋದು, ಅಫ್ಕೋಸ್ ಅದು ಇಲ್ಲ ಅಂತಲ್ಲ ಅದು ಮಾಡಬಹುದು. ಅದಕ್ಕಿಂತ ಶ್ರೇಷ್ಠವಾದ ಯಂತ್ರ ಏನಂದ್ರೆ ನಮ್ಮ ದೇಹವೇ ಒಂದು ಯಂತ್ರ. ಸೊ ನಾವು ಆ ದೇಹವನ್ನೇ ಯಂತ್ರವಾಗಿ ಮಾಡಿಕೊಳ್ಳೋದು ಅಂದ್ರೆ ಮಂತ್ರಗಳನ್ನು ನಿತ್ಯ ನಾವು ಜಪಗಳನ್ನು ಮಾಡಿದಾಗ ಆ ಮಂತ್ರ ಶಕ್ತಿಯಿಂದ ನಮ್ಮ ಇಡೀ ದೇಹವೇ ಯಂತ್ರದಂತೆ ಆಗುತ್ತೆ. ಇದರ ಸಮಾಚಾರ ನಮಗೆ ನಾರಾಯಣ ವರ್ಮ ಉಪಾಖ್ಯಾನದಲ್ಲಿ ಬರುತ್ತೆ. ಒಬ್ಬ ಕೌಶಿಕ ಬ್ರಾಹ್ಮಣ ನಾರಾಯಣ ವರ್ಮ ಮಂತ್ರವನ್ನು ತಾನು ಜಪ ಮಾಡ್ತಾ ಯೋಗಧಾರ ಅಲ್ಲಿ ಹೇಳ್ತಾರೆ, ಇಮಾಂ ವಿದ್ಯಾಂ ಪುರಾಂ ಕಶ್ಚಿತ್ ಕೌಶಿಕೋ ಧಾರಯಂದಿದ ಯೋಗಧಾರಣೆಯ ಸ್ವಾಂ ದಹೌಸ ಮರುಧನ್ವನಿ ಅಂತ ಹೇಳಿ ತಾನು ಆ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ ತನ್ನ ದೇಹದಲ್ಲಿ ಆ ಮಂತ್ರ ಶಕ್ತಿಯನ್ನು ಎಷ್ಟು ಇಟ್ಕೊಂಡು ಬಿಟ್ಟ ಅಂತ ಹೇಳಿದರೆ ಅವನ ದೇಹವನ್ನು ಬಿಟ್ಟ ಮೇಲೆ ಆ ದೇಹ ಎಲ್ಲ ಕಂಪ್ಲೀಟ್ ಆಗಿ ಇದಾ ಹೋಗುತ್ತೆ, ಡಿಸಿಂಟರ್ ಆದ ಒಂದು ಎಲುಬುಗಳು ಮಾತ್ರ ಉಳಿದಿರುತ್ತೆ. ಆ ಎಲುಬುಗಳ ಶಕ್ತಿ ಆ ಮಂತ್ರ ಶಕ್ತಿ ಎಷ್ಟು ಇತ್ತು ಅಂತ ಹೇಳಿದರೆ ಆ ಮೇಲೆ ಆಕಾಶ ಮಾರ್ಗದಲ್ಲಿ ತಸ್ಯೋಪರಿ ವಿಮಾನೇನ ಗಂಧರ್ವ ಪ್ರತಿರೇಕದ ಏವ್ ಚಿತ್ರ ತಸ್ತೀರಿ ಕೃತೋ ಯತ್ರ ದ್ವಿಜ ಕ್ಷಯ ಅಂತ ಹೇಳಿ ಅವನು ಆ ದ್ವಿಜ ಬ್ರಾಹ್ಮಣ ಸತ್ವದ ಆ ಜಾಗದಲ್ಲಿ ಆ ಎಲುಬುಗಳ ಮೇಲೆ ಆ ಗಂಧರ್ವ ಹೋಗ್ತಾ ಇದ್ದರೆ ಅವನು ಆವಾಗ ಸಾಂಗನೋ ನೆಪತ ಸದ್ಯ ಸೈಮಾನೋ ಹ್ಯವಾಕ್ಷರ ವಿದ್ಯಾಗಮಾಂ ಧಾರಯಿತು ಮೃತಸ್ಯ ಅಸ್ಥಿ ವಿಲಂಗನಾಥ. ಆ ಸತ್ತು ಹೋದ ಆ ಬ್ರಾಹ್ಮಣನ ಎಲುಬುಗಳನ್ನು ದಾಟಿದ ಮಾತ್ರಕ್ಕೆ ವಿಮಾನದ ಸಹಿತವಾಗಿ ತನ್ನ ಪತ್ನಿಗಳ ಸಹಿತವಾಗಿ ಕಳೆದು ಬಿದ್ದು ಹೋಗ್ತಾನೆ ಅಂತೇಳಿ. ಅಷ್ಟು ಶಕ್ತಿ. ಸೊ ಆ ಮಂತ್ರಗಳ ಶಕ್ತಿ ನಮ್ಮ ದೇಹದಲ್ಲಿ ಇರಿಸ್ಕೊಂಡ್ರೆ ಅದೇ ಯಂತ್ರವಾಗತ್ತೆ. ಸೊ ಇವಾಗಿ ಆ ಮಂತ್ರ ಯಂತ್ರಗಳ ಆ ಸಾಮರ್ಥ್ಯವನ್ನು ಭಗವಂತ ಇರುವಂತೆ ಮಾಡ್ತಾನೆ. ಆದ್ರಿಂದ ಅವನು ನಿಜವಾದ ಮಂತ್ರ ಯಂತ್ರ. ಆ ಭಗವಂತ ಆ ಶಬ್ದ ವಾಚ್ಯನಾಗಿದ್ದಾನೆ. ಅವುಗಳನ್ನು ಅವುಗಳ ಒಳಗೆ ನಿಂತು ನಮಗೆ ಆ ಮಹಿಮೆಯನ್ನು ನಮಗೆ ಕೊಡ್ತಾನೆ. ಆದ್ದರಿಂದ ಆ ಮಂತ್ರ ವಾಚ್ಯನಾಗಿದ್ದಾನೆ ಅಂತೇಳಿ. ಮಹಾಮಂತ್ರ ಅಂದ್ರೆ ಅಷ್ಟಮಹಾಮಂತ್ರಗಳು ಅಂತ ನೀವು ಕೇಳಿದ್ದೀರ. ಮಹಾಮಂತ್ರ ಅಂದ್ರೆ ಅಷ್ಟಮಹಾಮಂತ್ರಗಳು ತಗೋಬಹುದು. ಇಲ್ಲಿ ಪ್ರಣವು ಆ ಎಂಟು ಮಹಾಮಂತ್ರ ನೀವು ಕೇಳಿದಂತೆ ಪ್ರಣವ ಓಂಕಾರ ಒಂದು ಮಂತ್ರ, ಆಮೇಲೆ ಪ್ರಣವೋಷ್ಟವ್ ವ್ಯಾಕೃತಯೋಹ ಆಮೇಲೆ ದ್ವಿಷಟ್ ಸಾವಿತ್ರ ಅದಾದ ಮೇಲೆ ಮಾತೃಕಾಹ ಪೌರುಷಂ ವಾಷ್ಣೇಯಂ ಅಂತೇಳಿ ಈ ಎಂಟು ಮಹಾಮಂತ್ರಗಳು ಓಂಕಾರ ಇಟ್ಸೆಲ್ಫ್ ಇಸ್ ಒಂದು ಓಂಕಾರ ಮಹಾಮಂತ್ರದಲ್ಲಿ ಇರುವಂತಹದ್ದು. ಆಮೇಲೆ ನಾರಾಯಣ ಅಷ್ಟಾಕ್ಷರ ಮಂತ್ರ, ಅದ ಮೇಲೆ ಯಾಕೆ ಓಂ ಭೂಭುವಸ್ವಹ ಅನ್ನೋದು ವ್ಯಾಕೃತಿ ಮಂತ್ರಗಳು. ಓಂ ನಮೋ ನಾರಾಯಣಾಯ, ಓಂ ಭೂಭುವಸ್ವಹ ಅನ್ನೋದು. ಆಮೇಲೆ ಹನ್ನೆರಡು ಅಕ್ಷರ ದ್ವಾದಶಾಕ್ಷರ ಓಂ ನಮೋ ಭಗವತೆ ವಾಸುದೇವ ಅನ್ನೋದು. ಆಮೇಲೆ ಸಾವಿತ್ರ ಸವಿತ್ರ ನಾಮಕ ನಾರಾಯಣನ ಸಂಬಂಧಪಟ್ಟ ಗಾಯತ್ರಿ ಮಂತ್ರ ಓಂ ಭೂಭುವಸ್ವಹ ತತ್ಸವಿತುರ್ವರೇ ನೀಯಂ ಭರ್ಗೋ ದೇವಸ್ಯ ಧೀಮಹಿ ದೇವನ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರ. ಆಮೇಲೆ ಮಾತೃಕಾ ಮಂತ್ರ ಓಂ ಅದಾಯನ ಮಹಂ ಆನಂದಾಯ ಮಹಂ ಇಂದ್ರಾಯನ ಮಹಂ ಈಶ್ವರಾಯನ ಮಾನವ. ಈ ಮಾತೃಕ ಒಂದೊಂದು ಅಕ್ಷರಕ್ಕೆ ಸಂಬಂಧಪಟ್ಟ ಅಕ್ಷರ ಪ್ರತಿಪಾದ್ಯ ಭಗವಂತನ ರೂಪಗಳು, ಮಾತೃಕಾ ರೂಪಗಳು ಆ ಮಂತ್ರ. ಆಮೇಲೆ ಪುರುಷೋಕ್ತ ಓಂ ಸಹಸ್ರಶೀಷ ಪುರುಷ ಸಹಸ್ರಾಕ್ಷಸ್ವಾತಂತ್ರ ಭಗವಂತ ಪುರುಷೋತ್ತರ ಮಂತ್ರ. ಆಮೇಲೆ ವಿಷ್ಣು ವೈಷ್ಣವ ಮಂತ್ರ ಅಂದ್ರೆ ವಿಷ್ಣು ಷಡಕ್ಷರ ಮಂತ್ರ ಓಂ ವಿಷಣವೇ ನಮಃ ಅಂತ ಹೇಳುವಂತಹದ್ದು ವಿಷ್ಣು ಷಡಕ್ಷರ ಮಂತ್ರ. ಈ ಮಂತ್ರಗಳು ಅಷ್ಟ ಮಹಾಮಂತ್ರಗಳು ಅಂತ ಹೇಳ್ತಾರೆ. ಇಲ್ಲಿ ಮಹಾಮಂತ್ರ ಅಂತ ಹೇಳಿದ್ರೆ ಅಷ್ಟ ಮಹಾಮಂತ್ರಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಬೀಜ ಬೀಜಾಕ್ಷರಗಳು, ಈ ಮಂತ್ರಗಳ ಒಂದೊಂದು ಅಕ್ಷರಕ್ಕೂ ಒಂದು ಬೀಜ ಅಷ್ಟೇ ಅಲ್ಲದೆ ಕ್ಲೀಂ ಸೀಮ್ ಅನ್ನುವ ಬೀಜಾಕ್ಷರಗಳಿವೆ. ಈ ವಿಧವಾಗಿ ಈ ಬೀಜಾಕ್ಷರಗಳಲ್ಲಿ ಕೂಡ ಭಗವಂತ ನೆಲೆಸಿದ್ದಾನೆ. ಅವುಗಳ ಒಳಗಿರುವ ಭಗವದ್ ರೂಪಗಳನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮಹಾಮಂತ್ರ ರಾಜ ಅಂತ ಹೇಳಿ, ಮಹಾಮಂತ್ರ ರಾಜ ಅಂತ ಹೇಳಿದ್ರೆ ಮಂತ್ರ ರಾಜ ಅಂತ ಹೇಳಿದ್ರೆ ಮಹಾಮಂತ್ರಗಳಲ್ಲಿ ರಾಜವಾದದ್ದು ಅಂದ್ರೆ ಓಂಕಾರ ಎಸ್ಪೆಷಲಿ. ಸೊ ಮಹಾಮಂತ್ರಗಳಲ್ಲಿ ರಾಜ ಅಂದ್ರೆ ಓಂಕಾರ, ಪ್ರತಿಯೊಂದು ಮಂತ್ರದಲ್ಲಿ ಓಂಕಾರ, ಪ್ರತಿಯೊಂದು ಮಂತ್ರಕ್ಕೆ ಮೊದಲು ಓಂಕಾರ ಹೇಳಬೇಕು, ಕೊನೆಯಲ್ಲಿಯೂ ಓಂಕಾರ ಬೇಕು. ಪ್ರತಿ ಮಂತ್ರವು ಓಂಕಾರದಿಂದ ಶುರುವಾಗಿ ಓಂಕಾರದಿಂದ ಎಂಡ್ ಆಗುತ್ತೆ. ಮೊದಲನೇ ಓಂಕಾರ ದೈತ್ಯ ಶಕ್ತಿಗಳು ದುಷ್ಟಶಕ್ತಿಗಳು ಮಂತ್ರವನ್ನು ಮಂತ್ರಶಕ್ತಿಯನ್ನು ಕದ್ದುಕೊಂಡು ಹೋಗದೆ ಮಾಡುತ್ತೆ. ಕೊನೆಯಲ್ಲಿ ಬರುವ ಓಂಕಾರ ಆ ಮಂತ್ರದ ಜಪದ ಪ್ರಭಾವ ಸುರಿದು ಹೋಗದಂತೆ ಮಾಡುತ್ತೆ. ಸೊ ಆದ್ದರಿಂದ ಈ ಮೊದಲು ಕೊನೆಯಲ್ಲಿ ಓಂಕಾರವನ್ನು ಹೇಳಬೇಕು. ಅದಕ್ಕೆ ಅದು ಮಹಾಮಂತ್ರ ರಾಜ ಅಂತ ಕರೆಯಲ್ಪಡುವಂತಹದ್ದು. ಆ ಓಂಕಾರದಲ್ಲಿ ಮುಖ್ಯವಾಗಿ ಪ್ರಣವ ಪ್ರತಿಪಾದ್ಯನಾಗಿದ್ದಾನೆ, ಓಂಕಾರ ವಾಚ್ಯನಾಗಿದ್ದಾನೆ ಆ ಭಗವಂತ. ಆ ಓಂಕಾರ ವಾಚ್ಯನ ಭಗವಂತನನ್ನು ಗುರುಮಂತ್ರಗಳು, ಗುರುಮಂತ್ರ ಓಂ ಶ್ರೀ ರಾಘವೇಂದ್ರಕ್ಕೆ ಅದು ಗುರುಮಂತ್ರಗಳನ್ನು ನಾವು ಕೂಡ ಮಾಡ್ತೀವಲ್ಲ, ಆ ಗುರುಮಂತ್ರಗಳಲ್ಲಿ ಕೂಡ ಭಗವಂತ ನೆಲೆಸಿದ್ದು ಅವೆಲ್ಲವನ್ನು ಧೃತ. ಧೃತ ಅಂದ್ರೆ ಸರ್ವ ಮಂತ್ರ ಏನ ಧೃತಃ, ಈ ಮಂತ್ರಗಳನ್ನು ಧಾರಣೆ ಅವನು ಮಾಡಿದ್ದಾನೆ, ಅವನನ್ನು ಈ ಮಂತ್ರಗಳು ಧಾರಣೆ ಮಾಡಿದ್ದೆ. ಹೀಗೆ ಮಂತ್ರಗಳಿಗೆ ಧಾರಕ ಧಾರಣ ಎಲ್ಲವನ್ನೂ ಇದ್ದು ಈ ಮಂತ್ರಗಳನ್ನು ಭಗವಂತ ತಾನು ನಿಯಮನ ಮಾಡ್ತಾ ಆ ಮಂತ್ರಗಳಿಗೆ ಆ ಮಂತ್ರ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಭಗವಂತ. ಅಂತಹ ಮಂತ್ರ ಪ್ರತಿಪಾದ್ಯನಾದ ಭಗವಂತನನ್ನು ನಾವು ಯಾವತ್ತೂ ಚಿಂತನೆ ಮಾಡಬೇಕು. ಅವನು ಮಂತ್ರ ಮೇಯ, ಮೇಯ ಅಂದ್ರೆ ಜ್ಞೇಯ, ಮಂತ್ರಗಳಿಂದ ಭಗವಂತನನ್ನು ತಿಳಿಯುವ ಒಂದು ರೀತಿ. ಭಗವಂತನನ್ನು ನಾವು ಅನೇಕ ರೀತಿಯಲ್ಲಿ ತಿಳಿಬೇಕು ಮಂತ್ರಗಳ ಮೂಲಕವಾಗಿ ಭಗವಂತನ. ಯಾಕಂದ್ರೆ ಮಂತ್ರಗಳು ವೇದ ಮಂತ್ರಗಳು, ವೇದ ಮಂತ್ರಗಳು ವೇದೈಶ್ವರೈ ರಹಮೇವ ವೇದ್ಯೋ ವೇದಾಂತ ದೇವತಾಹಂ ಅಂತ ಹೇಳಿದಂತೆ ಮಂತ್ರಗಳಿಂದ ವೇದಗಳಿಂದ ಸದಾಗಮೈಕ ವಿಜ್ಞೇಯಂ, ಭಗವಂತ ಯಾವಾಗಲೂ ಆಗಮಗಳಿಂದ ಮಂತ್ರಗಳಿಂದ ತಿಳಿಯಲ್ಪಟ್ಟಿದ್ದಾನೆ. ಆದ್ದರಿಂದ ಅವನು ಮಂತ್ರ ಮೇಯ ಮಂತ್ರ ಜ್ಞೇಯ, ಮಂತ್ರಗಳಿಂದ ತಿಳಿಯಲ್ಪಡುವವನಾಗಿದ್ದಾನೆ. ಅಂತಹ ಮಂತ್ರ ವೇದ್ಯನಾದ ಆ ಭಗವಂತನ ಚಿಂತನೆಯಲ್ಲಿ ಮಾಡ್ತಾ ಇದ್ದಾರೆ. ಮಹಾಮಂತ್ರ ನಿಯಾಮಕ, ನಾವು ಮುಂಚೆ ನೋಡಿದಂತೆ ಮಹಾಮಂತ್ರ ನಿಯಾಮಕ, ನಿಯಾಮಕ ಅಂದ್ರೆ ಆ ಮಹಾಮಂತ್ರಗಳು ಹೇಗೆ ಹೇಗೆ ಇರಬೇಕು, ಅದನ್ನು ಉಚ್ಚಾರಣೆ ಮಾಡುವವರು ಹೇಗೆ ಉಚ್ಚಾರಣೆ ಮಾಡಬೇಕು, ಅಂಗನ್ಯಾಸ ಕರನ್ಯಾಸಾದಿಗಳು ಹೇಗೆ ಮಾಡಬೇಕು, ಆ ಮಂತ್ರಗಳು ಗುರುಗಳಿಂದ ಉಪದೇಶವನ್ನು ಪಡೆದ ಮೇಲೆ ನಾವು ಆ ಮಂತ್ರಗಳನ್ನು ಆಸನಾದಿಗಳಿಂದ ಕೂತುಕೊಂಡು ಹೇಗೆ ಜಪವನ್ನು ಮಾಡಬೇಕು ಇತ್ಯಾದಿ ನಿಯಮಗಳನ್ನು ನಾವು ಪಾಠಿಸಬೇಕು, ಆ ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳನ್ನು ಆ ಮಂತ್ರಗಳಲ್ಲಿರುವ ಶಕ್ತಿಗಳನ್ನು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಅವನು ಮಹಾಮಂತ್ರ ನಿಯಾಮಕನಾಗಿದ್ದಾನೆ. ಮಂತ್ರದೇವ, ಮಂತ್ರದೇವ ಅಂದ್ರೆ ಮಂತ್ರ ಪ್ರತಿಪಾದ್ಯ ದೇವ. ಈಗ ಹೇಗಿರಿ ಮಂತ್ರದೇವ ಅಂತ ನಾರಾಯಣನ ಹೇಗೆ ಕರೆಯೋದು? ಓಂ ನಮ ಶಿವಾಯ ಅಂದ್ರೆ ಶಿವ ಪ್ರತಿಪಾದ್ಯನಾಗಿದ್ದಾನಲ್ವ, ಶಿವ ಮಂತ್ರದೇವನಾಗಿದ್ದಾನಲ್ವ. ಓಂ ನಮೋ ಕ್ಷಿಪ್ರಪ್ರಸಾದಾಯ ನಮಃ ಅಂತ ಹೇಳಿದಾಗ ಗಣೇಶನನ್ನ ಹೇಳ್ತೀವಲ್ವ. ಹೀಗೆ ಬೇರೆ ಬೇರೆ ದೇವತೆಗಳು ಇದ್ದಾರಲ್ವ, ಅವ್ರು ಮಂತ್ರ ದೇವತೆಗಳಾಗಿದ್ದಾರಲ್ವ. ಎಲ್ಲದಕ್ಕೂ ಮಂತ್ರಗಳಿಗೂ ವಿಷ್ಣು ಹೇಗೆ ದೇವತೆ ಅಂದ್ರೆ ಅದಕ್ಕೆ ಆದವು ಅಂತೇತ ಮಧ್ಯೇತ ವಿಷ್ಣು ಸರ್ವತ್ರ ಗೀತ. ಆ ಮಂತ್ರಗಳಲ್ಲಿ ಬೇರೆ ದೇವತೆಗಳನ್ನು ಹೇಳಿದಾಗಲೂ ಅವರ ಅಂತರ್ಗತನಾದಂತಹ ಪರಮಾತ್ಮನನ್ನು ನಾವು, ಅದಕ್ಕೆ ಗಣೇಶ ಮಂತ್ರ ಹೇಳಿದಾಗ ಕೂಡ ಗಣೇಶ ಅಂತರ್ಗತ ವಿಶ್ವಂಭರಾಯ ಅಂತ ಹೇಳಿ ನಾವು ಹೇಳುವಂತಹದ್ದು. ಹಾಗೆ ಶಿವ ಹೇಳಿದಾಗ ಬ್ರಹ್ಮನಿ ಬ್ರಹ್ಮರೂಪೋತ್ಸವ ಶಿವರೂಪೇ ಶಿವೇ ಸಹ ಅಂತ ಹೇಳಿದಂತೆ ಬ್ರಹ್ಮನ ಒಳಗೆ ಬ್ರಹ್ಮನಾಮಕನಾಗಿದ್ದಾನೆ, ಶಿವನ ಒಳಗೆ ಶಿವನಾಮಕನಾಗಿದ್ದಾನೆ. ನಾವು ಶಿವನಿಗೂ ನಮಸ್ಕಾರ ಮಾಡ್ತೀವಿ, ಗಣೇಶನಿಗೂ ನಮಸ್ಕಾರ ಮಾಡ್ತೀವಿ. ಅಲ್ಲಿಗೆ ನಿಲ್ಲಿಸದೆ ಅವರ ಒಳಗೆ ಅದೇ ಹೆಸರಿನಿಂದಿರುವ ಆ ಭಗವಂತನ ರೂಪಗಳನ್ನು ನಾವು ನಿಶ್ಚಯವಾಗಿ ಮುಖ್ಯವಾಗಿ ಧ್ಯಾನ ಮಾಡಬೇಕು. ಆದ್ದರಿಂದ ನಿಜವಾದ ಮಂತ್ರದೇವ, ಇಷ್ಟದೇವ, ಸರ್ವ ಮಂತ್ರಗಳಿಂದ ಪ್ರತಿಪಾದ್ಯನಾದ ಮುಖ್ಯ ದೇವ ಪರಮಾತ್ಮನೇ ನಾರಾಯಣ. ಮುಖ್ಯ ಪ್ರತಿಪಾದ್ಯ, ಮಿಕ್ಕವರು ಪ್ರತಿಪಾದ್ಯರಾಗಬಹುದು, ಅವರು ಸೆಕೆಂಡ್ರಿನಲ್ಲಿ ತರ್ಡ್ನಲ್ಲಿ ಪ್ರತಿಪಾದ್ಯರಾಗುತ್ತಾರೆ. ಆದ್ದರಿಂದ ನಿಜವಾದ ಮಂತ್ರ ಮುಖ್ಯ ದೇವ ಪರಮಾತ್ಮನೇ. ಆದ್ದರಿಂದ ದಿವ್ ಕ್ರೀಡಾಯಾಮ್ ಅಂತ ಹೇಳಿ ಅಷ್ಟವಿಧ ವ್ಯಾಪಾರಗಳನ್ನು ಲೀಲಾಮಾತಿಂದ ಮಾಡುವುದರಿಂದ ಅವನು ದೇವಾನಾಂ ದೇವ, ಸದ್ದರಿಂದ ಮಂತ್ರದೇವ ಅವನೇ ಆಗಿದ್ದಾನೆ. ಅಂತಹ ಮಂತ್ರದೇವತೆಯಾದಂತಹ ಜಗನ್ನಾಥ ವಿಠಲ ಈ ಸಮಸ್ತ ಚರಾಚರ ಜಗತ್ತಿಗೆ, ಅಂಡಪಿಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದಂತಹ ವಿಠಲ ದೇವರೇ, ತವ ದಾಸೋಹಂ, ನಿನ್ನ ದಾಸನ ನಾಯನ ಆಗಿದ್ದೀನಿ ಅಂತ ಹೇಳಿ ಇಲ್ಲಿ ಭಗವಂತನ ಒಂದು ರೂಪ ಚಿಂತನೆಯನ್ನು ನಾವು ದಾಸಭಾವದಿಂದ ಹೇಗೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಸುಂದರಾಕೃತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು. ಕಾಯನವಾಸ ಮನಸ್ಸೇಂದಿಯರುವ ಬುದ್ಧಾತ್ಮನವ ಸುಸ್ವಭಾವಂ ಕರೋಮೀಜಿ ಸಕಲಂ ಪರಸ್ಮೆ ನಾರಾಯಣ ಸತ್ವಾಮಿ. ಶ್ರೀಕೃಷ್ಣ ಅರ್ಪಣ ಮಸ್ತು.